We want to continue with our study.
ನಾವು ನಮ್ಮ ಅಧ್ಯಯನವನ್ನ ಪ್ರಾರಂಭಿಸೋಣ.
In seeing areas where we may be imbalanced.
ಯಾವ ಕ್ಷೇತ್ರಗಳಲ್ಲಿ ನಮ್ಮಲ್ಲಿ ಸಮತೋಲನ ಇಲ್ಲ ಎಂಬುದನ್ನ ನಾವು ನೋಡೋಣ.
We want to try, you know, in a short conference like this where we have only about 10 or 12 sessions, we can't look at everything, but we want to concentrate particularly on the areas where our churches and we may be imbalanced.
ಈ ಒಂದು ಅಲ್ಪಾವಧಿಯ ಕಾನ್ಫರೆನ್ಸ್ ಕೂಟಗಳಲ್ಲಿ ನಾವು ಕೇವಲ 10 ಅಥವಾ 12 ಕೂಟಗಳನ್ನು ಮಾತ್ರ ಹೊಂದಿಕೊಳ್ಳಲು ಸಾಧ್ಯವಾಗಬಹುದು. ಇಲ್ಲಿ ನಾವು ಎಲ್ಲಾ ವಿಷಯಗಳ ಕಡೆ ನಾವು ಮಾತನಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಮ್ಮಲ್ಲಿ ಮತ್ತು ನಮ್ಮ ಸಭೆಗಳ ವಿಚಾರದಲ್ಲಿ ಅಸಮತೋಲನ ಎಲ್ಲಿದೆಯಲ್ಲ ಅದರ ಬಗ್ಗೆ ಮಾತನಾಡೋಣ.
We don't want to think much about the imbalance that there is in other churches. It's none of our business.
ಇತರ ಸಭೆಗಳಲ್ಲಿ ಯಾವುದರಲ್ಲಿ ಸಮತೋಲನ ಇಲ್ಲ ಎಂಬುದರ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡೋದಿಲ್ಲ, ಯಾಕೆಂದ್ರೆ ಅದು ನಮ್ಮ ಕೆಲಸ ಅಲ್ಲ.
And if you, even in our Bible studies, we did not give equal importance to both sides because some things are already emphasized here and there's no need to emphasize that. It's the areas where we are weak or imbalanced that we need to stress more.
ನಮ್ಮ ಸತ್ಯವೇದದ ಅಧ್ಯಯನಗಳಲ್ಲಿಯೂ ಕೂಡ ನಾವು ಸಮನಾದಂತ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ, ಯಾಕಂದ್ರೆ ಕೆಲವೊಂದು ಆಗಲೇ ಒತ್ತಿ ಹೇಳಲ್ಪಟ್ಟಿರುತ್ತದೆ. ಹಾಗಾಗಿ ಅದನ್ನ ಮತ್ತೆಲ್ಲೋ ಒಂದು ಕಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಎಲ್ಲಿ ಬಲಹೀನರಾಗಿದ್ದೇವಲ್ಲ ಅದ್ರ ಕಡೆ ಹೆಚ್ಚು ಒತ್ತನ್ನ ನಾವು ಕೊಡಬೇಕು. ಇದರಲ್ಲಿ
ಫಾರ್ ಎಕ್ಸಾಂಪಲ್ ವಿ ಸ್ಪೋಕ್ ಅಬೌಟ್ ದ ಕಂಟ್ರೋಲ್ ಆಫ್ ಅವರ್ ಟಂಗ್. ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಫೀಲ್ ದಟ್ ವಿ ಹ್ಯಾವ್ನ್ ಕನ್ಸಿಡರ್ಡ್ ದಟ್ seriously enough, even though we've heard many messages on it.
ಉದಾಹರಣೆಗೆ ನಾವು ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಡುವುದರ ಬಗ್ಗೆ ಮಾತನಾಡ್ತೇವೆ, ಅದು ತುಂಬಾ ಮುಖ್ಯವಾಗಿರುತ್ತದೆ. ನಾವು ಇದರ ವಿಷಯವಾಗಿ ಕುರಿತು ಅನೇಕ ಸಂದೇಶಗಳನ್ನು ಕೇಳಿದ್ರೂ ಕೂಡ ಅದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರೋದಿಲ್ಲ. ನಾವು
we spoke about the need for expressing appreciation and expressing gratitude, encouraging people.
ನಾವು ಮತ್ತೊಬ್ಬರನ್ನ ಪ್ರಶಂಸಿಸುವುದರ ಬಗ್ಗೆ ಮತ್ತು ಕೃತಜ್ಞತೆ ಉಳ್ಳವರಾಗಿರೋದ್ರ ಬಗ್ಗೆ ಮತ್ತೊಬ್ಬರಿಗೆ ಪ್ರೋತ್ಸಾಹ ಮಾಡುವುದರ ಅಗತ್ಯತೆ ಕುರಿತು ಮಾತನಾಡಿರ್ತೀವಿ.
We spoke about the need to learn to have a right attitude to money and material things and not be so possessive but to be rich towards God.
ನಾವು ಹಣದ ಕಡೆಗೆ ಮತ್ತು ಭೌತಿಕ ವಸ್ತುಗಳ ಕಡೆಗೆ ಸರಿಯಾದ ಮನೋಭಾವವನ್ನು ಹೊಂದಿಕೊಂಡಿರಬೇಕು, ಅವುಗಳನ್ನು ನಾವು ಹಿಡಿದಿಟ್ಕೋಬಾರದು, ಆದರೆ ದೇವರ ಕಡೆಗೆ ಐಶ್ವರ್ಯ ಉಳ್ಳವರಾಗಿರಬೇಕು ಎಂಬುದರ ಬಗ್ಗೆ ಮಾತನಾಡಿರ್ತೀವಿ.
And today I want to speak on receiving correction in a godly way.
ನಾನು ಇವತ್ತು ಯಾವುದರ ಬಗ್ಗೆ ಮಾತನಾಡ್ತೀನಪ್ಪ ಅಂತಂದ್ರೆ ದೈವಿಕ ಮಾರ್ಗದಲ್ಲಿ ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳುವುದರ ಬಗ್ಗೆ ಮಾತನಾಡುತ್ತೇನೆ.
There is no human being that does not need to receive correction.
ಪ್ರತಿಯೊಬ್ಬ ಮಾನವನಿಗೂ ತಿದ್ದುವಿಕೆ ಅಗತ್ಯತೆ ಇದೆ, ಅಂದರೆ ತಿದ್ದುವಿಕೆ ಬೇಕಾಗಿದೆ.
And the Bible says that we saw that at the beginning, 2 Timothy 3:16-17, God has given us his word to correct us.
Now prarambhadalli 2ne Timothy 3ne adhyaya 16 matu 17ne vachana nodkondu alli reetiya helutte devara vakyavu tiddu patige upayuktavagide embudagi.
We heard this morning about when we are tending to go astray, the Holy Spirit saying, no, not that way, this way.
Now belagina samayadalli kelisukondvi, ನಾವು ದಾರಿ ತಪ್ಪಿ ಹೋಗುವಾಗ ಪವಿತ್ರಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ, ಇಲ್ಲ ಆ ಮಾರ್ಗ ಅಲ್ಲ ಈ ಮಾರ್ಗ ಎಂಬುದಾಗಿ.
We also read in the Bible about God disciplining us when we don't listen to correction.
ನಾವು ಸತ್ಯವೇದದಲ್ಲಿ ಈ ರೀತಿಯಾಗಿ ಓದುತ್ತೇವೆ, ನಾವು ಯಾವಾಗ ತಿದ್ದುವಿಕೆಯನ್ನ ಕೇಳಿಸಿಕೊಳ್ಳುವುದಿಲ್ಲವಲ್ಲ ಆಗ ದೇವರು ನಮ್ಮನ್ನು ಶಿಸ್ತುಪಡಿಸುತ್ತಾರೆ ಅಂತ.
So there's correction and there's discipline.
ಅಲ್ಲಿ ತಿದ್ದುವಿಕೆ ಮತ್ತು ಶಿಸ್ತುಪಡಿಸುವಿಕೆ ಎರಡೂ ಇದೆ.
You know, the Holy Spirit says, don't go that way, and you still go that way, then he may need to discipline you to bring you back to the right path.
ನೀವು ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತೀರಿ, ಪವಿತ್ರಾತ್ಮನು ಹೇಳ್ತಾನೆ ಆ ಮಾರ್ಗದಲ್ಲಿ ಹೋಗಬೇಡ ಅಂತ, ಆದರೂ ನೀವು ಹೋಗ್ತೀರಿ, ಆಗ ನಿಮ್ಮನ್ನ ಸರಿಯಾದ ಮಾರ್ಗಕ್ಕೆ ವಾಪಸ್ ಕರೆ ತರಲು ಪವಿತ್ರಾತ್ಮನು ಅಂದರೆ ದೇವರು ನಿಮ್ಮನ್ನು ಶಿಸ್ತುಪಡಿಸುತ್ತಾರೆ.
So we'll begin with a verse in Revelation chapter 3. Now you know that the church in Laodicea was perhaps the most worldly, proud, wealthy church of all the seven churches in Revelation.
ನಾವು ಪ್ರಕಟಣೆ ಮೂರನೇ ಅಧ್ಯಾಯದಲ್ಲಿರುವಂತಹ ವಚನದಿಂದ ಪ್ರಾರಂಭಿಸೋಣ. ನಿಮಗೆಲ್ಲರಿಗೂ ಗೊತ್ತಿದೆ, ಲವೋದಿಕೀಯದಲ್ಲಿರುವಂತಹ ಸಭೆಯು ಪ್ರಕಟಣೆ ಪುಸ್ತಕದಲ್ಲಿ ಹೇಳಿರುವ ಎಲ್ಲ ಏಳು ಸಭೆಗಳಲ್ಲಿ ಹೆಚ್ಚು ಗರ್ವವುಳ್ಳದ್ದಾಗಿತ್ತು ಮತ್ತು ಐಶ್ವರ್ಯ ಉಳ್ಳದ್ದಾಗಿತ್ತು.
In fact, the Lord had nothing good to say about them. Even in Sardis, he said, but there are still a few among you who will walk with me in white. There was at least one good thing in Revelation 3:4. But when it came to the church in Laodicea, there was not even one good thing that he could say.
Kartarigu kuda aa sabaya bagge helalu yava olle vishayagalu saha irlilla. Sardisi sabaya bagge devaru ಪ್ರಕಟಣೆ ಮೂರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿ ಹೇಳ್ತಾರೆ, ನಿಮ್ಮಲ್ಲಿ ಕೆಲವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಅಂತ. ಒಂದಾದರೂ ಒಳ್ಳೆ ಸಂಗತಿ ಅವರಲ್ಲಿತ್ತು. ಆದರೆ ಲವೋದಿಕೀಯ ಸಭೆಯ ವಿಷಯಕ್ಕೆ ಬಂದಾಗ ದೇವರಿಗೆ ಹೇಳಲು ಒಂದು ಒಳ್ಳೆ ಸಂಗತಿ ಕೂಡ ಇರಲಿಲ್ಲ.
ಇಟ್ ವಾಸ್ ದ ವರ್ಸ್ಟ್ ಚರ್ಚ್ ಅಂಡ್ ಆಲ್ ಹಿ ಹ್ಯಾಡ್ ಟು ಸೇ ವಾಸ್ ಯು ಆರ್ ನೀದರ್ ಕೋಲ್ಡ್ ನೋ ಹಾಟ್ ಎಕ್ಸೆಟ್ರಾ 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 ಅಂಡ್ ದೆನ್ ಹಿ ಸೇಸ್ ಅಮೇಜಿಂಗ್ ವರ್ಡ್ಸ್ ಟು ದ ವರ್ಸ್ಟ್ ಚರ್ಚ್. Verse 19, it's those whom I love that I rebuke and I discipline.
ಇದು ಒಂದು ಕೆಟ್ಟ ಸಭೆಯಾಗಿತ್ತು. ದೇವರು ಅಲ್ಲಿ ಹೇಳಕ್ ಇಷ್ಟಪಡ್ತಾರೆ, ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಿತ್ತು ಅಂತ, ಹಾಗೂ ಇನ್ನಿತರ ಸಂಗತಿಗಳನ್ನ ಕೂಡ ಹೇಳ್ತಾರೆ. ಆದರೆ ಇಂತಹ ಕೆಟ್ಟ ಸಭೆಗೆ ದೇವರು 19ನೇ ವಚನದಲ್ಲಿ ಅದ್ಭುತವಾಗಿ ಈ ರೀತಿಯಾಗಿ ಹೇಳ್ತಾರೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಅಂತ.
ಇಮ್ಯಾಜಿನ್, ಜೀಸಸ್ ಲವ್ಡ್ ಈವನ್ ದಟ್ ವರ್ಸ್ಟ್ ಚರ್ಚ್, ದ ವರ್ಸ್ಟ್ ಎಲ್ಡರ್ ಅಂಡ್ ದ ವರ್ಸ್ಟ್ ಬಿಲೀವರ್ ಸಿಟಿಂಗ್ ಹಿಯರ್.
ಹೀಗಿದ್ದರೂ ಸಹ ಯೇಸು ಇಂತಹ ಒಂದು ಕೆಟ್ಟ ಸಭೆಯನ್ನ, ಕೆಟ್ಟ ಸಭೆಯ ಹಿರಿಯರನ್ನ ಮತ್ತು ಇಲ್ಲಿ ಕೂತಿರುವಂತಹ ಕೆಟ್ಟ ವಿಶ್ವಾಸಿಗಳನ್ನ ಪ್ರೀತಿಸುವರಾಗಿರ್ತಾರೆ.
And one proof of his love is he will reprove you, he will correct you, he will rebuke you.
Atanu nimmannu preethisuttane, atanu nimmannu preethisuvudara gurutanappa antandre adu nimmana tidduvantaddu mattu nimage gadarisuvantaddagide.
And he will discipline you so that you can be zealous and repent.
Mattu atanu nimmana shikshisuttane, ಯಾಕಂದ್ರೆ ನೀವು ಅತ್ಯಾಸಕ್ತಿಯಿಂದ ಕೂಡಿರಬೇಕು ಮತ್ತು ಮಾನಸಾಂತರ ಪಡಬೇಕು ಅಂತ.
ನಾಟ್ ಹಾಫ್ ಹಾರ್ಟೆಡ್ಲಿ ಅಂಡ್ ಸೇ ಯಾ ಐ ಥಿಂಕ್ ಐ ವಾಸ್ ಎ ಬಿಟ್ ರಾಂಗ್ ದೇರ್, ದಟ್ಸ್ ನಾಟ್ ಜೆಲಸ್ ರಿಪೆಂಟೆನ್ಸ್.
ಅದು ಬಿಟ್ಟು ನೀವು ಅರ್ಧಂಬರ್ಧ ಹೃದಯದಿಂದ ಕೂಡಿದವರಾಗಿ ಹೌದು ನನ್ನಿಂದ ಅಲ್ಲಿ ತಪ್ಪಾಗಿದೆ ಎಂಬುದಾಗಲ್ಲ, ನೀವು ಅತ್ಯಾಸಕ್ತಿಯಿಂದ ಕೂಡಿದವರಾಗಿ ಮಾನಸಾಂತರ ಪಡಬೇಕು.
ದಟ್ಸ್ ನಾಟ್ ದ ವೇ ಟು ರಿಸೀವ್ ಕರೆಕ್ಷನ್.
ತಿದ್ದುವಿಕೆಯನ್ನ ಸ್ವೀಕರಿಸಿಕೊಳ್ಳುವ ವಿಧ ಅದಲ್ಲ.
ಯಾ ನೌ ದಟ್ ಯು ಸೇ ಇಟ್ ಐ ಥಿಂಕ್ ಯು ಆರ್ ಪ್ರಾಬಬ್ಲಿ ರೈಟ್, ದೇರ್ಸ್ ನೋ ಹೋಪ್ ಫಾರ್ ಸಚ್ ಪೀಪಲ್.
ಈಗ ನೀವು ಹೇಳಬಹುದು ಹೌದು ನಾನು ಈಗ ಸರಿಯಾಗಿದ್ದೀನಿ ಅನ್ಸತ್ತೆ ಅಂತ. ಇಂತಹ ಜನರಿಗೆ ಯಾವ ನಿರೀಕ್ಷೆನೂ ಇರೋದಿಲ್ಲ.
ಇಸ್ ದೋಸ್ ಹೂ ಆರ್ ಜೆಲಸ್, ಓ ಐ ರಿಯಲಿ ಸೀ ಐ ವಾಸ್ ಟೋಟಲಿ ರಾಂಗ್ ದೇರ್, ಐ ವಾಸ್ ಟೋಟಲಿ ರಾಂಗ್. ಬಾಯ್, ಇಟ್ಸ್ ಟ್ರೆಮೆಂಡಸ್ ಹೋಪ್ ಫಾರ್ ಸಚ್ ಪೀಪಲ್.
ಯಾರು ಅತ್ಯಾಸಕ್ತಿಯಿಂದ ಕೂಡಿದವರಾಗಿ ಈ ರೀತಿ ಹೇಳುತ್ತಾರಲ್ಲ, ಹೌದು ನಾನು ಸಂಪೂರ್ಣ ಅಲ್ಲಿ ತಪ್ಪಿದ್ದೇನೆ, ಹೌದು ನಾನು ಅಲ್ಲಿ ಸಂಪೂರ್ಣ ತಪ್ಪಿದ್ದೇನೆ ಎಂಬುದಾಗಿ ಯಾರು ಹೇಳುತ್ತಾರಲ್ಲ, ಅಂತವರಿಗೆ ಅದ್ಭುತವಾದ ನಿರೀಕ್ಷೆ ಇದೆ.
ಐ ಟೆಲ್ ಯು, ಐ ಹ್ಯಾವ್ ರೇರ್ಲಿ ಎವರ್ ಸೀನ್ ಸಚ್ ರಿಪೆಂಟೆನ್ಸ್.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇಂತಹ ಮಾನಸಾಂತರವನ್ನ ನಾನು ನೋಡಿರುವಂತದ್ದು ಬಹಳ ಕಡಿಮೆ.
ಮೋಸ್ಟ್ ಆಫ್ ದ ಪೀಪಲ್ ದಟ್ ಐ ಹ್ಯಾವ್ ಕರೆಕ್ಟೆಡ್ ಆಫ್ಟರ್ ಎ ಲಾಂಗ್ ಡಿಸ್ಕಷನ್, ದೇ ವಿಲ್ ಸೇ ಯಾ I think you're right, brother Zach.
ನಾನು ಅನೇಕ ಜನರನ್ನ ತಿದ್ದುವಾಗ ಬಹಳ ಚರ್ಚೆ ನಂತರ ಅವರು ಈ ರೀತಿ ಹೇಳ್ತಾರೆ, ಸಹೋದರ ಜಾಕ್ ರವರೇ ನನಗೆ ಅನ್ಸುತ್ತೆ ನೀವು ಸರಿ ಇದ್ದೀರಿ ಅಂತ.
I'm just so disappointed because I don't think there's much hope for that person because he's just going to do 10,000 more blunders in his life.
ಹೀಗೆ ಹೇಳುವಂತ ವ್ಯಕ್ತಿಯ ವಿಷಯವಾಗಿ ನನಗೆ ಬಹಳ ನಿರಾಶೆ ಆಗತ್ತಾಗ ಆತನಲ್ಲಿ ಯಾವ ನಿರೀಕ್ಷೆನೂ ಕೂಡ ಇರೋದಿಲ್ಲ. ಆದರೆ ಆತನು ಇನ್ನೂ 10,000 ತಪ್ಪುಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತೆ.
God was trying to save him from all that, but the guy is too proud to acknowledge.
Devaru aatananu ella vishayagalinda rakshisalu tavaka padtirtare, aadare aatanu arike maduvanta vishayadalli garvi agirtane.
Be zealous and repent when the Lord corrects you and disciplines you, either directly or through his servants.
ದೇವರು ನಿಮ್ಮನ್ನು ನೇರವಾಗಿ ಆಗಲಿ ಅಥವಾ ತನ್ನ ಸೇವಕರ ಮುಖಾಂತರವಾಗಲಿ ನಿಮ್ಮನ್ನು ತಿದ್ದುವಾಗ ಮತ್ತು ಶಿಕ್ಷೆಗೆ ಒಳಪಡಿಸುವಾಗ ನೀವು ಅತ್ಯಾಸಕ್ತಿಯಿಂದ ಕೂಡಿದವರಾಗಿ ಮಾನಸಾಂತರ ಪಡ್ರಿ.
ಇಟ್ಸ್ ಎ ಮಾರ್ಕ್ ಆಫ್ ಹಿಸ್ ಲವ್.
ಇದು ಆತನ ಪ್ರೀತಿಯ ಗುರುತಾಗಿದೆ.
When I was a young Christian, if you had asked me, how do you know that Jesus loves you? I'd have had only one answer. He left heaven and came and died for me.
ನಾನು ಯೌವನಸ್ಥನಾಗಿದ್ದಾಗ ನೀವು ಬಂದು ನನ್ನ ಬಳಿ ಯೇಸು ನಿಮ್ಮನ್ನ ಪ್ರೀತಿಸುವುದು ನಿಮಗೆ ಹೇಗೆ ಗೊತ್ತಾಗುವುದು ಎಂಬುದಾಗಿ ಕೇಳುವಾಗ ನನ್ನ ಬಳಿ ಒಂದು ಉತ್ತರ ಇತ್ತು. ಅದೇನಂದ್ರೆ ಆತನು ಪರಲೋಕದಿಂದ ಇಳಿದು ಬಂದು ನನಗಾಗಿ ಸತ್ತನು ಎಂಬುದಾಗಿ.
Today if you were to ask me, how do you know that Jesus loves you? I'll say, well, he died for me on the cross, but in addition, he rebukes me. He disciplines me.
ಆದರೆ ಯೇಸು ನಿಮ್ಮನ್ನು ಪ್ರೀತಿಸುವುದು ಹೇಗೆ ಎಂದು ನೀವು ನನ್ನ ಬಳಿಗೆ ಈಗ ಬಂದು ಕೇಳುವಾಗ ನಾನು ಹೇಳ್ತೀನಿ, ಹೌದು, ಯೇಸು ಶಿಲುಬೆಯಲ್ಲಿ ನನಗಾಗಿ ಸತ್ತನು, ಆದರೆ ಅದರ ಜೊತೆಗೆ ಆತನು ನನ್ನನ್ನು ಶಿಸ್ತುಪಡಿಸುವುದರ ಮೂಲಕ ಮತ್ತು ಗದರಿಸುವುದರ ಮೂಲಕ ನನಗೆ ಗೊತ್ತಾಗುತ್ತದೆ ಎಂಬುದಾಗಿ.
You think he doesn't do that? You may not know about it.
ಆತನು ಈ ರೀತಿಯಾಗಿ ನಿಮಗೆ ಮಾಡಿಲ್ಲ ಅಂದ್ರೆ ನಿಮಗೆ ಅದರ ಬಗ್ಗೆ ಗೊತ್ತಾಗಿಲ್ಲ ಎಂಬುದಾಗಿ ನೀವು ಯೋಚಿಸಬಹುದು.
But he does.
ಆದರೆ ಆತನು ಈ ರೀತಿಯಾಗಿ ಮಾಡ್ತಾನೆ.
And that is the proof that I am not an illegitimate child.
ಅದು ರುಜುವಾತು ಪಡಿಸೋದು ಏನಪ್ಪ ಅಂತಂದ್ರೆ ನಾನು ಅಕ್ರಮವಾಗಿ ಹುಟ್ಟಿದಂತ ಮಗು ಅಲ್ಲ ಅಂತ.
I am a son of my father.
ನಾನು ನನ್ನ ತಂದೆಯ ಮಗನಾಗಿದ್ದೇನೆ.
That's the proof.
ಅದೇ ರುಜುವಾತು.
See what it says in Hebrews in chapter 12. Hebrews chapter 12.
ಹಿಬ್ರಿಯ 12 ರಲ್ಲಿ ಏನಂತ ಹೇಳತ್ ನೋಡ್ಕೊಳ್ಳ್ರಿ.
It speaks about looking unto Jesus, the author and finisher of our faith, and running the race, looking at him, and consider him who endured so much opposition from sinners, and then it says, you have not resisted to the point of shedding blood, in verse 4, like he did.
ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡೋಣ. ಆತನನ್ನು ಆಲೋಚಿಸಿರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನ ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಎಂಬುದಾಗಿ ನಾಲ್ಕನೇ ವಚನದಲ್ಲಿ ಹೇಳಲ್ಪಟ್ಟಿದೆ.
And then, my son, middle of verse 5, don't regard lightly the discipline of the Lord.
ನಂತರ ಐದನೇ ವಚನದ ಮಧ್ಯಭಾಗ ಈ ರೀತಿಯಾಗಿ ಹೇಳುತ್ತೆ, ಮಗನೇ, ಕರ್ತನ ಶಿಕ್ಷೆಯನ್ನ ತಾತ್ಸಾರ ಮಾಡಬೇಡ.
When the Lord disciplines you, don't shrug it off and say, oh well, okay. Don't faint when you are reproved by him. Don't get all discouraged because you were corrected. Don't faint and give up. Oh well, what's the use following the Lord?
ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಮತ್ತು ನಿರುತ್ಸಾಹಗೊಳ್ಳಬೇಡ ಹಾಗೂ ಕರ್ತನನ್ನು ಹಿಂಬಾಲಿಸುವುದರಿಂದ ಏನು ಪ್ರಯೋಜನ ಎಂದು ತಿಳಿದು ಹಿಂಜರಿಬೇಡ.
No, because it is those whom the Lord loves whom he disciplines. It's the child whom he embraces that he corrects. He scourges every child whom he receives.
Illa kartanu tanu preethisuvavananne shikshisuttane tanu serisikolluva pratiyoba magananu hodiyuttane.
God gave me 4 sons and I wanted to be a father to them just like God was a father to me.
Devaru nanage 4 makkalanna kottaru, ನಾನು ಅವರಿಗೆ ತಂದೆಯಾಗಿರಬೇಕು, ದೇವರು ನನಗೆ ಹೇಗೆ ತಂದೆಯಾಗಿದ್ದರಲ್ಲ ಹಾಗೆ.
That was my ideal. God was a fantastically loving father to me, sacrificial, self-denying, always wanting my good, and I have tried to be like that to my boys.
ಇದು ನನ್ನ ಮಾದರಿ. ದೇವರು ನನ್ನನ್ನು ಅದ್ಭುತವಾಗಿ ಪ್ರೀತಿಸುವಂತವನು, ತ್ಯಾಗಮಯಿಯೂ ಕೂಡ, ಮತ್ತು ತನ್ನ ಸ್ವಾರ್ಥವನ್ನ ನಿರಾಕರಿಸುವಾತನಾಗಿದ್ದಾನೆ ಮತ್ತು ನನಗೆ ಒಳ್ಳೆಯದನ್ನ ಬಯಸುವಾತನಾಗಿದ್ದಾನೆ. ನನ್ನ 4 ಹುಡುಗರಿಗೂ ನಾನು ಅದೇ ರೀತಿ ತಂದೆ ಆಗಲು ಬಯಸುತ್ತೇನೆ.
But he also disciplined me, rebuked me, sometimes very severely. And I did that to my boys.
ಹಾಗೂ ಆತನು ನನ್ನನ್ನು ಶಿಸ್ತುಪಡಿಸುತ್ತಾನೆ ಮತ್ತು ಗದರಿಸುತ್ತಾನೆ, ಕೆಲವೊಮ್ಮೆ ಗಂಭೀರವಾಗಿ. ಅದನ್ನೇ ನಾನು ನನ್ನ ಮಕ್ಕಳಿಗೆ ಮಾಡಿದ್ದೇನೆ.
And that has not driven me away from God. It has made me cling to him.
ಅದು ನನ್ನನ್ನು ದೇವರಿಂದ ಓಡಿ ಹೋಗುವಂತೆ ಅಥವಾ ದಾರಿ ತಪ್ಪುವಂತೆ ಮಾಡಿಲ್ಲ, ಅದು ನನ್ನನ್ನು ದೇವರನ್ನು ಹಿಡಿದುಕೊಳ್ಳುವಂತೆ ಮಾಡಿದೆ.
I love him even more because he disciplines me.
ಆತನು ನನ್ನನ್ನು ಶಿಸ್ತುಪಡಿಸಿದ್ದಕ್ಕಾಗಿ ಇನ್ನೂ ಹೆಚ್ಚಾಗಿ ನಾನು ಆತನನ್ನು ಪ್ರೀತಿಸುತ್ತೇನೆ.
There are times when I've had a little fever or something and I'm lying in my bed And I know it's a discipline.
ನನಗೆ ಕೆಲವೊಮ್ಮೆ ಜ್ವರ ಬಂದು ಹಾಸಿಗೆಯಲ್ಲಿ ಮಲಗಿರುವಾಗ ನನಗೆ ತಿಳಿದು ಬರುತ್ತೆ ಯೇಸು ನನ್ನನ್ನು ಶಿಸ್ತುಪಡಿಸುತ್ತಿದ್ದಾರೆ ಎಂಬುದಾಗಿ.
I always ask myself, even if I have a little toss from the scooter, like I used to have, and I said, Lord, why did that happen?
ನಾನು ಕೆಲವೊಮ್ಮೆ ಯೋಚಿಸುತ್ತೇನೆ ಸ್ಕೂಟರ್ನಿಂದ ಬಿದ್ದಾಗ ಕರ್ತರೆ ಯಾಕೆ ಹಾಗೆ ಆಯಿತು ಎಂಬುದಾಗಿ.
And the Lord has said, that is to save you from a greater accident. Don't drive so fast.
ಆಗ ದೇವರು ಹೇಳಿದ್ದಾರೆ ಆ ಅಪಘಾತ ನಡೆದಿರುವುದು ಇನ್ನೂ ದೊಡ್ಡ ಅಪಘಾತದಿಂದ ನಿನ್ನನ್ನು ಕಾಪಾಡುವುದಕ್ಕಾಗಿ ನೀನು ವೇಗವಾಗಿ ಗಾಡಿ ಓಡಿಸಬೇಡ ಅಂತ.
So there is a warning there.
ಅಲ್ಲಿ ಒಂದು ಎಚ್ಚರಿಕೆ ನನಗೆ ಹೇಳುತ್ತಾರೆ.
Thank you Lord. Thank you for these little warnings that save me from bigger collisions. And I really have to thank God. 45 years I've ridden a scooter and never had a head-on collision with anywhere. Because of these little warnings God has given me.
ಕರ್ತರೆ ನಿಮಗೆ ಕೃತಜ್ಞತೆಗಳು ನನ್ನನ್ನು ದೊಡ್ಡ ಅಪಾಯ ಅಪಘಾತಗಳಿಂದ ತಪ್ಪಿಸಿ ಕಾಪಾಡಿದ್ದೀರಿ ಎಂಬುದನ್ನು ನಾನು ಹೇಳಿದ್ದೇನೆ. ನಾನು 45 ವರ್ಷಗಳಿಂದ ಸ್ಕೂಟರ್ ಓಡಿಸಿದ್ದೇನೆ, ಯಾವುದೇ ದೊಡ್ಡ ಅಪಾಯ ಅಪಘಾತ ಆಗಿಲ್ಲ ಇದುವರೆಗೂ, ಯಾಕಂದ್ರೆ ಆ ಸಣ್ಣ ಎಚ್ಚರಿಕೆಯಿಂದ.
God gives you little warnings to save you from head-on collisions later on in life. Don't get offended when you get them.
ನಿಮ್ಮ ಜೀವಿತದಲ್ಲಿ ಮುಂದೆ ಬರಲಿಕ್ಕಿರುವ ದೊಡ್ಡ ಅಪಾಯ ಅಪಘಾತಗಳಿಂದ ತಪ್ಪಿಸಲು ದೇವರು ನಿಮಗೆ ಎಚ್ಚರಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ಆ ಎಚ್ಚರಿಕೆಗಳು ನಿಮಗೆ ಬಂದಾಗ ಬೇಸರ ಪಟ್ಟುಕೊಳ್ಳಬೇಡಿರಿ.
If you accept them, it'll save you from head-on collisions later on spiritually.
ನೀವು ಈ ಸಣ್ಣ ಎಚ್ಚರಿಕೆಗಳನ್ನ ಸ್ವೀಕರಿಸಿಕೊಳ್ಳುವುದಾದರೆ ಮುಂದೆ ಭವಿಷ್ಯದಲ್ಲಿ ಆತ್ಮಿಕತೆಯಲ್ಲಿ ಎದುರಾಗುವಂತಹ ದೊಡ್ಡ ಅಪಾಯಗಳಿಂದ ಇದು ತಪ್ಪಿಸಿ ಕಾಪಾಡುತ್ತದೆ.
So he scourges every son whom he receives, and I said, well, if God is like that to me, and you know, I've times when I've been sick sometimes and I said, Lord, what was that for? And the Lord has pointed out to me something that happened in the previous, usually the previous 1 week, somewhere I slipped up.
ಕರ್ತನು ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನ ಹೊಡೆಯುತ್ತಾನೆ, ಅದನ್ನ ಕರ್ತನು ನನಗೆ ಮಾಡಿದ್ದಾನೆ. ಕೆಲವೊಮ್ಮೆ ನಾನು ಕಾಯಿಲೆಗೆ ಬಿದ್ದಾಗ ನಾನು ಕೇಳ್ಕೊಂಡಿದ್ದೀನಿ ಕರ್ತನೆ ಏನಾಯ್ತು ನನಗೀಗ ಅಂತ. ಆಗ ಕರ್ತರು ನನಗೆ ಹಿಂದಿನ ವಾರದಲ್ಲಿ ಆದಂತ ಕೆಲವು ತಪ್ಪುಗಳನ್ನ ತೋರಿಸಿಕೊಡುತ್ತಾರೆ.
And maybe a rude word somewhere, it could be a very small thing in the eyes of other believers. Oh, that's a small thing.
ಕೆಲವೊಮ್ಮೆ ನಾನು ಒರಟು ಮಾತನ್ನ ಆಡಿರಬಹುದು, ಅಥವಾ ಕೆಲವೊಮ್ಮೆ ಇತರೆ ವಿಶ್ವಾಸಿಗಳಿಗೆ ಅದು ಸಣ್ಣ ಸಂಗತಿ ಆಗಿರಬಹುದು, ಏ ಅದೇನು ವಿಷಯ ಅಲ್ಲ ಅಂತಿರಬಹುದು.
It is a small thing, but the Lord is so interested in making me perfect.
ಅದು ಸಣ್ಣ ವಿಷಯನೇ ಆಗಿರಬಹುದು, ಆದರೆ ಕರ್ತರು ನನ್ನಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಆಸಕ್ತಿಯನ್ನು ಹೊಂದಿದ್ದಾರೆ.
That he doesn't even want that small thing. He is not happy that I got 99.5%.
ಆ ಸಣ್ಣ ಸಂಗತಿಯನ್ನು ಕೂಡ ದೇವರು ನನ್ನಲ್ಲೇ ಇಷ್ಟಪಡುವುದಿಲ್ಲ. ನಾನು ಶೇಕಡ 99.5 ಅಂಕ ಗಳಿಸಿದ್ರೂ ಸಹ ಕರ್ತರು ಸಂತೋಷವಾಗಿರುವುದಿಲ್ಲ.
Everybody else would be happy, but God says, no, my son, you can do better.
ಎಲ್ಲರೂ ಸಂತೋಷ ಪಡಬಹುದು, ಆದರೆ ಕರ್ತರು ನನಗೆ ಹೇಳಕ್ ಇಷ್ಟಪಡ್ತಾರೆ ನೀನಿನ್ನೂ ಉತ್ತಮನಾಗಿ ಮಾರ್ಪಡಬೇಕು ಅಂತ.
And I am so thrilled that my heavenly father is not happy that I got 99.5%. He wants me to get 100.
ನಾನು ಹೆಚ್ಚು ಅತ್ಯುತ್ಸಾಹ ಪಡುತ್ತೇನೆ, ಯಾಕಂದ್ರೆ ಕರ್ತರು ನನ್ನ 99.5% ಅಂಕದಲ್ಲಿ ಸಂತೋಷ ಪಡೋದಿಲ್ಲ, ಶೇಕಡ 100% ಬರಬೇಕು ಎಂಬುದಾಗಿ ದೇವರು ಬಯಸ್ತಾರೆ ಅನ್ನುವಂತ ವಿಷಯದಲ್ಲಿ.
That I have wept tears of joy. And I've said to him, I say, Lord, please treat me like this till the end of my life.
ನಾನು ಸಂತೋಷದಿಂದ ಕಣ್ಣೀರು ಸುರಿಸಿ ಕರ್ತರಿಗೆ ಈ ರೀತಿಯ ಹೇಳಿದ್ದೇನೆ, ಕರ್ತರೆ ನನ್ನನ್ನು ಕಡೆಯವರೆಗೂ ಇದೇ ರೀತಿಯಾಗಿ ನೋಡಿಕೊಳ್ಳಿರಿ ಎಂಬುದಾಗಿ.
Please treat me like this till the end of my life, that if I slip up even slightly, I lose half a mark somewhere. Pull me up. Put me in bed. Do something so that I'm protected.
ಕರ್ತರೆ ನನ್ನನ್ನು ಕಡೆಯವರೆಗೂ ಇದೇ ರೀತಿಯಾಗಿ ನೋಡಿಕೊಳ್ಳಿರಿ, ನಾನು ಸಣ್ಣದಾಗಿ ಜಾರಿ ಬಿದ್ದರೂ ಸಹ, ನಾನು ಅರ್ಧ ಅಂಕವನ್ನು ಎಲ್ಲಾದರೂ ಕಳ್ಕೊಂಡಿದ್ರೂ ಸಹ ನನ್ನನ್ನು ಎಳಿರಿ, ಹಾಸಿಗೆಯಲ್ಲಿ ನನ್ನನ್ನು ಹಾಕ್ರಿ, ಏನಾದರೂ ಒಟ್ಟಾರೆಯಾಗಿ ಮಾಡ್ರಿ, ಇದರಿಂದ ನಾನು ಸಂರಕ್ಷಿಸಬಹುದಾಗಿದೆ ಎಂಬುದಾಗಿ ಹೇಳಿದ್ದೀನಿ.
Because I know this is the mark of your love. I promise you, Lord, I'll not get offended.
ನನಗೆ ಗೊತ್ತಾಗಿದೆ ಕರ್ತರೆ, ಇದು ನಿನ್ನ ಪ್ರೀತಿಯ ಗುರುತು ಎಂಬುದಾಗಿ. ಕರ್ತರೆ ನಾನು ನಿಮಗೆ ಮಾತನ್ನು ಕೊಡ್ತೇನೆ, ನಾನು ಎಂದಿಗೂ ಬೇಸರ ಪಟ್ಟುಕೊಳ್ಳುವುದಿಲ್ಲ ಅಂತ.
I promise you I'll not get discouraged. I promise you I'll submit to your correction.
ಕರ್ತರೆ ನಾನು ಮಾತು ಕೊಡ್ತೇನೆ, ಎಂದಿಗೂ ನಿರುತ್ಸಾಹ ಪಡೋದಿಲ್ಲ, ಮತ್ತು ನಿನ್ನ ತಿದ್ದುವಿಕೆಗೆ ನಾನು ಒಳಪಡ್ತೇನೆ ಮತ್ತು ಅಧೀನನಾಗ್ತೀನಿ.
And I tell you, it's made me a much better man.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ಇದು ನನ್ನನ್ನ ಇನ್ನೂ ಉತ್ತಮ ಮನುಷ್ಯನನ್ನಾಗಿ ಮಾಡಿದೆ.
It will make you too.
ಅದು ನಿಮ್ಮನ್ನು ಕೂಡ ಮಾಡುತ್ತೆ.
God will do it, but if he sees that you get offended by his correction, he'll leave you alone.
ದೇವರು ಅದನ್ನು ಮಾಡ್ತಾರೆ, ನೀವು ಆತನ ತಿದ್ದುವಿಕೆಗೆ ನಿರುತ್ಸಾಹ ಪಡೋದಾದ್ರೆ ಆತನು ನಿಮ್ಮನ್ನ ಬಿಟ್ಬಿಡ್ತಾನೆ.
You know, if you read the Psalms, you sometimes come across the word Selah. S-E-L-A-H. You know what that means? Stop for a few moments and think about that.
ಕೆಲವೊಮ್ಮೆ ನೀವು ಕೀರ್ತನೆಗಳನ್ನು ಓದುವಾಗ ಅಲ್ಲಿ ಒಂದು ಪದ ಬರುತ್ತೆ, ಸೆಲಾ ಎಂಬುದಾಗಿ. ಅದರ ಅರ್ಥ ಸ್ವಲ್ಪ ಅಲ್ಲೇ ನಿಂತು ಅದರ ಬಗ್ಗೆ ಯೋಚನೆ ಮಾಡು ಅಂತ.
So we just had a Selah. Think about it. That your heavenly father disciplines you for your good. Selah.
ನಮಗೀಗ ಸೆಲಾ ಎನ್ನುವಂಥದ್ದು ಸಿಕ್ಕಿದೆ, ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡ್ರಿ. ಕರ್ತರು ನಿಮ್ಮ ಒಳ್ಳೆಯದಕ್ಕಾಗಿ ನಿಮ್ಮನ್ನ ಶಿಕ್ಷಿಸ್ತಾರೆ ಅಥವಾ ಶಿಸ್ತು ಪಡಿಸ್ತಾರೆ. ಸೆಲಾ.
That's great. The psalmist said, don't rush to the next verse. Just hang on. Think about that before you go to the next verse.
ಕೀರ್ತನೆಗಾರನು ಹೇಳಕ್ಕೆ ಇಷ್ಟಪಡ್ತಾನೆ, ತುಂಬಾ ಅವಸರ ಪಡಬೇಡ, ಮುಂದಿನ ವಚನಕ್ಕೆ ಹೋಗೋಕೆ ಆ ವಚನದ ಬಗ್ಗೆ ನಿಂತು ಯೋಚಿಸು ಅಂತ.
Okay. So, I have been so delighted by the Lord's jealous care over me that I tell you, it was one of the most precious things in my relationship with God, that little things he pulls me up on.
ಹಾಗಾಗಿ ನಾನು ಸಂತೋಷ ಪಡ್ತೀನಿ, ಯಾಕಂದ್ರೆ ಕರ್ತರು ನನ್ನ ಬಗ್ಗೆ ಅತ್ಯಾಸಕ್ತಿಯಿಂದ ಕಾಳಜಿಯನ್ನು ಹೊಂದಿರುವಾಗ. ಇದು ನನಗೆ ದೇವರೊಟ್ಟಿಗಿನ ಸಂಬಂಧದಲ್ಲಿ ಅತ್ಯಮೂಲ್ಯವಾದ ಸಂಗತಿಯಾಗಿದೆ. ಸಣ್ಣ ಸಂಗತಿ ಇದ್ರೂ ಕೂಡ ಆತನು ನನ್ನನ್ನು ಎಳೆಯುತ್ತಾನೆ. ಅದರಿಂದ
ಸಚ್ ಟ್ರಿವಿಯಲ್ ಥಿಂಗ್ಸ್, ಐ ಮೀನ್ ವಿಚ್ ಯು ವುಡ್ ಥಿಂಕ್, ಓ ದಟ್ಸ್ ನಥಿಂಗ್, ಐ ನೋ ಇಟ್ಸ್ ನಥಿಂಗ್, ಬಟ್ ಇಟ್ ಇಸ್ 0.1% ಲೆಸ್ ದನ್ ಪರ್ಫೆಕ್ಷನ್.
ಅಷ್ಟು ಸಣ್ಣ ಸಂಗತಿಗಳನ್ನು ಸಹ ನೀವು ಅನ್ಕೋಬಹುದು ಅದೇನೂ ಅಲ್ಲ ಅಂತ, ಆದರೂ ಆ ಪರಿಪೂರ್ಣತೆಗೆ ಶೇಕಡ 1% ಕಡಿಮೆ ಬೀಳುತ್ತದೆ. ಕರ್ತರ್ ಹೇಳ್ತಾರೆ, ಇಲ್ಲ ನನ್ನ ಮಗನೇ, ನೀನು ಪರಿಪೂರ್ಣತೆಗೆ ಬರಬೇಕು ಎಂಬುದಾಗಿ. ಬೇರೆಯವರಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಚಿಂತೆ ಪಡಬೇಡ, ನಿನಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತಿದೆ ಎಂಬುದಾಗಿ ಕರ್ತರ್ ಹೇಳ್ತಾರೆ. ನೀನು ಪರಿಪೂರ್ಣನಾಗಬೇಕು ಎಂಬುದಾಗಿ ದೇವರು ಹೇಳ್ತಾರೆ.
Who used to be in our church, he's no longer with us now.
ನಾನು ಒಬ್ಬ ಸಹೋದರರಿಗೆ ಹೇಳ್ತಾ ಇದ್ದೆ, ಈಗ ಅವರು ನಮ್ಮ ಸಭೆಯಲ್ಲಿಲ್ಲ.
And I think of a number of brothers like this. I can tell you about two of them.
ಈ ರೀತಿಯ ಅನೇಕ ಸಹೋದರರಿದ್ದಾರೆ, ಅದರಲ್ಲಿ ಇಬ್ಬರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
One of them came to me once and said, "Brother Zach, give me a spiritual checkup." I said, "Really?"
ಒಬ್ಬರು ಅದರಲ್ಲಿ ಬಂದು ನನಗೆ ಕೇಳಿದರು, ಸಹೋದರ ಜಾಕ್ ರವರೇ ನನಗೆ ಆತ್ಮಿಕ ತಪಾಸಣೆ ಮಾಡಿ ಎಂಬುದಾಗಿ ಕೇಳಿದರು. ನಾನು ಹೇಳಿದೆ ನಿಜವಾಗ್ಲೂ ತಪಾಸಣೆ ಮಾಡಬೇಕಂತ.
Can you bear it? He said, yeah.
ನೀವು ಸಹಿಸ್ಕೊಂತೀರಾ ಅದನ್ನ ಅಂತ ಕೇಳಿದೆ. ಅವರು ಹೌದು ಅಂತ ಹೇಳಿದ್ರು.
So I told him. Within a few weeks he left the church.
ನಾನು ಅವರಿಗೆ ಅದನ್ನ ಹೇಳಿದೆ, ಕೆಲವು ವಾರಗಳಲ್ಲೇ ಅವರು ನಮ್ಮ ಸಭೆಯನ್ನ ಬಿಟ್ಟು ಹೋಗ್ಬಿಟ್ರು.
I think of another brother who we were trying to groom up for some type of leadership.
ಇನ್ನೊಬ್ಬ ಸಹೋದರನ ಕುರಿತು ನಾನು ಯೋಚಿಸುತ್ತಿದ್ದೆ. ನಾವು ಕೆಲವು ವಿಧವಾದ ನಾಯಕತ್ವವನ್ನು ಹುಡುಕಲು ಪ್ರಯತ್ನಿಸುತ್ತಿದ್ವಿ.
But he was doing some stupid things in his little group that was coming up in that town.
ಆ ಪಟ್ಟಣದಲ್ಲಿ ಸೇರಿ ಬರುತ್ತಿದ್ದಂತ ಗುಂಪಿನಲ್ಲಿ ಆತನು ಕೆಲವು ಮೂಢ ಕಾರ್ಯಗಳನ್ನು ಮಾಡುತ್ತಿದ್ದನು.
I called him once and I talked to him straight. I said, "This is not the way to do things."
ನಾನು ಆತನಿಗೆ ಕರೆದು ನೇರವಾಗಿ ಹೇಳಿದೆ, ನೀನು ಮಾಡುತ್ತಿರುವಂತದ್ದು ಸರಿಯಲ್ಲ ಅಂತ.
And he turned around to me and said, "Brother Zach, I'm not used to people speaking to me like that."
ಆ ಸಹೋದರನು ನನ್ನ ಕಡೆ ತಿರುಗಿ ಈ ರೀತಿಯಾಗಿ ಹೇಳಿದನು, ಸಹೋದರ ಜಾಕ್ ರವರೇ ನನಗೆ ಈ ರೀತಿಯಾಗಿ ಇದುವರೆಗೂ ಯಾರೂ ಮಾತನಾಡಿಲ್ಲ ಅಂತ.
I said, "Really? I'm sorry. I'll never speak like that to you again." And I never did.
ನಾನು ಅವಾಗ ಹೇಳಿದೆ, ಓ ಹೌದಾ, ನಿಜವಾಗ್ಲೂ ನನ್ನನ್ನು ಕ್ಷಮಿಸೋ ಆ ರೀತಿಯ ಮಾತನಾಡಿದ್ದಕ್ಕಾಗಿ ಅಂತ ಕೇಳಿದೆ. ಇದುವರೆಗೂ ನಾನು ಆ ರೀತಿಯ ಮತ್ತೆ ಮಾತನಾಡಲಿಲ್ಲ ಸಹೋದರನ ಹತ್ರ. ನಾನು ಹೇಳಿದೆ, ನಿನಗ್ ಬೇಕಾದ ಮಾರ್ಗದಲ್ಲಿ ಹೋಗು.
The guy has drifted.
ಆತನು ದಾರಿ ತಪ್ಪಿ ಹೋದನು.
I saw him some time ago. All grace departed from his life, face fallen, dark.
ಬಹಳ ದಿನಗಳ ನಂತರ ಆ ಸಹೋದರನು ಸಿಕ್ಕಾಗ ನಾನು ಆತನನ್ನು ನೋಡಿದೆ. ಆತನ ಜೀವಿತದಿಂದ ಕೃಪೆ ಹೊರಟೋಗಿತ್ತು. ಆತನು ಕಳೆಗುಂದಿದವನಾದನು. ಆತನ ಜೀವಿತದಲ್ಲಿ ಕತ್ತಲೆ ಬಂದು ಅಪ್ಪಳಿಸಿತ್ತು.
ಸ್ಯಾಡ್,
ತುಂಬಾ ಬೇಸರ.
ಐ ಕೆಪ್ಟ್ ಮೈ ವರ್ಡ್ ದಟ್ ಐ ವುಡ್ ನೆವರ್ ಸ್ಪೀಕ್ ಟು ಹಿಮ್ ಅಗೇನ್ ಬಿಕಾಸ್ ಹಿ ಡಿಡ್ನ್ಟ್ ವಾಂಟ್ ಟು ಬಿ ಸ್ಪೋಕನ್ ಟು ಲೈಕ್ ದಟ್.
ನನ್ನ ಮಾತನ್ನ ನಾನು ಉಳಿಸಿಕೊಂಡೆ. ನಾನು ಯಾವತ್ತು ಆತನಿಗೆ ಹಿಂತಿರುಗಿ ಮಾತನಾಡಲಿಲ್ಲ, ಯಾಕಂದರೆ ಅದು ಆತನಿಗೆ ಅಷ್ಟು ಇಷ್ಟವಾಗಿರಲಿಲ್ಲ. ಅದಕ್ಕಾಗಿ
I spoke to him like that because he had chosen to submit to my authority. I don't go around telling people who are not chosen that.
ನಾನು ಯಾಕೆ ಆತನಿಗೆ ಆ ತರ ಮಾತನಾಡದೆ ಅಂದರೆ, ಆತನು ನನ್ನ ಅಧಿಕಾರಕ್ಕೆ ಒಳಪಡಲು ಆಯ್ಕೆ ಮಾಡಿಕೊಂಡಿದ್ದನು, ಅದಕ್ಕಾಗಿ ಬೇರೆಯವರಿಗೆ ನಾನು ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆತನು ಯೋಚನೆ ಮಾಡಿದ್ದೇನಪ್ಪ ಅಂದ್ರೆ, ನಾನು ಯಾವಾಗಲೂ ಆತನನ್ನ ಹೊಗಳಬೇಕಾಗಿತ್ತು, ಆದರೆ ಆತನಿಗೆ ತಿದ್ದುವಿಕೆ ಅಗತ್ಯವಾಗಿತ್ತು.
ಐ ಥಿಂಕ್ ಆಫ್ ಅದರ್ ಬ್ರದರ್ಸ್ ಗುಡ್ ಎಕ್ಸಾಂಪಲ್ಸ್ ಹೂಮ್ ಆಲ್ಸೋ ಐ ಹ್ಯಾವ್ ಕರೆಕ್ಟೆಡ್.
ಇನ್ನಿತರೆ ಸಹೋದರರ ಬಗ್ಗೆ ನಾನು ಯೋಚಿಸುವಾಗ ಅವರು ಒಳ್ಳೆಯ ಮಾದರಿ ಉಳ್ಳಂತವರು, ಅವರನ್ನು ಕೂಡ ನಾನು ತಿದ್ದಿದ್ದೇನೆ.
There are different brothers, sometimes I've said, please sit at home for 2 months and don't come to the church. You don't appreciate the church enough.
ಬೇರೆ ಬೇರೆ ಸಹೋದರರಿಗೆ ನಾನು ಈ ರೀತಿಯಾಗಿ ಹೇಳಿದ್ದೇನೆ, ನೀವು ಮನೆಯಲ್ಲೇ ಕುತ್ಕೊಳ್ಳ್ರಿ, 2 ತಿಂಗಳುಗಳ ಕಾಲ ಸಭೆಗೆ ಬರಕ್ ಹೋಗ್ಬೇಡ್ರಿ, ಯಾಕೆಂದ್ರೆ ನೀವು ಸಭೆಯನ್ನ ಪ್ರಶಂಸಿಸ್ತಿಲ್ಲ ಅದಕ್ಕಾಗಿ ಅಂತ. ಯಾವ ಕೂಟಗಳಿಗೂ ಹಾಜರಾಗಬೇಡ್ರಿ ಅಂತ ಹೇಳಿದ್ದೀನಿ ನಾನು.
Don't come to any meetings. And they have come back 2 months later completely transformed. Gone on with God.
ಅವರು 2 ತಿಂಗಳುಗಳ ನಂತರ ಸಂಪೂರ್ಣ ರೂಪಾಂತರಗೊಂಡು ಬಂದಿದ್ದಾರೆ. ಅವರು ದೇವರೊಟ್ಟಿಗೆ ನಡೆದಿದ್ದರು.
So there are 2 ways in which you can accept correction.
ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳುವುದರಲ್ಲಿ 2 ವಿಧ ಇದೆ.
And many of you have been corrected. How you took it, I don't know.
ಅನೇಕರು ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಿದ್ದೀರಿ, ಅದನ್ನ ಹೇಗೆ ತೆಗೆದುಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ.
It's not a question of how you took it on the surface.
ನೀವು ಮೇಲ್ನೋಟಕ್ಕೆ ಹೇಗೆ ಇದನ್ನ ತೆಗೆದುಕೊಂಡಿದ್ದೀರಿ ಎಂಬುದು ಪ್ರಶ್ನೆ ಅಲ್ಲ.
You can take it one way on the surface because you know I must, you know, act spiritual and say thank you very much and all that.
ನೀವು ಮೇಲ್ನೋಟಕ್ಕೆ ತಿದ್ದುವಿಕೆಯನ್ನು ಯಾಕೆ ತಗೋಬಹುದಪ್ಪ ಅಂತಂದ್ರೆ, ನೀವು ಆತ್ಮಿಕರಂತ ನಟಿಸಿ ಧನ್ಯವಾದಗಳು ಕೃತಜ್ಞತೆಗಳು ಅಂತೆಲ್ಲ ಹೇಳಬಹುದು ಮೇಲೆ.
ಬಟ್ ಇಟ್ಸ್ ಎ ಕ್ವೆಶನ್ ಆಫ್ ವಾಟ್ ಯು ಥಿಂಕ್ ಅಬೌಟ್ ಇಟ್ ಲೇಟರ್ ಆನ್.
ಆದರೆ ಪ್ರಶ್ನೆ ಏನಪ್ಪ ಅಂದ್ರೆ, ನಂತರದಲ್ಲಿ ಅದರ ಬಗ್ಗೆ ಏನಂತ ಯೋಚನೆ ಮಾಡ್ತೀರಿ ಅದು ಮುಖ್ಯ.
ಯು ರಿಯಲಿ ಆರ್ ಯು ರಿಯಲಿ ಗ್ರೇಟ್ಫುಲ್? ಡಿ ಯು ಸಿ ಇಟ್ ಆಸ್ a gift of 100,000 rupees that somebody gave you? Do you see it like that?
ನೀವು ಅದರ ಬಗ್ಗೆ ಕೃತಜ್ಞತೆ ಉಳ್ಳವರಾಗಿದ್ದೀರಾ? ಮುಂದೆ ಮತ್ತೊಬ್ರು ಯಾರೋ ನಿಮಗೆ 1 ಲಕ್ಷ ರೂಪಾಯಿಗಳನ್ನ ಉಡುಗೊರೆಯಾಗಿ ಕೊಟ್ರೆ ಅದನ್ನ ಹೇಗೆ ಯೋಚನೆ ಮಾಡ್ತೀರಿ ನೀವು?
How would you look at a person who gave you a gift of 100,000 rupees? How would you look at him the next day? You look at the person who corrected you like that.
ನಿಮಗೆ 1 ಲಕ್ಷ ರೂಪಾಯಿ ಉಡುಗೊರೆಯನ್ನು ಯಾರಾದರೂ ಕೊಟ್ಟಿದ್ರೆ ಆ ವ್ಯಕ್ತಿಯನ್ನ ಮುಂದಿನ ದಿನ ಯಾವ ತರ ಕಾಣ್ತೀರಾ? ಅದೇ ರೀತಿ ತಿದ್ದುವಿಕೆಯನ್ನು ಕೊಟ್ಟಂತವನನ್ನ ಅದೇ ರೀತಿ ನೋಡ್ತೀರಾ?
Or do you go with a long face?
ಅಥವಾ ಕಳೆ ಗುಂದಿದವರಾಗಿ ಹೋಗ್ಬಿಡ್ತೀರಾ ಅವ್ರು ನೋಡಿದ ಕೂಡಲೇ?
That shows that our attitude to correction is not what it should be. And who is the loser? We.
ಅದು ತೋರಿಸ್ಕೊಡೋದು ಏನಪ್ಪ ಅಂದ್ರೆ, ಆ ತಿದ್ದುವಿಕೆಯ ಕಡೆಗೆ ನಿಮ್ಮ ಮನೋಭಾವ ಹೇಗಿದೆ ಅಂತ. ಆ ಮನೋಭಾವ ಯಾವ ರೀತಿಯಾಗಿ ಇರಬೇಕಾಗಿತ್ತಲ್ಲ ಆ ರೀತಿಯಾಗಿಲ್ಲ. ಕಳೆದುಕೊಳ್ಳುವಂತವರು ಯಾರೀಗ? ನಾವೇ.
ಇಫ್ ಯು ಥಿಂಕ್ ದಟ್ ಯು ಆರ್ ಪರ್ಫೆಕ್ಟ್ ಅಂಡ್ ಯು ಡೋಂಟ್ ನೀಡ್ ಎನಿ ಕರೆಕ್ಷನ್, ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್.
ನೀವು ಪರಿಪೂರ್ಣನು ಎಂದು ಯೋಚಿಸಿ ನನಗೆ ತಿದ್ದುವಿಕೆ ಅಗತ್ಯವಿಲ್ಲ ಅಂತ ಯೋಚಿಸುವಾಗ ನಿಮ್ಮಲ್ಲಿ ಗಂಭೀರವಾಗಿ ಏನೋ ಒಂದು ತಪ್ಪಾಗಿದೆ ಎಂಬುದಾಗಿ ಅರ್ಥ.
ವಿ ಆಲ್ ನೀಡ್ ಇಟ್. ವಿ ನೀಡ್ ಟು ಹಿಯರ್ ವಾಟ್ ಗಾಡ್ ಇಸ್ ಟ್ರೈಂಗ್ ಟು ಸೇ ಟು ಅಸ್.
ನಮಗೆ ಆ ತಿದ್ದುವಿಕೆ ಅಗತ್ಯತೆ ಇದೆ. ನಾವೆಲ್ಲರೂ ದೇವರು ನಮಗೆ ಏನ್ ಹೇಳ್ತಾರಲ್ಲ ಅದು ಕೇಳಿಸ್ಕೊಳ್ಬೇಕು.
ಥ್ರೂ ಹಿಸ್ ವರ್ಡ್, ಥ್ರೂ ಹಿಸ್ ಸರ್ವೆಂಟ್ಸ್,
ಆತನ ವಾಕ್ಯದ ಮೂಲಕ, ಆತನ ಸೇವಕರ ಮೂಲಕ.
ಸೊ ಇಟ್ ಸೇಸ್ ಹಿಯರ್ ದ ಲಾರ್ಡ್ ಸ್ಕರ್ಜಸ್ ಎವ್ರಿ ಸನ್ ಹೂಮ್ ಹಿ ರಿಸೀವ್ಸ್.
ಇಲ್ಲಿ ಹೇಳುತ್ತೆ ಕರ್ತನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಅಂತ.
ಅಂಡ್ ದೆನ್ ಇಟ್ ಗೋಸ್ ಆನ್ ಟು ಸೇ ಇನ್ ವರ್ಸ್ 7, ಇಫ್ ಗಾಡ್ ಡಿಸಿಪ್ಲಿನ್ಸ್ ಯು, ಹಿ ಇಸ್ ಡೀಲಿಂಗ್ ವಿತ್ ಯು ಲೈಕ್ ಸನ್ಸ್.
ನಂತರ 7ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ಅದಕ್ಕಾಗಿ ಆತನು ನಿಮ್ಮನ್ನು ಶಿಕ್ಷಿಸುತ್ತಾನೆ ಮತ್ತು ನಿಮ್ಮೊಟ್ಟಿಗೆ ವ್ಯವಹರಿಸುತ್ತಾನೆ ಅಂತ.
ಬಿಕಾಸ್ ವಿಚ್ ಸನ್ ಇಸ್ ದೇರ್ ಹೂಮ್ ಇಸ್ ಫಾದರ್ ಡಸ್ ನಾಟ್ ಡಿಸಿಪ್ಲಿನ್.
ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಎಂಬುದಾಗಿ ಹೇಳುತ್ತೆ.
ವಾಟ್ ಎ ವರ್ಡ್. ವಿಚ್ ಚೈಲ್ಡ್ ಇಸ್ ದೇರ್ ಹೂಮ್ ಇಸ್ ಫಾದರ್ ಡಸ್ ನಾಟ್ ಡಿಸಿಪ್ಲಿನ್.
ಎಂತಹ ವಾಕ್ಯ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ.
ಅನ್ಫಾರ್ಚುನೇಟ್ಲಿ ದೇರ್ ಆರ್ ಸಮ್ ಫಾದರ್ಸ್ ಟುಡೇ ಹೂ ಡೂ ನಾಟ್ ಡಿಸಿಪ್ಲಿನ್ ದೇರ್ ಚಿಲ್ಡ್ರನ್.
ದುರಾದೃಷ್ಟವಶಾತ್ ಕೆಲವು ತಂದೆಯಂದಿರು ತಮ್ಮ ಮಕ್ಕಳನ್ನ ಶಿಸ್ತು ಪಡಿಸುವುದಿಲ್ಲ ಅಥವಾ ಶಿಕ್ಷೆ ಪಡಿಸುವುದಿಲ್ಲ.
ಬಟ್ ಹೋಲಿ ಸ್ಪಿರಿಟ್ ಸೇಸ್ ವಿಚ್ ಫಾದರ್ ಇಸ್ ದೇರ್ ಹೂ ಡಸ್ಂಟ್ ಡಿಸಿಪ್ಲಿನ್ ಹಿಸ್ ಚಿಲ್ಡ್ರನ್.
ಆದರೆ ಪವಿತ್ರಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ ಅಂತ.
ಆರ್ ದೇರ್ ಸಚ್ ಸ್ಟೂಪಿಡ್ ಫಾದರ್ಸ್ ಅರೌಂಡ್? ಐ ಸೇ ಯೆಸ್ ಲಾರ್ಡ್, ಇನ್ ದಿ 21st ಸೆಂಚುರಿ ದೇರ್ ಆರ್ ಸಮ್.
ಕೆಲವು ಮೂಢ ತಂದೆಯರಿದ್ರ ಹೌದು ಕರೆತಾರೆ, 21ನೇ ಶತಮಾನದಲ್ಲಿ ಇದ್ದಾರೆ.
ಬಟ್ ಇನ್ ದಟ್ ಟೈಮ್ ಹಿ ಸೆಡ್ ವಿಚ್ ಫಾದರ್ ಇಸ್ ದೇರ್ ಹೂ ಡಸ್ಂಟ್ ಡಿಸಿಪ್ಲಿನ್ ಹಿಸ್ ಚಿಲ್ಡ್ರನ್.
ಆದರೆ ಆ ಸಮಯದಲ್ಲಿ ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ.
ಬಟ್ ಇಫ್ ಯು ಆರ್ ವಿದೌಟ್ ಡಿಸಿಪ್ಲಿನ್ ಆಫ್ ವಿಚ್ ಆಲ್ ಚಿಲ್ಡ್ರನ್ ಹ್ಯಾವ್ ಬಿಕಮ್ ಪಾರ್ಟೇಕರ್ಸ್, ದೆನ್ If you don't have any discipline at all, then you're not really, that proves you're not a son of God.
ಮಕ್ಕಳೆಲ್ಲರು ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ.
I'll tell you, I remember when my children used to play with some of our neighbor's children near our house.
ನಮ್ಮ ಮಕ್ಕಳು ಮನೆ ಹತ್ತಿರ ನೆರೆಹೊರೆಯವರ ಮಕ್ಕಳೊಟ್ಟಿಗೆ ಆಟಾಡುವಾಗ,
and like little children, they're 5-6 years old, they get into little fights and all that.
5-6 ವರ್ಷದ ಚಿಕ್ಕ ಮಕ್ಕಳು ಸಣ್ಣ ಪುಟ್ಟ ಜಗಳವನ್ನ ಮಾಡಿಕೊಳ್ಳುತ್ತಾರೆ.
I never once disciplined any neighbor's child. Never.
ನಾನು ಇದುವರೆಗೂ ಎಂದಿಗೂ ನೆರೆಹೊರೆಯವರ ಮಕ್ಕಳನ್ನ ಶಿಸ್ತುಪಡಿಸಿಲ್ಲ ಅಥವಾ ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ.
I mean, look at all the, we have had many naughty children in CFC. I've never spanked even one of them.
ನಮ್ಮ CFC ಸಭೆಯಲ್ಲಿ ಬಹಳ ತುಂಟ ಮಕ್ಕಳಿದ್ದಾರೆ, ಅವರನ್ನ ಇದುವರೆಗೂ ಎಂದಿಗೂ ಹೊಡೆದಿಲ್ಲ ನಾನು.
No.
ಇಲ್ಲ.
Why?
ಯಾಕೆ?
They are not my sons.
ಅವರು ನನ್ನ ಮಕ್ಕಳಲ್ಲ.
But I did that with my own sons.
ಆದರೆ ನನ್ನ ಮಕ್ಕಳಿಗೆ ಆ ರೀತಿಯಾಗಿ ನಾನು ಮಾಡಿದ್ದೀನಿ.
And I think you can say that too.
ನೀವು ಕೂಡ ಅದೇ ಮಾತನ್ನು ಹೇಳ್ತೀರಿ ಅಂತ ನಾನು ನೆನೆಸ್ತೇನೆ.
How many of other people's children have you spanked?
ಎಷ್ಟು ಬೇರೆಯವರ ಮಕ್ಕಳನ್ನ ನೀವು ಹೊಡೆದಿದ್ದೀರಿ?
You spank your own children.
ನೀವು ನಿಮ್ಮ ಸ್ವಂತ ಮಕ್ಕಳನ್ನ ಮಾತ್ರ ಹೊಡೆದಿದ್ದೀರಿ.
It says here that God, if he never spanks you, you're not his child.
ಇಲ್ಲಿ ಹೇಳುತ್ತೆ, ದೇವರು ನಿಮ್ಮನ್ನ ಶಿಕ್ಷಿಸಿಲ್ಲ ಅಂದ್ರೆ ನೀವು ದೇವರ ಮಕ್ಕಳಲ್ಲ ಎಂಬುದಾಗಿ.
Have you heard that?
ನೀವು ಅದನ್ನ ಕೇಳಿಸ್ಕೊಂಡ್ರ?
If God never gave you a spanking, you better get a check up and see whether you're a child of God or not.
ದೇವರು ನಿಮಗೆ ಒಂದು ಹೊಡೆತ ಕೊಟ್ಟಿಲ್ಲ ಅಂದ್ರೆ ನೀವು ಪರೀಕ್ಷೆ ಮಾಡ್ಕೋಬೇಕು, ನಾನು ದೇವರ ಮಗುವ ಅಥವಾ ಅಲ್ಲ ಅಂತ.
I've got many spankings and I tell you they all did me a world of good.
ನಾನು ಅನೇಕ ದೇವರಿಂದ ಹೊಡೆತಗಳನ್ನು ತಿಂದಿದ್ದೇನೆ, ಅವೆಲ್ಲವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗಿವೆ.
Every spanking I got from God did me a lot of good.
ದೇವರಿಂದ ನಾನು ತಿಂದ ಪ್ರತಿಯೊಂದು ಹೊಡೆತವೂ ನನ್ನ ಒಳ್ಳೆಯದಕ್ಕಾಗಿಯೇ ಆಗಿದೆ.
It's made me the man I became.
ನಾನು ಯಾವ ರೀತಿಯ ಮನುಷ್ಯನಾಗಬೇಕಾಗಿತ್ತಲ್ಲ ಆ ರೀತಿಯಾಗಿ ಅದು ನನ್ನನ್ನು ಮಾಡಿದೆ.
It's made me adore God.
ಅದು ನನ್ನನ್ನ ದೇವರನ್ನ ಗೌರವಿಸುವಂತೆ ಮಾಡಿದೆ.
My children have privately and openly said they have appreciated the correction I've given them.
ನನ್ನ ಮಕ್ಕಳು ಖಾಸಗಿಯಾಗಿ ಅಥವಾ ಬೇರೆ ರೀತಿಯಲ್ಲಿ ನನ್ನ ತಿದ್ದುವಿಕೆಯನ್ನ ಪ್ರಶಂಸಿಸಿದ್ದಾರೆ.
And they respect me even more for it.
ಅದಕ್ಕಾಗಿ ನನ್ನನ್ನ ಹೆಚ್ಚು ಗೌರವಿಸಿದ್ದಾರೆ ಕೂಡ.
Because it's they have seen the good that came from it.
ಯಾಕಂದ್ರೆ ಅದರಿಂದ ಬಂದಂತ ಒಳ್ಳೆಯದನ್ನ ಅವರು ನೋಡಿದ್ದಾರೆ ಅದಕ್ಕಾಗಿ.
So if we see that God corrects us for our good, and you got to be very, very high-minded to say, God, if you want to correct me directly, not through any of your servants.
ನಿಮ್ಮ ಒಳ್ಳೆಯದಕ್ಕಾಗಿ ದೇವರು ನಿಮ್ಮನ್ನ ತಿದ್ದುತ್ತಾರೆ ಎಂಬುದನ್ನು ನೆನೆಸಿದ್ರೆ ಒಳ್ಳೇದು. ಆದ್ರೆ ನೀವು ನಿಮ್ಮ ಬಗ್ಗೆ ಉನ್ನತವಾಗಿ ಯೋಚಿಸಿ ದೇವರಿಗೆ ಈ ರೀತಿ ಹೇಳೋದಾದ್ರೆ, ದೇವರೇ ನೀವು ತಿದ್ದುವುದಾದರೆ ನೇರವಾಗಿ ತಿದ್ದಿರಿ, ನಿಮ್ಮ ಸೇವಕರ ಮುಖಾಂತರ ಅಲ್ಲ ಅಂತ.
That's like you're telling the president of India, if you want to send me a letter, come to my house and give it yourself. Don't send it by post.
ಅದ್ಯಾವತರಪ್ಪ ಅಂದ್ರೆ, ನೀವು ಈ ದೇಶದ ರಾಷ್ಟ್ರಪತಿಗಳಿಗೆ ಈ ರೀತಿಯಾಗಿ ಹೇಳಿದಾಗೆ, ರಾಷ್ಟ್ರಪತಿಗಳೇ ನೀವು ನನಗೆ ಪತ್ರವನ್ನ ಕಳಿಸಬೇಕು ಅಂತಂದ್ರೆ ಮನೆಗೆ ಬಂದು ಕೊಡ್ರಿ, ಅಂಚೆ ಮೂಲಕ ಕೊಡಬೇಡ್ರಿ ಅಂತ.
Can you imagine talking to the president of India like that? I mean, you should be grateful if you got a letter from the president, but you tell him, listen, I'm not going to receive a letter from the postman, you better come yourself and give it.
ರಾಷ್ಟ್ರಪತಿಯೊಟ್ಟಿಗೆ ಆ ರೀತಿಯಾಗಿ ಮಾತನಾಡುವುದನ್ನ ಕಲ್ಪಿಸಿಕೊಳ್ಳ್ರಿ, ರಾಷ್ಟ್ರಪತಿಯಿಂದ ಪತ್ರ ಬಂದಿರುವಂತದೇ ದೊಡ್ಡ ವಿಷಯ, ಅದಕ್ಕೆ ನೀವು ಕೃತಜ್ಞತರಾಗಿರಬೇಕು. ಆದರೆ ನೀವು ರಾಷ್ಟ್ರಪತಿಗಳಿಗೆ ನಾನು ಅಂಚೆವನ ಮುಖಾಂತರ ಪತ್ರ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ, ನೀವೇ ಬಂದು ಕೊಡ್ರಿ ಅಂತ ಹೇಳುವಾಗ,
ಯು ವುಡ್ನ್ಟ್ ಸೇ ದಟ್ ಟು ದ ಪ್ರೆಸಿಡೆಂಟ್, ಯು ವುಡ್ನ್ಟ್ ಸೇ ದಟ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್, ಯು ವುಡ್ನ್ಟ್ ಸೇ ದಟ್ ಟು ಯುವರ್ ಬಾಸ್.
ನೀವು ಆ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ಹೇಳೋದಿಲ್ಲ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಹೇಳೋದಿಲ್ಲ, ಅಥವಾ ನಿಮ್ಮ ಯಜಮಾನರಿಗೆ ಆ ರೀತಿಯಾಗಿ ಹೇಳೋದಿಲ್ಲ ನೀವು.
ಬಟ್ ಯು ಡೂ ಸೇ ದಟ್ ಟು ಗಾಡ್.
ಆದರೆ ನೀವು ದೇವರಿಗೆ ಹೇಳ್ತೀರಿ,
ಗಾಡ್, ಇಫ್ ಯು ವಾಂಟ್ ಟು ಡಿಸಿಪ್ಲಿನ್ ಮೀ, ಡಿಸಿಪ್ಲಿನ್ ಪರ್ಸನಲಿ, ಡೋಂಟ್ ಎವರ್ ಡು ಇಟ್ ಥ್ರೂ ಎನಿ ಆಫ್ ಯುವರ್ ಸರ್ವೆಂಟ್ಸ್.
ದೇವರೇ, ನೀವು ನನ್ನನ್ನ ಶಿಕ್ಷಿಸುವುದಾದರೆ ವೈಯಕ್ತಿಕವಾಗಿ ಶಿಕ್ಷಿಸಿರಿ, ನಿಮ್ಮ ಸೇವಕರುಗಳ ಮುಖಾಂತರ ನನ್ನನ್ನು ಶಿಕ್ಷಿಸಬೇಡ್ರಿ ಎಂಬುದಾಗಿ ಹೇಳ್ತೀರಿ ನೀವು.
ಡೋಂಟ್ ಸ್ಪೀಕ್ ಟು ಗಾಡ್ ಲೈಕ್ ದಟ್.
ದೇವರೊಟ್ಟಿಗೆ ಆ ರೀತಿಯಾಗಿ ಮಾತನಾಡಬೇಡ್ರಿ.
ಹಂಬಲ್ ಯುವರ್ ಸೆಲ್ಫ್.
ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ.
ಅಂಡ್ ಸೇ, ಲಾರ್ಡ್, ಇಟ್ಸ್ ಅಪ್ ಟು ಯು ಟು whichever way you want to do it.
Devare adana nim kaiyalli bittidini, nimage yav riti beko aa ritiyagi maadri embudagi helidri.
Come to me directly or send the message through somebody else, it's fine.
Neravagadru banri athava mattobbaru mukantaranadru sandesha kalisri, hegidru paravagilla olledu antu helidri.
And it says here in verse 9,
9th vachanadalli ee riti helutte,
we have had earthly fathers to discipline us, and what was the result? We respected them. I can really say that my boys, all of them, respect me for the discipline I've given them.
ಇದು ಮಾತ್ರವಲ್ಲದೆ ನಮ್ಮ ಇಹಲೋಕದ ತಂದೆಯರು ನಮ್ಮನ್ನ ಶಿಕ್ಷಿಸಿದಾಗ ಅದರ ಫಲಿತಾಂಶ ಏನ್ ಬಂತು? ನಾವು ಅವರನ್ನ ಸನ್ಮಾನಿಸಿದೆವಷ್ಟೇ. ನನ್ನ ಮಕ್ಕಳನ್ನ ನಾನು ಶಿಕ್ಷಿಸಿದಾಗ ಆ ಶಿಕ್ಷಿತಕ್ಕಾಗಿ ಅವರು ನನ್ನನ್ನು ಹೆಚ್ಚಾಗಿ ಸನ್ಮಾನಿಸಿದ್ದಾರೆ.
Then how much more shall we not be subject to the Father of all spirits and live?
ನಮ್ಮ ಆತ್ಮಗಳಿಗೆ ತಂದೆಯಾಗಿರುವಾತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ?
They disciplined us for a short time as seemed best to them, but he disciplines us for our good, and the purpose of all discipline is that we may share his holiness. But while the discipline is going on, verse 11, it's not joyful.
Aa tandegalu kelavu divasagala prayojanavannu lakshyakke tegedukondu ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. 11ನೇ ವಚನ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ.
Any of you got a spanking from your dad? You know that a spanking from your dad wasn't enjoyable.
ನೀವು ಯಾರಾದರೂ ನಿಮ್ಮ ತಂದೆಯಿಂದ ಹೊಡೆತ ತಂದಿದ್ದೀರಾ? ನಿಮಗೆ ಗೊತ್ತಿದೆ ಆ ಹೊಡೆತವು ಸಂತೋಷದಾಯಕವಾಗಿರೋದಿಲ್ಲ.
Certainly not. Nobody enjoys a spanking.
ನಿಶ್ಚಯವಾಗಿರೋದಿಲ್ಲ, ಯಾರು ಕೂಡ ಅಂತಹ ಒಡೆತವನ್ನ ಸಂತೋಷವೆಂದು ಎಣಿಸೋದಿಲ್ಲ.
But afterwards, if you are trained by it instead of getting offended by it, that's very important.
ಆದರೆ ತರುವಾಯ ನೀವು ಅದರಿಂದ ತರಬೇತಿ ಹೊಂದಿ ಅದರರ್ಥ ನೀವು ಅದಕ್ಕೆ ಬೇಸರ ಪಟ್ಟುಕೊಳ್ಳದಿದ್ದರೆ,
not for everybody. Afterwards, those who have been trained by it, those who get a benefit out of it,
adrartha yaru adrinda labavanna padedukondiddaralla avrige ellarigu alla,
they a peaceable fruit of righteousness comes through from it.
Neeti emba phalavannu kottu manassige samadhanavanna untu maduttade.
But when the discipline is going on, that's not fun. Certainly not.
Aa shikshe hoguvaga ಹಾಸ್ಯವಾಗಿರೋದಿಲ್ಲ, ನಿಶ್ಚಯವಾಗಿ ಸಂತೋಷದಾಯಕವಾಗಂತೂ ಇರೋದಿಲ್ಲ.
ಸೊ ವಿ ನೀಡ್ ಟು ಲರ್ನ್ ಹೌ ಟು ರಿಸೀವ್ ಕರೆಕ್ಷನ್ ಅಂಡ್ ನಾಟ್ ಗೆಟ್ ಒಫೆಂಡೆಡ್.
ನಾವು ಕಲಿತುಕೊಳ್ಳಬೇಕು ಬೇಸರ ಪಟ್ಟುಕೊಳ್ಳದ ಹಾಗೆ ತಿದ್ದುವಿಕೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳೋದು ಅಂತ.
ಇನ್ ಅವರ್ ಹಾರ್ಟ್ ಬಟ್ ಟು ರಿಜಾಯ್ಸ್, ಗಾಡ್ ಲವ್ಸ್ ಮೀ.
ಆದರೆ ಕರ್ತರು ನನ್ನನ್ನು ಪ್ರೀತಿಸುವಂತದ್ದಕ್ಕಾಗಿ ನಾನು ಸಂತೋಷಿಸಬೇಕು.
ಅಂಡ್ ಟು ರೆಸ್ಪೆಕ್ಟ್ ಗಾಡ್ ಈವನ್ ಮೋರ್ ಇಫ್ ಹಿ ಕರೆಕ್ಟ್ಸ್ ಯು.
ಆತನು ನಿಮ್ಮನ್ನು ತಿದ್ದುವಾಗ ನೀವು ದೇವರನ್ನ ಹೆಚ್ಚಾಗಿ ಸನ್ಮಾನಿಸುವರಾಗಿರಬೇಕು.
ಐ ಟೆಲ್ ಯು, ದಟ್ ವಿಲ್ ಸೇವ್ ಯು ಫ್ರಮ್ ಅ ಲಾಟ್ ಆಫ್ ಥಿಂಗ್ಸ್.
ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅನೇಕ ಕೆಟ್ಟ ಅಪಾಯಗಳಿಂದ ಅದು ನಿಮ್ಮನ್ನು ತಪ್ಪಿಸಿ ಕಾಪಾಡುತ್ತದೆ.
ಯು ನೋ ದಟ್ ವರ್ಸ್ ಇನ್ ಪ್ರಾವರ್ಬ್ಸ್ 22 ವಿಚ್ ಸೇಸ್ ಫೂಲಿಶ್ನೆಸ್ ಇಸ್ ಬೌಂಡ್ ಅಪ್ ಇನ್ ದ ಹಾರ್ಟ್ ಆಫ್ ಅ ಚೈಲ್ಡ್. ಐ ಥಿಂಕ್ ಇಟ್ಸ್ ವರ್ಸ್ 14. ಬಟ್ ದ ರಾಡ್ ಆಫ್ ಕರೆಕ್ಷನ್ ವಿಲ್ ಡ್ರೈವ್ ಇಟ್ ಫಾರ್ ಫ್ರಮ್ ಹಿಮ್. Foolishness is bound up in the heart of a child, but the rod of correction will drive it far from him.
ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 15ನೇ ವಚನದಲ್ಲಿ ಏನಂತ ಹೇಳುತ್ತೆ ಗೊತ್ತಾ? ಮೂರ್ಖತನವು ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ, ಶಿಕ್ಷೆಯ ಬೆತ್ತವು ಅದನ್ನು ಅವನಿಂದ ದೂರವಾಗಿ ಓಡಿಸಿ ಬಿಡುವುದು ಎಂಬುದಾಗಿ.
And you and I as children of Adam originally,
ನಾವು ಆದಿಯಿಂದಲೂ ಆದಾಮನ ಮಕ್ಕಳಾಗಿದ್ದೇವೆ.
There's a lot of foolishness bound up in our flesh.
ನಮ್ಮ ಮಾಂಸದಲ್ಲಿ ಅನೇಕ ರೀತಿಯ ಮೂರ್ಖತನವು ಕಟ್ಟಲ್ಪಟ್ಟಿರುತ್ತದೆ.
And God disciplines us to drive it far away.
ದೇವರು ನಮ್ಮನ್ನು ಶಿಕ್ಷೆ ಪಡಿಸುತ್ತಾರೆ, ಆಗ ಅದು ತೊಲಗಿ ಹೋಗುವುದು.
That's one way in which we can partake of his nature.
ಅದು ಒಂದು ಮಾರ್ಗ ಆತನ ಸ್ವಭಾವದಲ್ಲಿ ಪಾಲನ್ನ ಹೊಂದುವುದಕ್ಕೆ.
So that's very important, not just that we accept correction, but that we rejoice and say, Lord, I know that's good for me.
ಅದು ತುಂಬಾ ಮುಖ್ಯ. ನಾವು ಕೇವಲ ತಿದ್ದುವಿಕೆಯನ್ನ ಸ್ವೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲ, ನಾವು ಸಂತೋಷಿಸಿ ದೇವರಿಗೆ ಹೇಳಬೇಕು, ದೇವರೇ ಅದು ನನ್ನ ಒಳ್ಳೇದಕ್ಕೆ ಅಂತ.
So think of the different times in the past when you were corrected or disciplined. And ask yourself whether you got some benefit from it. If you were trained by it, that means you say, Lord, that was good for me.
ನೀವು ಹಿಂದಿನ ಕಾಲದಲ್ಲಿ ತಿದ್ದುವಿಕೆಗೆ ಮತ್ತು ಶಿಕ್ಷೆಗೆ ಒಳಪಟ್ಟಾಗ ಅದರ ಬಗ್ಗೆ ಯೋಚಿಸ್ರಿ. ನಿಮಗೆ ನೀವು ಅದನ್ನ ಕೇಳ್ಕೊಳ್ರಿ, ಅದರಿಂದ ಲಾಭ ಏನಾದರೂ ದೊರಕಿದೆಯಾ ಅಂತ. ಕರ್ತರಿಗೆ ಹೇಳಿದ್ದೀರಾ ಅದು ನನ್ನ ಒಳ್ಳೇದಕ್ಕೆ ಅಂತ, ಅದರಿಂದ ತರಬೇತಿ ತಗೊಂಡಿದ್ದೀರಾ?
It is the best thing that ever happened. That's far better than if that brother had praised me.
ಅದು ನನ್ನ ಜೀವಿತದಲ್ಲಿ ಉತ್ತಮವಾದದ್ದಾಗಿದೆ. ಒಬ್ಬ ಸಹೋದರನು ನನ್ನನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ಅದು ಉತ್ತಮ.
Because this has done me a lot more good than if he had publicly praised me.
ಒಬ್ಬನು ನನ್ನನ್ನು ಸಾರ್ವಜನಿಕವಾಗಿ ಹೊಗಳುವುದಕ್ಕಿಂತ ಈ ಒಂದು ತಿದ್ದುವಿಕೆಯು ನನಗೆ ಬಹಳ ಒಳ್ಳೆಯದನ್ನ ತಂದಿದೆ.
Now when you look at the scriptures, you find in the Old Testament, I don't have time to show you all that, but if you read the Old Testament, I think you would have come across cases where a prophet would stand up to a king and say, you're wrong.
ನೀವು ವಚನಗಳನ್ನ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ನೀವು ಕಂಡುಕೊಳ್ಳದೇನಪ್ಪ ಅಂದ್ರೆ ನನಗೆ ಸಮಯ ಇಲ್ಲ ಅಷ್ಟನ್ನು ತೋರಿಸಲಿಕ್ಕೆ. ಅಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮಗೆ ಕಾಣಸಿಗೋದೇನಪ್ಪ ಅಂದ್ರೆ ಪ್ರವಾದಿಯು ಒಬ್ಬ ರಾಜನ ಎದುರುಗಡೆ ನಿಂತ್ಕೊಂಡು ಹೇಳ್ತಾನೆ ನೀನ್ ಸರಿ ಇಲ್ಲ ತಪ್ಪಾಗಿದ್ದೀಯ ಅಂತ.
And in most cases the king would get very upset with the prophet.
ಅನೇಕ ಪ್ರಕರಣಗಳಲ್ಲಿ ರಾಜನು ಆ ಪ್ರವಾದಿಯ ವಿಷಯವಾಗಿ ಅಸಮಾಧಾನಗೊಳ್ಳುತ್ತಾನೆ.
One of the first examples you see is Samuel standing up to Saul and said, you have sinned.
ಅದರಲ್ಲಿ ಮೊದಲ ಉದಾಹರಣೆ ನೋಡೋದಾದ್ರೆ ಸಮುವೇಲನು ಸೌಲನ ಎದುರುಗಡೆ ನಿಂತ್ಕೊಂಡು ಈ ರೀತಿಯಾಗಿ ಹೇಳುತ್ತಾನೆ ನೀನು ಪಾಪ ಮಾಡಿದ್ದಿ ಎಂಬುದಾಗಿ.
Saul didn't get very violent with Samuel because Samuel was a very godly man, respected all over Israel, and he just said, hey Samuel, let's just keep this quiet, don't let everybody know about it, just come along with me and just act as if nothing has happened. Okay, I admit to you that I've sinned.
ಆದರೆ ಸೌಲನು ಸಮುವೇಲನ ಮೇಲೆ ಕೂಗಾಡಲಿಲ್ಲ ಅಥವಾ ಜಗಳ ಮಾಡಿಕೊಳ್ಳಲಿಲ್ಲ. ಯಾಕಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಸಮುವೇಲನು ಗೌರವವನ್ನು ಹೊಂದಿಕೊಂಡಿದ್ದನು ಮತ್ತು ದೈವಿಕ ಮನುಷ್ಯನು ಕೂಡ ಆಗಿದ್ದನು. ಅದಕ್ಕೆ ಸೌಲನು ಸಮುವೇಲನಿಗೆ ಈ ರೀತಿ ಹೇಳುತ್ತಾನೆ, ಸಮುವೇಲನೇ ಇದನ್ನ ಮುಚ್ಚಿಡು, ಯಾರಿಗೂ ಗೊತ್ತಾಗದಂತೆ ನೋಡ್ಕೊ, ಏನು ಆಗದೆ ಇರೋ ರೀತಿಯಲ್ಲಿ ಬಂದು ನಟಿಸು, ನಾನು ನಿನಗೆ ಒಪ್ಪಿಸ್ಕೊಡ್ತೀನಿ, ಪಾಪ ಮಾಡಿದ್ದೀನಿ ಅಂತ.
Samuel said, nothing doing.
ಸಮುವೇಲನು ಹೇಳ್ತಾನೆ ಏನು ಮಾಡೋದಿಲ್ಲ ಅಂತ.
Everybody must know that I don't support what you did.
ನೀನೇನು ಮಾಡಿದೆಯಲ್ಲ ಅದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ, ನೀನು ಮಾಡಿದ್ದು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದನು.
You know, sometimes we do something wrong, like Saul. You can say it's a small thing. You read 1 Samuel 15. Tell me whether you think it's a big thing.
ಕೆಲವೊಮ್ಮೆ ನೀವು ಕೂಡ ಸೌಲನ ರೀತಿಯಲ್ಲಿ ತಪ್ಪನ್ನು ಮಾಡಿರಬಹುದು, ಅದನ್ನ ಸಣ್ಣದೆಂದು ಎಣಿಸಿರಬಹುದು. ನೀವು 1 Samuel 15 ಓದ್ರಿ, ಅದು ದೊಡ್ಡ ಸಂಗತಿನೋ ಅಲ್ವೋ ಅಂತ ಹೇಳ್ರಿ.
The Lord said, kill all the Amalekites and their sheep.
ಕರ್ತರು ಹೇಳಿದ್ದೇನಪ್ಪ ಅಂದ್ರೆ ಎಲ್ಲಾ ಅಮಲೇಖ್ಯರನ್ನು ಕೊಂದು ಹಾಕು ಮತ್ತು ಅವರ ಕುರಿಗಳನ್ನ ಕೊಂದು ಹಾಕು ಅಂತ.
And Saul killed the bad sheep and kept the good sheep, saying, hey, why should we kill the good sheep? Let's offer this as a sacrifice to the Lord.
ಆದರೆ ಸೌಲನು ಪ್ರಯೋಜನಕ್ಕೆ ಬಾರದಂತ ಕುರಿಗಳನ್ನ ಕೊಂದು ಪ್ರಯೋಜನಕ್ಕೆ ಬರುವಂತ ಕುರಿಗಳನ್ನ ಯಾಕೆ ಕೊಲ್ಲಬೇಕು ಎಂದು ಹೇಳಿ ಯಜ್ಞಕ್ಕೆ ಅರ್ಪಿಸೋಣ ದೇವರಿಗೆ ಅಂತ ಹೇಳ್ತಾನೆ.
Now you would think, well, boy, what a trivial thing that is.
ನೀವು ಯೋಚಿಸಿ ಹೇಳಬಹುದು ಎಂತಹ ಸಣ್ಣ ವಿಷಯ ಇದು ಅಷ್ಟೇ ಅಂತ.
Imagine Samuel making a big fuss over the fact that Saul, with a good motive, kept the good sheep to sacrifice it to the Lord.
ನಿವನ್ಕಬಹುದು ಸೌಲನು ದೊಡ್ಡ ಔತಣ ಕೂಟವನ್ನ ಮಾಡಿಸ್ತಾನೆ, ಒಳ್ಳೆಯ ಕುರಿಗಳನ್ನ ದೇವರಿಗೆ ಯಜ್ಞವಾಗಿ ಅರ್ಪಿಸ್ತಾನೆ, ಎಂತಹ ಒಳ್ಳೆ ಮನಸ್ಸಲ್ವಾ ಅಂತ ಯೋಚಿಸಬಹುದು ನೀವು.
I mean, couldn't Samuel give allowance for the fact that Saul had a good motive?
ಸೌಲನು ಒಂದು ಒಳ್ಳೆಯ ಉದ್ದೇಶಕ್ಕೆ ಇದನ್ನು ಮಾಡಿದ್ದಾನೆ ಎಂಬಂತ ಸತ್ಯಾಂಶವನ್ನ ಸಮುವೇಲನು ಒಪ್ಕೋಬಹುದಾಗಿತ್ತಲ್ಲ.
ದಿಸ್ ಇಸ್ ದ ರೀಸನಿಂಗ್ ಆಫ್ ಕಾರ್ನಲ್ ಪೀಪಲ್. ಐ ಹವ್ ಹರ್ಡ್ ಇಟ್ ಇನ್ ಅವರ್ ಚರ್ಚಸ್ ಫಾರ್ ಇಯರ್ಸ್.
ಇದು ಪ್ರಾಪಂಚಿಕ ವಿಶ್ವಾಸಿಗಳ ಒಂದು ತರ್ಕವಾಗಿದೆ. ಇದನ್ನು ನಾನು ನಮ್ಮ ಸಭೆಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಕೇಳಿದ್ದೇನೆ.
ಬ್ರದರ್, ಥಿಂಕ್ ಆಫ್ ದ ಮೋಟಿವ್ ದಟ್ ವಾಸ್ ಗುಡ್.
ಸಹೋದರನೇ, ಒಳ್ಳೆಯ ಉದ್ದೇಶ ಅಲ್ವಾ ಇದು ಅಂತ ಹೇಳುವಂತವರು.
ಎಕ್ಸಾಕ್ಟ್ಲಿ, ಸಾಲ್ಸ್ ಮೋಟಿವ್ ವಾಸ್ ಗುಡ್. But Samuel was a prophet who knew the mind of God.
Kandita Saulana uddeshavu olleyadagittu, adare Samuelanu pravadiyagiddanu devara manasanna artha madikondantavanagiddanu.
And he knew what was good for Saul, which carnal people sometimes don't understand.
Saulanige yavudu olledu embudagi Samuelanige gottittu, adare prapanchika janarige idu artha agodilla.
Because carnal people go by human reasoning.
Prapanchikaru manavana tarkagalige kiviyana kodtare.
They don't know the mind of God.
ಅವರಿಗೆ ದೇವರ ಮನಸ್ಸು ಗೊತ್ತಿಲ್ಲ.
And Saul, Samuel said, nothing doing.
ಸಮುವೇಲನು ಹೇಳ್ತಾನೆ ಇಲ್ಲ ಅದನ್ನು ಮಾಡೋದಿಲ್ಲ ನಾನು ಅಂತ.
God has taken away the kingdom from you.
ದೇವರು ನಿನ್ನಿಂದ ರಾಜ್ಯವನ್ನ ಕಿತ್ತುಕೊಂಡಿದ್ದಾರೆ.
Boy, what a punishment for the fact that he didn't kill a few sheep.
ಕೆಲವು ಕುರಿಗಳನ್ನು ಕೊಲ್ಲಲಿಲ್ಲ ಎಂಬುದಕ್ಕೆ ಇದು ಎಂತಹ ದಂಡನೆ.
You read some of these stories and try and understand the mind of God. God says, my ways are not your ways.
ನೀವು ಈ ರೀತಿಯ ಕಥೆಗಳನ್ನು ಓದಿಕೊಂಡು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ರಿ. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ.
My thoughts are not your thoughts, as the heavens are higher than the earth, so are my ways different from your ways.
ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ದೇವರು ಹೇಳಿದ್ದಾರೆ.
And I want to say to all of you elder brothers especially, if you don't understand God's ways, you'll never be able to build God's church.
ನಾನು ಎಲ್ಲರಿಗೂ ವಿಶೇಷವಾಗಿ ಸಭಾ ಹಿರಿಯರಿಗೆ ಹೇಳೋದೇನಪ್ಪ ಅಂದ್ರೆ, ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ದೇವರ ಸಭೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ.
ಯು ವಿಲ್ ಯೂಸ್ ಯುವರ್ ಹ್ಯೂಮನ್ ರೀಸನಿಂಗ್ ಅಂಡ್ ಯು ವಿಲ್ ನೆವರ್ ಆಕ್ಟ್ ಲೈಕ್ ಸ್ಯಾಮ್ಯುಯೆಲ್.
ನೀವು ನಿಮ್ಮ ಮಾನವ ತರ್ಕಗಳನ್ನು ಉಪಯೋಗಿಸಬಹುದು, ಆದರೆ ಸಮುವೇಲನ ರೀತಿ ನಡೆದುಕೊಳ್ಳಲು ಆಗೋದಿಲ್ಲ ನಿಮ್ಮ ಕೈಲಿ.
ಅಂಡ್ ಯು ವಿಲ್ ಜಸ್ಟ್ ಡಿಸ್ಟ್ರಾಯ್ ಯುವರ್ ಚರ್ಚ್.
ಆಗ ನಿಮ್ಮ ಸಭೆಯನ್ನು ನಾಶ ಮಾಡಿಬಿಡ್ತೀರಿ.
ಬಿ ಎ ಪ್ರಾಫಿಟ್. Get to know the ways of God and His mind.
ಪ್ರವಾದಿಗಳಂತಿರಿ, ದೇವರ ಮನಸ್ಸನ್ನು ಮತ್ತು ಆತನ ಮಾರ್ಗಗಳನ್ನು ತಿಳಿದುಕೊಳ್ಳಿರಿ.
And stand for that and don't seek for popularity.
ಅದಕ್ಕಾಗಿ ನಿಲ್ಲಿರಿ, ಜನಪ್ರಿಯತೆಯನ್ನು ಹುಡುಕಬೇಡ್ರಿ.
Samuel said, sorry. When Saul says, hey, don't let everybody know about this. Everybody's got to know about it.
ಸೌಲನು ಇದರ ಬಗ್ಗೆ ಯಾರಿಗೂ ಗೊತ್ತಾಗದ್ಬೇಡ ಅಂತ ಹೇಳುವಾಗ ಸಮುವೇಲನು, ಇಲ್ಲ, ಇದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳಿದನು.
I'm not going to come with you.
ನಾನು ನಿನ್ನೊಟ್ಟಿಗೆ ಬರೋದಿಲ್ಲ ಅಂತ ಹೇಳಿದನು.
Everybody knew. And Saul went and Samuel didn't go with him.
ಎಲ್ಲರಿಗೂ ತಿಳಿದಿದೆ, ಸೌಲನು ಹೋದನು ಆದರೆ ಸಮುವೇಲನು ಸೌಲನೊಟ್ಟಿಗೆ ತೆರಳಲಿಲ್ಲ ಅಂತ.
God had given up on Saul.
ದೇವರು ಸೌಲನನ್ನ ಬಿಟ್ಟು ಬಿಟ್ಟನು.
But Saul could have humbled himself. He could have said to the people, folks, I was wrong.
ಸೌಲನು ತನ್ನನ್ನು ತಾನು ತಗ್ಗಿಸಿಕೊಂಡು ಜನರಿಗೆ ಈ ರೀತಿಯಾಗಿ ಹೇಳಬಹುದಾಗಿತ್ತು, ಜನರೇ, ನಾನು ತಪ್ಪಿತಸ್ಥನು ಅಂತ.
Samuel was right. I did wrong. This is the second time I did wrong.
ಸಮುವೇಲನು ಸರಿ ಎಂಬುದಾಗಿ ಹೇಳಬಹುದಾಗಿತ್ತು, ನಾನು ತಪ್ಪು ಮಾಡಿದ್ದೀನಿ, ಎರಡನೇ ಬಾರಿ ತಪ್ಪು ಮಾಡಿದ್ದೀನಿ ಎಂಬುದಾಗಿ.
Earlier on, I should not have gone and offered that sacrifice. That was Samuel's job. God has only appointed me to be a king. 1 Samuel 13. But I went and offered a sacrifice.
ಮುಂಚೆ ನಾನು ಯಜ್ಞಗಳನ್ನು ದೇವರಿಗೆ ಅರ್ಪಿಸಬಾರದಾಗಿತ್ತು, ನಾನು ಕೇವಲ ರಾಜನಾಗಿ ನೇಮಕಗೊಂಡಿದ್ದೆ ಅಷ್ಟೇ, ಸಮುವೇಲನ್ನು ಬಂದು ಅರ್ಪಿಸಬೇಕಾಗಿತ್ತು, ಆದರೆ ನಾನು ಹೋಗಿ ಯಜ್ಞವನ್ನು ಅರ್ಪಿಸಿದೆ ಎಂಬುದಾಗಿ 1 Samuel 13 ಹೇಳ್ತಾನೆ.
You say, what a small thing that is.
ನೀವು ಹೇಳಬಹುದು ಇದು ಎಂತ ಸಣ್ಣ ವಿಷಯ ಅಲ್ವಾ ಅಂತ.
To human reasoning, a lot of these things are very small.
ಹೌದು, ಮಾನವನ ತರ್ಕದ ಪ್ರಕಾರ ಈ ಎಲ್ಲಾ ವಿಷಯಗಳು ಬಹಳ ಸಣ್ಣ ವಿಷಯವಾಗಿ ಕಾಣ್ತವೆ.
Samuel said, God has rent the kingdom from you.
ಸಮುವೇಲನು ಹೇಳುತ್ತಾನೆ, ದೇವರು ನಿನ್ನಿಂದ ರಾಜ್ಯವನ್ನ ಕಿತ್ತು ಹಾಕಿದ್ದಾರೆ ಅಂತ.
You read 1 Samuel chapter 13 and chapter 15 and see whether they were serious sins according to human understanding.
ನೀವು 1 Samuel 13 and 15 ಅಧ್ಯಾಯವನ್ನ ಓದ್ರಿ, ಅಲ್ಲಿ ಮಾನವನ ತರ್ಕದ ಪ್ರಕಾರ ಎಷ್ಟು ಗಂಭೀರವಾದಂತಹ ಪಾಪಗಳು ಅಲ್ಲಿ ಇದ್ದವು ಅಂತ.
And what a severe correction, what a severe punishment he got. He lost the kingship.
ಎಂತಹ ಗಂಭೀರವಾದಂತಹ ತಿದ್ದುವಿಕೆ, ಎಂತಹ ಗಂಭೀರವಾದಂತಹ ದಂಡನೆ ಇದು. ಸೌಲನು ತನ್ನ ರಾಜತ್ವವನ್ನು ಕಳೆದುಕೊಂಡನು.
If you don't understand God's ways, you will not be able to build God's church.
ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದ್ರೆ ದೇವರ ಸಭೆಯನ್ನು ಕಟ್ಟಲು ಆಗುವುದಿಲ್ಲ.
So there were many other kings like that who we read once when King Uzziah did the same mistake that Saul did.
ಈ ರೀತಿ ಅನೇಕ ರಾಜರುಗಳ ಬಗ್ಗೆ ಹೇಳಲ್ಪಟ್ಟಿದೆ. ನಾವು ಓದುತ್ತೇವೆ, ರಾಜನಾದ ಹೊಷಾಯನು ಸೌಲನು ಮಾಡಿದಂತ ತಪ್ಪನ್ನೇ ಆತನು ಮಾಡಿದನು ಅಂತ.
Because God had blessed him in one ministry, he moved into another ministry to be a priest.
ದೇವರು ಆತನನ್ನ ಒಂದು ಸೇವೆಯಲ್ಲಿ ಆಗಲೇ ಆಶೀರ್ವದಿಸಿದ್ದರು, ಆದರೆ ಆತನು ಮತ್ತೊಂದು ಸೇವೆಗೆ ತೆರಳಿದನು, ಯಾಜಕನಾಗಿ.
And the priest went in and said, Uzziah, you're a king, you got no business to come here to the temple and offer a sacrifice. And Uzziah got angry.
ಅಲ್ಲಿ ಇನ್ನೊಬ್ಬ ಯಾಜಕನು ಬಂದು ಹೇಳ್ತಾನೆ, ಹೊಷಾಯನೇ, ನೀನು ರಾಜನಾಗಿರುವಂತವನು, ಇಲ್ಲಿ ಬಂದು ದೇವಾಲಯಕ್ಕೆ ಯಜ್ಞವನ್ನು ಅರ್ಪಿಸುವ ಹಾಗಿಲ್ಲ ಅಂತ. ಆಗ ಹೊಷಾಯನು ಕೋಪಗೊಳ್ಳುತ್ತಾನೆ.
As he got angry, the leprosy came on his face.
ಆತನು ಕೋಪಗೊಂಡಿರುವಾಗಲೇ ಆತನ ಮುಖದ ಮೇಲೆ ಕುಷ್ಠರೋಗವು ಬಂದು ಆವರಿಸಿತು.
He had to live in as a leper all his days till he died as a leper.
ಆತನು ಸಾಯುವವರೆಗೂ ಕುಷ್ಠರೋಗಿಯಾಗಿ ಬದುಕಬೇಕಾಯಿತು. ಕೊನೆಗೆ ಕುಷ್ಠರೋಗತ್ವದಿಂದಲೇ ಆತನು ಸತ್ತನು.
There were other prophets whom the kings opposed. Sometimes they would tell, lock up this prophet, put him in the dungeon.
ಕೆಲವೊಮ್ಮೆ ಪ್ರವಾದಿಗಳನ್ನ, ಇನ್ನು ಕೆಲವು ರಾಜರು ಈ ಪ್ರವಾದಿಗಳನ್ನ ಕತ್ತಲೆ ಕೋಣೆಗೆ ಮತ್ತು ಇನ್ನಿತರೆಡೆಗೆ ಹಾಕ್ರಿ ಎಂಬುದಾಗಿ ಹೇಳುತ್ತಿದ್ದರು.
But there was one king who listened to the prophet, and you know who that was.
ಆದರೆ ಒಬ್ಬ ರಾಜನು ಇನ್ನೊಬ್ಬ ಪ್ರವಾದಿಗೆ ಕಿವಿಗೊಟ್ಟನು. ನಿಮಗೆ ಗೊತ್ತಾದ ಯಾರು ಅಂತ?
Who was that? David, right.
ಯಾರದು? ಅದು ದಾವಿದನು. ಸರಿ.
When Nathan said, "You are the man."
ನೇತಾನನು ಹೇಳಿದಾಗ ನೀನೇ.
David says, "Right. I am the man."
ದಾವಿದನು ಹೇಳ್ತಾನೆ, ಹೌದು ಅದು ನಾನೇ ಅಂತ.
And I'm not going to just like Saul quietly tell you, I'll write a psalm and let the whole of Israel know I'm the man.
ನಾನು ಸೌಲನ ರೀತಿಯಲ್ಲಿ ಹೇಳುವುದಿಲ್ಲ, ನಾನು ಕೀರ್ತನೆಗಳನ್ನು ಬರೆಯುತ್ತೇನೆ, ಇಡೀ ಇಸ್ರೇಲ್ ಜನಾಂಗವು ಅದನ್ನು ತಿಳಿದುಕೊಳ್ಳಲಿ, ಅದು ನಾನೇ ಎಂಬುದಾಗಿ ಅಂತ ದಾವಿದನು ಹೇಳ್ತಾನೆ.
He wrote Psalm 51. He says, not only Israel, let the whole world know I did something wrong.
ಆತನು ಕೀರ್ತನೆಗಳು 51ರಲ್ಲಿ ಹೇಳ್ತಾನೆ, ಇಸ್ರೇಲ್ ಜನಾಂಗಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗಲಿ, ನಾನು ತಪ್ಪನ ಮಾಡಿದ್ದೀನಿ ಅಂತ ಹೇಳ್ತಾನೆ.
God says, You're a man after my own heart, David.
ಆಗ ದೇವರು ಹೇಳ್ತಾರೆ, ನೀನು ನನ್ನ ಹೃದಯಕ್ಕೆ ಹತ್ತಿರವಾದಂತವನು ದಾವಿದನೇ ಅಂತ.
I will call my son Jesus, the son of David.
ನಾನು ನನ್ನ ಮಗನಾದ ಯೇಸುವನ್ನು ಕರೆಯುತ್ತೇನೆ ಹೀಗಂತ, ಅದು ದಾವಿದನ ಮಗನು ಎಂಬುದಾಗಿ.
What an honor! What an honor! What was it that God was so delighted in? Many things, but here was one thing.
ಎಂತಹ ಗೌರವ ಇದು! ದೇವರು ಈ ರೀತಿ ಅನೇಕ ಸಂಗತಿಗಳಲ್ಲಿ ಸಂತೋಷಪಟ್ಟರು, ಆದರೆ ಪ್ರಮುಖವಾಗಿ ಈ ಒಂದು ವಿಷಯದಲ್ಲಿ. ಆತನು ತಿದ್ದುವಿಕೆಯನ್ನು ಸ್ವೀಕಾರ ಮಾಡಿಕೊಂಡದ್ದಕ್ಕಾಗಿ. ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು, ನಾಟಕ ಆಡಲಿಲ್ಲ, ಎಲ್ಲವೂ ಸರಿ ಇದೆ ಅಂತ.
He said, let the whole world know I was wrong.
ಇಡೀ ಲೋಕಕ್ಕೆ ಗೊತ್ತಾಗಲಿ, ನಾನು ತಪ್ಪಿತಸ್ಥನು ಎಂಬುದಾಗಿ ದಾವಿದನು ಹೇಳಿದನು.
Dear brothers and sisters, you want to be men and women after God's own heart?
ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ದೇವರ ಹೃದಯಕ್ಕೆ ಹತ್ತಿರವಾದಂತಹ ಪುರುಷ ಮತ್ತು ಸ್ತ್ರೀ ಆಗಬೇಕಾ?
Are you going to seek the empty honor of man?
ನೀವು ಜನರಿಂದ ದೊರೆಯುವಂತಹ ಖಾಲಿ ಸನ್ಮಾನ ಅಥವಾ ಗೌರವವನ್ನು ಪಡೆದುಕೊಳ್ಬೇಕಾ? ಅಥವಾ ನೀವು ಈ ರೀತಿಯಾಗಿ ಹೇಳ್ತೀರಾ, ಕರ್ತರೆ ನಾನು ನಿಮ್ಮನ್ನು ಮಾತ್ರ ಮೆಚ್ಚಿಸಬೇಕು ಎಂಬುದಾಗಿ?
ಇನ್ ದ ನ್ಯೂ ಟೆಸ್ಟಮೆಂಟ್ ವಿ ರೀಡ್ ಆಫ್ ಜೀಸಸ್, ಹೂ ಜೀಸಸ್ ಇಸ್ ಅ ಗ್ರೇಟ್ ಮಾಸ್ಟರ್ ಅಟ್ ಪ್ರೈಸಿಂಗ್ ಪೀಪಲ್, ಹಿ ವಾಸ್ ಈಕ್ವಲಿ ಅ ಗ್ರೇಟ್ ಮಾಸ್ಟರ್ ಅಟ್ ಕರೆಕ್ಟಿಂಗ್ ಪೀಪಲ್.
ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸುವಿನ ಕುರಿತಾಗಿ ಓದುತ್ತೇವೆ. ಅಲ್ಲಿ ಯೇಸು ಜನರನ್ನ ಪ್ರಶಂಸಿಸುವುದರಲ್ಲಿ ದೊಡ್ಡ ಗುರುಗಳಾಗಿದ್ದರು, ಅದರಂತೆ ಸಮನಾಗಿ ಜನರನ್ನ ತಿದ್ದುವುದರಲ್ಲೂ ಕೂಡ ದೊಡ್ಡ ಗುರುಗಳಾಗಿದ್ದರು.
You know, in the book of Revelation chapter 2 and chapter 3 you read about the Lord's messages to the seven elders.
ಸಭೆಯ ಏಳು ಹಿರಿಯರಿಗೆ ಕರ್ತನ ಸಂದೇಶ ಏನೆಂದು ನಾವು ಪ್ರಕಟಣೆ 2 ಮತ್ತು 3 ಅಧ್ಯಾಯಗಳಲ್ಲಿ ನೋಡಿಕೊಳ್ತೇವೆ.
What the Lord, I just want to show you that passage in Revelation chapter 1. The last words of Jesus are in Revelation.
ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೇಸು ಆಡಿದಂತ ಕೊನೆಯ ಮಾತುಗಳನ್ನು ತೋರಿಸಲು ಇಷ್ಟಪಡುತ್ತಾನೆ.
And the Lord told John, write this to the messenger, chapter 2, Revelation chapter 2, verse 1. Write this to the messenger of the church in Ephesus.
ಕರ್ತರು ಯೋಹಾನನಿಗೆ ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರಿ ಎಂಬುದಾಗಿ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ.
Before that, I want you to see this verse, chapter 1, verse 11.
ಎಲ್ಲಕ್ಕಿಂತ ಮೊದಲು ಪ್ರಕಟಣೆ 1ನೇ ಅಧ್ಯಾಯ 11ನೇ ವಚನವನ್ನು ನೀವು ನೋಡಬೇಕು.
I want you to write in a book what you see and send this to whom? Read carefully. To whom?
ಈ ಪುಸ್ತಕದಲ್ಲಿ ನೀನು ನೋಡುವುದನ್ನ ಬರೆದು ಯಾರಿಗೆ ಇದನ್ನು ಕಳಿಸಬೇಕು ಅಂತಂದ್ರೆ, ಇದನ್ನು ಎಚ್ಚರಿಕೆಯಿಂದ ನೋಡ್ರಿ.
ಟು ದ 7 ಚರ್ಚಸ್ ಇನ್ ಎಫೆಸಸ್, ಸ್ಮರ್ಣ, ಪರ್ಗಮಂ, ಥಿಯಟೈರಾ, ಸರ್ಡಿಸ್, ಫಿಲಡೆಲ್ಫಿಯಾ ಅಂಡ್ ಲಯೋದಿಸಿಯಾ.
ಅದು 7 ಸಭೆಗಳಿಗೆ, ಎಫೆಸ, ಸ್ಮರ್ಣ, ಪರ್ಗಮ, ಥಿಯಟೈರಾ, ಸಾರ್ದಿಸ, ಫಿಲಡೆಲ್ಫಿಯಾ, ಲಯೋದಿಕಿಯಾ.
ಡಿಡ್ ಯು ರೀಡ್ ದಟ್?
ಅದನ್ನು ಓದ್ಕೊಂಡ್ರಲ್ವಾ?
ಓಕೆ. The letters go to the 7 churches.
ಈ ಪತ್ರವು 7 ಸಭೆಗಳಿಗೆ ಹೋಗುತ್ತೆ.
And here are people sitting in Laodicea. Okay. Here is a message from the Lord. This is not for the elder in Laodicea. This is what the condition of the elder in Ephesus. Listen.
ಲವದೋಕಿಯಾ ಜನರಿಗೆ ಈ ಸಂದೇಶವನ್ನ ಓದಲಾಗುತ್ತೆ. ಆ ಸಂದೇಶ ಲವದೋಕಿಯಾದ ಹಿರಿಯನ ಬಗ್ಗೆ ಅಲ್ಲ, ಅದು ಎಫೆಸದ ಸಭಾ ಹಿರಿಯನ ಸ್ಥಿತಿಗತಿಗಳನ್ನು ತೋರಿಸುತ್ತೆ.
ದಿಸ್ ಇಸ್ ವಾಟ್ ದ ಲಾರ್ಡ್ ಸೇಸ್. ನೌ ಥಿಂಕ್ ಆಫ್ ದಿಸ್. ನೌ ಯು ವುಡ್ ಸೇ, ಲಿಸನ್ ಬ್ರದರ್, ಇಫ್ ದಿ ಎಲ್ಡರ್ ಇನ್ ಎಫೆಸಸ್ ಹಸ್ ಕಮಿಟೆಡ್ ಎ ಬ್ಲಂಡರ್, ವೈ ಟೆಲ್ ಆಲ್ ದಿ ಅದರ್ ಚರ್ಚಸ್ ಅಬೌಟ್ ಇಟ್.
ಇದನ್ನ ಕರ್ತರು ಹೇಳುವಂತದ್ದು, ಇದರ ಬಗ್ಗೆ ಯೋಚಿಸ್ರಿ. ನೀವು ಹೇಳಬಹುದು, ಸಹೋದರರೇ ಕೇಳಿಸಿಕೊಳ್ಳ್ರಿ, ಎಫೆಸದಲ್ಲಿರುವ ಸಭೆ ಹಿರಿಯನ್ನು ತಪ್ಪು ಮಾಡಿರಬಹುದು, ಯಾಕೆ ಇತರ ಸಭೆಗಳಿಗೆ ಗೊತ್ತಾಗಬೇಕು ಅಂತ.
Let's keep it quiet. Let's just tell the elder in Ephesus, quietly call him aside and tell him, don't even tell the church.
ಸಭೆಗಳಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆ ಸಭೆ ಹಿರಿಯನನ್ನ ಕರೆದು ಮೌನವಾಗಿದ್ದು ಬೇರೆ ಯಾರಿಗೂ ಹೇಳಿದಂಗೆ ಆತನಿಗೆ ಪಕ್ಕ ಕರೆದು ಹೇಳಬಹುದಲ್ವಾ ಅಂತ ಹೇಳಬಹುದು ನೀವು.
Lord says no. Tell the church in Ephesus and tell all the seven churches what this fellow has left his first love.
ಕರ್ತರು ಹೇಳ್ತಾರೆ, ಇಲ್ಲ, ಈ ವ್ಯಕ್ತಿಯು ತನ್ನ ಮೊದಲ ಪ್ರೀತಿಯನ್ನು ಕಳೆದುಕೊಂಡಿದ್ದಾನೆ ಎಂಬುದಾಗಿ ಇತರ ಏಳು ಸಭೆಗಳಿಗೂ ಹೇಳಬೇಕು ಎಂಬುದಾಗಿ ಇಲ್ಲಿ ಕರ್ತರು ಹೇಳ್ತಾರೆ.
And tell the church in Ephesus about that Laodicean elder who's proud and thinks he's wealthy and he's good for nothing, wretched, and the people in Ephesus are sitting and listening to all this.
ಲವೋದಿಕೀಯರಿರುವಂತ ಸಭೆಯ ಹಿರಿಯನು ತಾನು ಆಸ್ತಿವಂತನ ಅಂದುಕೊಳ್ತಾನೆ ಮತ್ತು ಗರ್ವಿಯಾಗಿದ್ದಾನೆ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳುವಾಗ ಈ ಮಾತುಗಳನ್ನ ಎಫೆಸದಲ್ಲಿರುವಂತ ಪ್ರತಿಯೊಬ್ಬರು ಕೇಳಿಸಿಕೊಳ್ತಿರ್ತಾರೆ ಕೂತ್ಕೊಂಡು.
And you say, Lord, don't you know some of these fellows are carnal? You want this carnal fellow to listen about that elder's condition? The Lord says yes.
ಈ ರೀತಿ ಹಿರಿಯ ಸದಸ್ಯರ ಸ್ಥಿತಿಗತಿಗಳನ್ನ ಈ ಪ್ರಾಪಂಚಿಕ ಜನರು ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ, ಅವರೆಲ್ಲ ಕೇಳಿಸಿಕೊಳ್ತಿರ್ತಾರೆ, ಕೇಳಿಸ್ಕೋಬಹುದಾ ಎಂಬುದ ಕರ್ತನೆ ಕೇಳುವಾಗ ಕರ್ತರು ಹೌದು ಕೇಳಿಸಿಕೊಳ್ಳಲಿ ಅಂತ ಹೇಳ್ತಾರೆ.
How many of you would do that?
ಎಷ್ಟು ಜನ ನೀವು ಇದನ್ನ ಮಾಡ್ತೀರಾ?
That shows how far your thinking is from God's thinking.
ಅದು ತೋರಿಸುತ್ತೆ ಕರ್ತನು ಯೋಚಿಸುವುದಕ್ಕಿಂತ ನಿಮ್ಮ ಯೋಚನೆ ಎಷ್ಟು ವ್ಯತ್ಯಾಸವಾಗಿದೆ ಅಂತ.
We, you don't realize it. Many, many elder brothers in our churches, their whole way of thinking and correction is 100% psychology and human.
ನೀವು ಅನೇಕರು ಗ್ರಹಿಸಿಕೊಳ್ಳೋದಿಲ್ಲ, ನಮ್ಮ ಸಭೆಯಲ್ಲಿರುವಂತಹ ಅನೇಕ ಹಿರಿಯರು ತಿದ್ದುವಿಕೆಯನ್ನ ಮನೋವಿಜ್ಞಾನ ಅಂತ ತಿಳಿದುಕೊಳ್ಳುತ್ತಾರೆ ಮತ್ತು ಮಾನವನಿಂದ ಬಂದದ್ದು ಅಂತ ತಿಳ್ಕೊಳ್ತಾರೆ.
ಇಟ್ಸ್ ನಾಟ್ ಡಿವೈನ್ ಬಿಕಾಸ್ ದೇ ಹ್ಯಾವನ್ಟ್ ಸ್ಟಡಿಡ್ ದ ಬೈಬಲ್.
ಅವರು ತಿದ್ದುವ ವಿಧಾನ ದೈವಿಕವಾಗಿ ಇರುವುದಿಲ್ಲ, ಯಾಕಂದ್ರೆ ಅವರು ಸತ್ಯವೇದ ಅಧ್ಯಯನವನ್ನ ಮಾಡಿರುವುದಿಲ್ಲ.
ಅಂಡ್ ನೋ ವಂಡರ್ ಯು ಹ್ಯಾವ್ ಪ್ರಾಬ್ಲಮ್ಸ್ ಇನ್ ಯೋರ್ ಚರ್ಚಸ್.
ನಿಮ್ಮ ಸಭೆಗಳಲ್ಲಿ ಸಮಸ್ಯೆ ಇರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆಗ.
ಬಿಕಾಸ್ ಯು ಥಿಂಕ್ ಯು ಕ್ಯಾನ್ ಇಂಪ್ರೂವ್ ಆನ್ ಗಾಡ್ಸ್ ವೇ and do it the way the psychologists say.
ಯಾಕಂದರೆ ನೀವು ಅಂದುಕೊಳ್ಳುತ್ತೀರಿ ನೀವು ದೇವರ ಮಾರ್ಗವನ್ನ ಸುಧಾರಿಸಿಕೊಂಡು ಮನೋವಿಜ್ಞಾನಿಗಳು ತೋರಿಸುವಂತೆ ಅದನ್ನು ಇನ್ನೂ ಉತ್ತಮವಾಗಿ ಮಾಡಬಹುದು ಅಂತ.
Don't hurt anybody.
ಯಾರಿಗೂ ನೋಯಿಸಬಾರದು.
Just call him aside and say it nicely. Show that to me in the Bible.
ಆ ವ್ಯಕ್ತಿಯನ್ನ ಪಕ್ಕಕ್ಕೆ ಕರೆದು ಮೃದುವಾಗಿ ಹೇಳು ಎಂಬುದಾಗಿ ಹೇಳ್ತಾರೆ. ಈ ರೀತಿ ಸತ್ಯವೇದದಲ್ಲಿ ಎಲ್ಲಿದೆ ತೋರಿಸ್ರಿ ನಂಗೆ.
Now he says, tell all the churches of the condition of Ephesus and the elder there and the elder there, tell everybody.
ಎಫೆಸದ ಬಗ್ಗೆ, ಅಲ್ಲಿರುವಂತ ಹಿರಿಯರ ಬಗ್ಗೆ, ಅವರ ಸ್ಥಿತಿಗತಿಗಳ ಬಗ್ಗೆ ಎಲ್ಲರಿಗೂ ಹೇಳು ಎಂಬುದೇ ಕರ್ತರ ಸಂದೇಶ ಇಲ್ಲಿರುತ್ತೆ.
Lord, that's humiliating. It'll test whether they humble themselves or
ಕರ್ತರೆ ಇದರಿಂದ ಜನರಿಗೆ ಅವಮಾನ ಆಗುತ್ತದೆ ಅಂತ ನೀವು ಹೇಳುತ್ತೀರಿ, ಇದು ಅವರು ತಮ್ಮನ್ನು ತಗ್ಗಿಸಿಕೊಳ್ಳುತ್ತಾರೋ ಎಂಬುದರ ಪರೀಕ್ಷೆಯಾಗಿದೆ.
God says, my ways are not your ways.
ದೇವರು ಹೇಳುತ್ತಾರೆ, ನಿಮ್ಮ ಮಾರ್ಗವು ನನ್ನ ಮಾರ್ಗವಲ್ಲ ಅಂತ.
And then can you imagine the elder brother sitting there in the church and John's messenger has come and he gets up in the church and says, fellas, I want to tell you what God, the Lord has send a message through John about your elder sitting here.
ಇಲ್ಲಿ ಕಲ್ಪಿಸಿಕೊಳ್ಳ್ರಿ, ಸಭೆಯಲ್ಲಿ ಸಭಾ ಹಿರಿಯರು ಕೂತಿರ್ತಾರೆ, ಯೋಹಾನನಿಂದ ಸಂದೇಶವನ್ನು ತೆಗೆದುಕೊಂಡು ಬಂದಂತ ದೂತನು ಎದ್ದು ನಿಂತು ಸಭೆಯಲ್ಲಿ ಹೇಳ್ತಾನೆ, ನಿಮ್ಮ ಹಿರಿಯರ ಬಗ್ಗೆ ಒಂದು ಸಂದೇಶ ಬಂದಿದೆ ಅಂತ.
This is what the Lord says. You have left your first love and if you don't repent, I'll take away the candlestick.
ಇಲ್ಲಿ ಕರ್ತರು ಹೇಳ್ತಾರೆ, ನಿನ್ನ ಮೊದಲಿನ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ, ನೀನು ಮಾನಸಾಂತರ ಪಡದೆ ಹೋದರೆ ದೀಪಸ್ತಂಭವನ್ನು ನಿನ್ನಿಂದ ತೆಗೆದು ಹಾಕ್ತೀನಿ ಅಂತ.
Goes to the church in Laodicea and says, I want to tell you what the Lord says about your elder sitting here. You're wretched, miserable, poor, blind and naked.
ಲವೋದಿಕೀಯ ಸಭೆಯಲ್ಲಿರುವಂತಹ ಜನರಿಗೆ ಈ ರೀತಿಯಾಗಿ ಹೇಳಲಾಯಿತು, ಇಲ್ಲಿ ಕೂತಿರುವಂತಹ ನಿಮ್ಮ ಸಭಾ ಹಿರಿಯರ ಬಗ್ಗೆ ಕರ್ತರು ಈ ರೀತಿಯಾಗಿ ಹೇಳುತ್ತಾರೆ ಅಂತ, ಅದು ನೀನು ಕೆಟ್ಟವನು, ಬೆತ್ತಲಾಗಿರುವವನು, ಕುರುಡನು ಆಗಿದ್ದಿ ಎಂಬುದಾಗಿ.
And can you imagine about 10-15 people sitting there in Laodicea who had some grudge against this elder who said, that's right, we always felt our elder was like this.
ಆಗ ಲವೋದಿಕೀಯ ಸಭೆಯಲ್ಲಿ ಕೂತಿರುವಂತ 10-15 ಜನರು ಈ ರೀತಿಯಾಗಿ ದ್ವೇಷ ಇಟ್ಕೊಂಡಿರಬಹುದು ಆ ಸಭೆ ಹಿರಿಯರ ಬಗ್ಗೆ, ಅವ್ರು ಅನ್ಕೊಳ್ತಾರೆ ನಮಗೆ ಗೊತ್ತಿತ್ತು ಅವ್ರು ಹೀಗೆ ಅಂತ.
In every church there are somebody who's got a grudge against the elder.
ಪ್ರತಿ ಸಭೆಗಳಲ್ಲೂ ಕೂಡ ಸಭಾ ಹಿರಿಯರ ಬಗ್ಗೆ ಯಾರಾದರೂ ಕೂಡ ದ್ವೇಷವನ್ನು ಇಟ್ಕೊಂಡಿರ್ತಾರೆ.
God's ways.
ದೇವರ ಮಾರ್ಗವು.
He says you got to be humbled and broken and crushed. And then rivers of living water will flow from you if you don't get offended.
ನೀನು ತಗ್ಗಿಸಲ್ಪಡಬೇಕು, ಮುರಿಯಲ್ಪಡಬೇಕು, ಜಜ್ಜಲ್ಪಡಬೇಕು ಆಗ ನೀನು ಬೇಸರ ಪಟ್ಟುಕೊಳ್ಳಲಿಲ್ಲ ಅಂದ್ರೆ ನಿನ್ನ ಮೂಲಕ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ ಎಂಬುದಾಗಿ ಕರ್ತರು ಹೇಳಿದರು ಇಲ್ಲಿ.
Don't bring the principles of psychology into the Christian church. There's too much of it in the Christian television and Christian circles nowadays and even in our midst.
ಕ್ರೈಸ್ತ ಸಭೆಗಳಲ್ಲಿ ಮನೋವಿಜ್ಞಾನದ ತತ್ವಗಳನ್ನು ತರಬೇಡ್ರಿ, ಈಗಾಗಲೇ ಬಹಳಷ್ಟು ಇವೆ ಅದು. ಕ್ರೈಸ್ತ ದೂರದರ್ಶನಗಳಲ್ಲಿ, ಕ್ರೈಸ್ತ ಪಂಗಡಗಳಲ್ಲಿ ಮತ್ತು ನಮ್ಮ ಮಧ್ಯಗಳಲ್ಲೂ ಕೂಡ ಇಂದಿನ ದಿನಮಾನಗಳಲ್ಲಿದೆ ಅದು.
I'll give you another example.
ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ಕೊಡ ಬಯಸುತ್ತೇನೆ.
Jesus was public in his praise, very often public in his correction.
ಯೇಸು ಸಾರ್ವಜನಿಕವಾಗಿ ಜನರನ್ನು ಹೊಗಳಿದರು, ಅನೇಕ ಬಾರಿ ಯೇಸು ಸಾರ್ವಜನಿಕವಾಗಿ ಅಂದರೆ ಎಲ್ಲರ ಮುಂದೆ ಜನರನ್ನು ತಿದ್ದಿದರೂ ಸಹ.
Matthew chapter 16.
ಮತ್ತಾಯ 16ನೇ ಅಧ್ಯಾಯ.
Jesus said.
ಯೇಸು ಈ ರೀತಿ ಹೇಳುತ್ತಾರೆ
to Peter.
ಪೇತ್ರನಿಗೆ.
In verse 17, publicly, blessed are you, Simon Barjona, because flesh and blood has not revealed this to you, but my Father who is in heaven.
ಇಲ್ಲಿ ಸಾರ್ವಜನಿಕವಾಗಿ ಹೊಗಳಿದರು, ಯೋನನ ಮಗನಾದ ಸಿಮೋನನೇ ನೀನು ಧನ್ಯನು, ಯಾಕಂದರೆ ರಕ್ತ ಮಾಂಸವಲ್ಲ ಮನುಷ್ಯರಲ್ಲ ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಅದನ್ನು ನಿನಗೆ ಪ್ರಕಟಿಸಿದನು ಎಂದು ಯೇಸು ಪೇತ್ರನಿಗೆ ಇಲ್ಲಿ ಹೇಳುತ್ತಾರೆ.
Then we read that Jesus said in verse 21.
ಯೇಸು ವಚನ 21ರಲ್ಲಿ ಹೇಳುವಂತದ್ದನ್ನು ಓದುತ್ತೇವೆ.
I'm going to Jerusalem and I'm going to be killed.
ನಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಕೊಲ್ಲಲ್ಪಡುತ್ತೇನೆ.
Then I'm going to be raised up on the third day and Peter, he's the person who's been influenced by psychology. He takes Jesus aside. I don't want to rebuke Jesus publicly, you know. It says he took him aside and said, Lord, this is not going to happen to you.
ಆಗ ಯೇಸು ಹೇಳುತ್ತಾರೆ, ಮೂರನೇ ದಿನದಲ್ಲಿ ತಿರುಗಿ ನಾನು ಎದ್ದು ಬರುತ್ತೇನೆ ಅಂತ. ಆಗ ಪೇತ್ರನು ಮನೋವಿಜ್ಞಾನದಿಂದ ಪ್ರೇರೇಪಿಸಲ್ಪಟ್ಟಿದ್ದನು, ಯೇಸುವನ್ನ ಕೈ ಹಿಡಿದು ಪಕ್ಕಕ್ಕೆ ಕರೆದುಕೊಂಡು ಹೋಗ್ತಾನೆ, ಯಾಕಂದ್ರೆ ಜನರ ಎದುರುಗಡೆ ಯೇಸುವನ್ನ ಗದರಿಸಬಾರದು ಅಂತ. ಆಗ ಪೇತ್ರನು ಯೇಸುವಿಗೆ ಈ ರೀತಿ ಹೇಳುತ್ತಾನೆ, ಇಂಥದ್ದು ನಿನಗೆ ಆಗಬಾರದು ಅಂತ.
But Jesus doesn't take Peter aside. He turns around and says, what do you mean, Peter? Get behind me, Satan.
ಆಗ ಯೇಸು ಪೇತ್ರನನ್ನ ಪಕ್ಕಕ್ಕೆ ಕರೆದುಕೊಂಡು ಹೋಗಲಿಲ್ಲ, ತಕ್ಷಣವೇ ತಿರುಗಿ ಈ ರೀತಿ ಹೇಳುತ್ತಾರೆ, ಏನು ಅರ್ಥ ನೀನು ಹೇಳ್ತಿರೋದು ಪೇತ್ರನೇ, ಸೈತಾನನೇ ನನ್ನ ಹಿಂದೆ ಹೋಗು ಎಂಬುದಾಗಿ ಯೇಸು ಗದರಿಸುತ್ತಾರೆ.
He rebukes him publicly.
ಯೇಸು ಸಾರ್ವಜನಿಕವಾಗಿ ಇಲ್ಲಿ ಪೇತ್ರನನ್ನ ಗದರಿಸುತ್ತಾರೆ.
Calls him Satan.
ಸೈತಾನನು ಎಂಬುದಾಗಿ ಪೇತ್ರನನ್ನ ಯೇಸು ಕರೆಯುತ್ತಾರೆ. ಓಹೋ, ಎಂತಹ ಮಾತು.
As many as I love, I rebuke.
ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನ ಗದರಿಸುತ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾರೆ.
Because Peter, you are setting your mind not on God's interests but man's interests.
ಆಗ ಯೇಸು ಪೇತ್ರನಿಗೆ ಈ ರೀತಿ ಹೇಳುತ್ತಾರೆ, ಪೇತ್ರನೇ ನೀನು ನಿನ್ನ ಮನಸ್ಸನ್ನ ದೇವರ ಆಸಕ್ತಿಯ ಮೇಲಲ್ಲ ಮನುಷ್ಯರ ಆಸಕ್ತಿಯಲ್ಲಿ ಇಟ್ಟಿದ್ದೀ ಎಂಬುದಾಗಿ.
You can't build the church like that. I know I told you just now you're blessed, but you're not acting that way right now.
ನೀನು ಸಭೆಯನ್ನ ಈ ರೀತಿಯಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ, ಈಗ ತಾನೇ ಹೇಳದೆ ನೀನು ಧನ್ಯನು ಅಂತ, ಆದರೆ ನೀನು ಆ ರೀತಿಯಾಗಿ ನಡೆದುಕೊಳ್ಳುತ್ತಿಲ್ಲ.
And then he said to his disciples, that doesn't apply only to Peter. If any of you want to come after me, verse 24, you must also deny yourself. Hate your life and follow me.
ಯೇಸು ಆಗ ತನ್ನ ಶಿಷ್ಯರ ಕಡೆಗೆ ತಿರುಗಿ ಈ ರೀತಿಯಾಗಿ ಹೇಳುತ್ತಾರೆ, ಇದು ಪೇತ್ರನಿಗೆ ಮಾತ್ರ ಅಲ್ಲ ನಿಮಗೂ ಕೂಡ ಅನ್ವಯಿಸುತ್ತೆ. ನನ್ನ ಹಿಂದೆ ಬರುವುದಕ್ಕೆ ಅಪೇಕ್ಷಿಸಿದರೆ ಅವನು ತನ್ನನ್ನು ತಾನೇ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ ಅಂತ. 24ನೇ ವಚನ.
How did Peter respond to that correction?
ಹೇಗೆ ಪೇತ್ರನು ಈ ತಿದ್ದುವಿಕೆಗೆ ಪ್ರತಿಕ್ರಿಯಿಸಿದನು?
You know, there are certain things mentioned in one gospel and certain things mentioned in the other gospels. If you put all the gospels together, and if we could make a gospel, one gospel, where in sequential order everything comes, you know what's the next thing that would come after this in sequential order? John chapter 6.
ನಿಮಗೆ ಗೊತ್ತಾ, ಕೆಲವು ಸಂಗತಿಗಳನ್ನ ಒಂದು ಸುವಾರ್ತೆಯಲ್ಲಿ, ಇನ್ನು ಕೆಲವು ಸಂಗತಿಗಳನ್ನ ಮತ್ತೊಂದು ಸುವಾರ್ತೆಯಲ್ಲಿ ಹಾಕಲ್ಪಟ್ಟಿದೆ. ಆಗ ಎಲ್ಲಾ ಸುವಾರ್ತೆಗಳನ್ನ ಒಟ್ಟಾಗಿ ಇಟ್ಟಾಗ ಮತ್ತು ಒಂದು ಸುವಾರ್ತೆಯನ್ನ ಸರಣಿ ಪ್ರಕಾರವಾಗಿ ಅಂದರೆ ಕ್ರಮವಾಗಿ ಇಟ್ಟಾಗ, ಆಗ ಕ್ರಮವಾಗಿ ನಂತರ ಬರುವಂತಹ ಸಂಗತಿ ಯಾವ್ದು ಗೊತ್ತಾ? ಅದು ಯೋಹಾನ 6ನೇ ಅಧ್ಯಾಯ.
Where in John chapter 6 we read that Jesus said to this number of people, you got to eat my flesh and drink my blood.
ಅಲ್ಲಿ ಯೇಸು ಕೂಡಿ ಬಂದಿದ್ದ ಅನೇಕ ಗುಂಪುಳ್ಳಂತ ಜನರಿಗೆ ಈ ರೀತಿ ಹೇಳಿದರು, ನೀವು ನನ್ನ ಮಾಂಸವನ್ನ ತಿಂದು ರಕ್ತವನ್ನ ಕುಡಿಬೇಕು ಅಂತ.
Otherwise you don't have any life in you. John 6:53.
ಇಲ್ಲವಾದಲ್ಲಿ ನಿಮ್ಮೊಳಗೆ ಜೀವವಿಲ್ಲ ಅಂತ ಯೋಹಾನ 6:53 ಯೇಸು ಹೇಳಿದ್ದಾರೆ,
unless you eat the flesh of the son of man and drink his blood you got no life in you.
ನೀವು ಮನುಷ್ಯಕುಮಾರನ ಮಾಂಸವನ್ನ ತಿಂದು ಆತನ ರಕ್ತವನ್ನ ಕುಡಿಯದ ಹೊರತು ನಿಮ್ಮೊಳಗೆ ಜೀವವಿಲ್ಲ.
You got to eat my flesh and drink my blood to have eternal life.
ನೀವು ನಿತ್ಯ ಜೀವವನ್ನ ಹೊಂದಿಕೋಬೇಕು ಅಂದ್ರೆ ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯಬೇಕು.
Again he repeats it, he who eats my flesh verse 56 drinks my blood, I in him and so on. If you eat me you live because of me.
56ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಮತ್ತೊಂದ್ಸಲ ಹೇಳುತ್ತಾರೆ, ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ಅವನು ನನ್ನಲ್ಲಿ ವಾಸಿಸುತ್ತಾನೆ ಮತ್ತು ನಾನು ಅವನಲ್ಲಿ ವಾಸಿಸುತ್ತೇನೆ ಅಂತ. ನನ್ನನ್ನು ತಿನ್ನುವವನು ನನ್ನ ಮೂಲಕವಾಗಿಯೇ ಜೀವಿಸುವನು ಎಂಬುದಾಗಿ ಮುಂದೆ ಹೇಳುತ್ತೆ.
And when some of his disciples heard this verse 60 they said this is a difficult statement, what are you talking about?
60ನೇ ವಚನದಲ್ಲಿ ಆತನ ಶಿಷ್ಯರಲ್ಲಿ ಅನೇಕರು ಇದನ್ನ ಕೇಳಿ ಇದು ಕಠಿಣವಾದ ಮಾತು, ಇದನ್ನ ಯಾರು ಕೇಳಾರು, ಏನು ಮಾತನಾಡ್ತಾ ಇದ್ದಾನೆ ಇವನು ಅಂತ ಮಾತಾಡಿಕೊಳ್ಳುತ್ತಾರೆ.
I mean Moses said we shouldn't even drink blood but this guy is worse, he's a cannibal. He's telling us to eat his flesh.
ಮೋಶೆಯು ನಮಗೆ ರಕ್ತವನ್ನು ಕೂಡ ಕುಡಿಯಬಾರದು ಎಂಬುದಾಗಿ ಹೇಳಿದ್ದಾನೆ. ಆದರೆ ಈ ಮನುಷ್ಯನು ಇನ್ನೂ ಕೆಟ್ಟದ್ದನ್ನು ಹೇಳುತ್ತಿದ್ದಾನೆ, ಈತನು ನರಭಕ್ಷಕನು, ನನ್ನ ಮಾಂಸವನ್ನು ತಿನ್ನಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಲ್ಲ ಅನ್ಕೊಳ್ತಾರೆ.
And Jesus said, does this cause you to stumble? The words that I have spoken to you, verse 63, are spirit and life.
ಯೇಸು ಅವಾಗ ಹೇಳ್ತಾರೆ ಇದು ನಿಮಗೆ ಅಭ್ಯಂತರವಾಯಿತು. 63ನೇ ವಚನದಲ್ಲಿ ಈ ರೀತಿ ಇದೆ, ಬದುಕಿಸುವಂತದ್ದು ಆತ್ಮವೇ ಮತ್ತು ನಿಮಗೆ ಹೇಳುವ ಮಾತುಗಳೇ ಜೀವವಾಗಿಯೂ ಇವೆ ಅಂತ.
And it says here as a result of this verse 66 many not one or two many of his disciples withdrew and left him.
ನಂತರ 66ನೇ ವಚನದಲ್ಲಿ ಈ ರೀತಿಯಾಗಿದೆ, ಒಬ್ಬರು ಇಬ್ಬರು ಅಲ್ಲ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂದಕ್ಕೆ ಹೊರಟು ಹೋದರು, ಬಿಟ್ಟು ಹೋದರು ಅಂತ.
This is not the crowd leaving, people who were his disciples got offended with what he taught and they left.
ಇಲ್ಲಿ ಗುಂಪು ಹೊರಟು ಹೋಗಲಿಲ್ಲ, ಆದರೆ ಇಲ್ಲಿ ಶಿಷ್ಯರು ಯೇಸು ಹೇಳಿದ್ದಕ್ಕೆ ಬೇಸರ ಪಟ್ಟುಕೊಂಡು ಅಲ್ಲಿಂದ ಬಿಟ್ಟು ಹೋಗ್ಬಿಡ್ತಾರೆ ಯೇಸುವನ್ನ.
Jesus said, hey, he didn't say, wait, let me explain this to you. No, go.
ಆಗ ಯೇಸು ಅವರನ್ನ ತಡೆಯಲಿಲ್ಲ ಮತ್ತು ಕಾಯಿರಿ ನಾನು ನಿಮಗೆ ಇದರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ ಎಂಬುದಾಗಿ ಹೇಳಲಿಲ್ಲ.
And he turned around to the 12. Only 12 were left.
ಆಗ 12 ಮಂದಿ ಮಾತ್ರ ಉಳ್ಕೊಂಡಿರ್ತಾರೆ. ಆ 12 ಮಂದಿ ಕಡೆಗೆ ತಿರುಕೊಂಡು ಯೇಸು ಹೇಳ್ತಾರೆ,
What did he say to them? He said, oh, I hope you won't leave me.
ಆಗ ಯೇಸು ಅವರಿಗೆ ಏನಂತ ಹೇಳಬಹುದು, ಓ ನನಗೆ ನಿರೀಕ್ಷೆ ಇದೆ ನೀವು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತಾನ?
No, there was a dignity about Jesus. You want to go too? Go.
ಇಲ್ಲ, ಯೇಸು ಒಂದು ಘನತೆಯನ್ನು ಹೊಂದಿಕೊಂಡಿದ್ರು. ನೀವು ಕೂಡ ಹೊರಟು ಹೋಗ್ಬೇಕಂತಿದ್ದೀರಾ, ಹೋಗ್ರಿ ಎಂಬುದಾಗಿ ಹೇಳಿದರು.
And Peter,
ಆಗ ಪೇತ್ರನು
replies, this person who was called Satan a little while ago.
ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾನೆ, ಸ್ವಲ್ಪ ಮುಂಚೆ ಯೇಸುವಿನಿಂದ ಸೈತಾನನು ಎಂಬುದಾಗಿ ಕರೆಸಿಕೊಂಡಿರ್ತಾನೆ.
Lord, to whom shall we go? You have the words of eternal life.
ಕರ್ತನೆ ನಾವು ಯಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳು ಉಂಟಲ್ಲ.
What are the words of eternal life? Get behind me, Satan. You are interested only in the things of man and not the things of God, Lord. These are the words of eternal life.
Nitya jeeva ullanta vakyagalu yavudu? Saitanane naninda tolagi hogu. Neenu manushyana aasaktiyana hondiddi, devara mattu kartana aasaktiyana hondilla. Ivu nitya jeevada vakyagalu.
Where shall I go? Who will love me so much to correct me like this? Only you.
Naavu ellige hogona? Neevu maatra nammanu hechagi preethisi nammanna tiddiddiri. ಅದು ನೀವು ಮಾತ್ರ.
ಥ್ಯಾಂಕ್ ಯು ಲಾರ್ಡ್. ದಟ್ಸ್ ವಾಟ್ ಮೇಡ್ ಪೀಟರ್ ದಿ ಅಪೋಸ್ಟಲ್ ಹಿ ಬಿಕೇಮ್ ಆನ್ ದ ಡೇ ಆಫ್ ಪೆಂಟಿಕಾಸ್ಟ್.
ಕರ್ತರೆ ನಿಮಗೆ ಕೃತಜ್ಞತೆಗಳು ಎಂಬುದಾಗಿ ಪೇತ್ರನು ಹೇಳಿದನು. ಇದನ್ನೇ ಪೇತ್ರನನ್ನು ಪಂಚಶತಮ ದಿನದಂದು ಅಪೋಸ್ತಲನನ್ನಾಗಿ ಮಾಡಿದ್ದು.
ಹಿ ಟುಕ್ ಕರೆಕ್ಷನ್.
ಪೇತ್ರನು ತಿದ್ದುವಿಕೆಯನ್ನು ತೆಗೆದುಕೊಂಡನು.
ದ ಸ್ಟ್ರಾಂಗೆಸ್ಟ್ ಕರೆಕ್ಷನ್ ದಟ್ ಜೀಸಸ್ ಜೀಸಸ್ ಡಿಡ್ನ್ಟ್ ಈವನ್ ಕಾಲ್ ದಿ ಎಲ್ಡರ್ ಅಂಡ್ ಲೇಡಿಸಿಯ ಎ ಡೆವಿಲ್. The strongest correction that Jesus ever gave to a human being. He called the Pharisees vipers and snakes. He called the elder and Laodicea wretched, miserable, poor, blind, naked. But he called Peter Satan.
ಬಹಳ ಬಲವುಳ್ಳಂತ ತಿದ್ದುವಿಕೆ ಅದು. ಲೆವೋದಕೀಯ ಸಭೆಯಲ್ಲಿರುವಂತ ಹಿರಿಯರಿಗೂ ಕೂಡ ನೀವು ಸೈತಾನನು ಎಂಬುದ ಕರೆಯಲಿಲ್ಲ. ಇಂತಹ ಬಲವುಳ್ಳಂತ ತಿದ್ದುವಿಕೆಯನ್ನ ಯಾವ ಮಾನವನಿಗೂ ಯೇಸು ಮಾಡಲಿಲ್ಲ. ಯೇಸು ಫರಿಸಾಯರನ್ನ ವಿಷಸರ್ಪದವರು, ಸರ್ಪ ಸಂತತಿಯವರು ಎಂಬುದ ಕರೆದರು. ಲೆವೋದಕೀಯ ಸಭೆಯ ಹಿರಿಯನಿಗೆ ಯೇಸು ಈ ರೀತಿಯಾಗಿ ಬೈದ್ರು, ನೀನು ಕೆಟ್ಟವನು, ಕೆಲಸಕ್ಕೆ ಬಾರದವನು ಅಂತೆಲ್ಲ.
Lord, those are the words of eternal life.
ಆದರೆ ಪೇತ್ರನನ್ನು ಸೈತಾನನು ಎಂಬುದಾಗಿ ಯೇಸು ಕರೆದರು. ಹಾಗಿದ್ರೂ ಕೂಡ ಪೇತ್ರನು ಇವು ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಹೇಳಿದನು.
Peter may have made many mistakes, But I tell you, he didn't get offended when he was corrected.
ಪೇತ್ರನು ಅನೇಕ ತಪ್ಪುಗಳನ್ನು ಮಾಡಿರಬಹುದು, ಆದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಆತನು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಾಗ ಬೇಸರಗೊಳ್ಳಲಿಲ್ಲ.
Those things are written in scripture to show why Peter became the man he became.
ಈ ಸಂಗತಿಗಳನ್ನು ಸತ್ಯವೇದದಲ್ಲಿ ಯಾಕೆ ನಮೂದಿಸಲ್ಪಟ್ಟಿದೆ ಅಂತಂದ್ರೆ, ಪೇತ್ರನು ಯಾವ ರೀತಿ ಆಗಬೇಕಾಗಿತ್ತು ಅದೇ ರೀತಿ ಆದನು.
Because with the strongest rebuke that probably any human being has ever got from Jesus, he passed the test.
ಯಾಕಂದ್ರೆ ಬಹಳ ಬಲವುಳ್ಳಂತ ಒಂದು ತಿದ್ದುವಿಕೆ ಅದು. ಯಾರೂ ಕೂಡ ಯೇಸುವಿನಿಂದ ಅಂತಹ ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಿದ್ದಿಲ್ಲ. ಅಂತಹ ಪರೀಕ್ಷೆಯಲ್ಲಿ ಪೇತ್ರನು ಉತ್ತೀರ್ಣನಾದನು.
Not only passed the test, he didn't just smile and say, okay, I accept it. He said, Lord, these are the words of eternal life.
ಆತನು ಪರೀಕ್ಷೆಯಲ್ಲಿ ಮಾತ್ರ ಉತ್ತೀರ್ಣನಾಗಲಿಲ್ಲ, ಆತನು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಂಡಿದ್ದೇನೆ ಎಂಬುದಾಗಿ ನಗೆಯನ್ನು ಬೀರಲಿಲ್ಲ. ಕರ್ತರೆ, ಇದು ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಹೇಳಿದನು.
Where can I go to get words like this that will save me?
ನನ್ನನ್ನು ರಕ್ಷಿಸುವಂತ ಈ ರೀತಿಯ ಮಾತುಗಳನ್ನು ಕೇಳಲು ನಾನು ಎಲ್ಲಿ ಹೋಗಲಿ ಎಂಬುದಾಗಿ ಹೇಳಿದನು.
Only from you. Others are flatterers. Others just butter me.
ನಿಮ್ಮಿಂದ ಮಾತ್ರ ನನಗೆ ಅದು ಸಾಧ್ಯ ಎಂಬುದಾಗಿ ಹೇಳಿದನು. ಇತರರು ಕೇವಲ ನನ್ನನ್ನು ಹೊಗಳುತ್ತಿದ್ರು ಮತ್ತು ಬೆಣ್ಣೆ ನಚ್ಚುತ್ತಾ ಇದ್ರು ಅಷ್ಟೇ.
They won't tell me the truth. They don't care for my soul like you. You saw that I was seeking my own interest and you told me to my face that I was seeking my own interest. Thank you, Lord.
ಅಂತವರುಗಳು ನನಗೆ ಸತ್ಯವನ್ನ ಹೇಳಲಿಲ್ಲ, ನಿಮ್ಮ ಹಾಗೆ ನನ್ನ ಆತ್ಮದ ವಿಷಯವಾಗಿ ಕಾಳಜಿ ಹೊಂದಿರಲಿಲ್ಲ ಅವರು. ನಾನು ನನ್ನ ಸ್ವಂತ ಆಸಕ್ತಿಯನ್ನು ಹೊಂದಿದ್ದನ್ನ ನೀವು ನೋಡಿ ನನ್ನ ಮುಖಕ್ಕೆ ನೇರವಾಗಿ ಹೇಳಿದ್ರಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು.
I will thank you for all eternity because it saved me from destroying myself.
ನಾನು ನಿತ್ಯತ್ವಕ್ಕೂ ಕೃತಜ್ಞತೆ ಉಳ್ಳವನಾಗಿರುತ್ತೇನೆ, ಯಾಕಂದ್ರೆ ಇದು ನನ್ನ ಸ್ವಾರ್ಥದಿಂದ ನಾಶವಾಗುವಂತದ್ದರಿಂದ ತಪ್ಪಿಸಿತು.
You are ready to be the leader of the apostles.
ಆಗ ಯೇಸು ಪೇತ್ರನಿಗೆ, ನೀನು ಅಪೋಸ್ತಲರ ನಾಯಕನಾಗಲು ಸಿದ್ಧನಾಗಿದ್ದೆ ಎಂದು ಹೇಳಿದರು.
I know even if you fail in a moment of weakness you denied the Lord, but never mind. Your attitude to correction I have seen.
ನೀನು ನಿನ್ನ ಬಲಹೀನತೆಯ ಸಮಯದಲ್ಲಿ ಕರ್ತನನ್ನು ನಿರಾಕರಿಸಿ ಸೋತಿದ್ರೂ ಕೂಡ ತಲೆ ಕೆಡಿಸಿಕೊಳ್ಳಬೇಡ. ತಿದ್ದಿಸಿಕೊಳ್ಳುವಂತ ಕಡೆಗೆ ನಿನ್ನ ಮನೋಭಾವವನ್ನು ನಾನು ನೋಡಿದ್ದೇನೆ.
Even if there are serious failures in your life like denying the Lord, I can help you get over them.
ನಿನ್ನ ಜೀವಿತದಲ್ಲಿ ಬಹಳ ಗಂಭೀರವಾದಂತ ಪಾಪವಾದ ಕರ್ತನನ್ನ ನಿರಾಕರಿಸುವಂತದ್ದು ಇದ್ರೂ ಕೂಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅದನ್ನ ಜಯಿಸಲು.
You recognize that correction is the words of eternal life.
ಯಾಕಂದರೆ ನೀನು ಗ್ರಹಿಸಿಕೊಂಡಿದ್ದಿ ತಿದ್ದುವಿಕೆಯು ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ.
I want to show you another example.
ನಾನು ನಿಮಗೆ ಮತ್ತೊಂದು ಉದಾಹರಣೆಯನ್ನು ತೋರಿಸಬಯಸುತ್ತೇನೆ.
John's Gospel chapter 12.
ಯೋಹಾನ 12ನೇ ಅಧ್ಯಾಯ.
We read about the time when after the Lazarus was raised from the dead, it says Mary, verse 3, took a pound of very costly perfume and anointed the feet of Jesus and wiped his feet with her hair.
ಇಲ್ಲಿ ಲಾಜರನು ಸತ್ತದರಿಂದ ಎಬ್ಬಿಸಲ್ಪಟ್ಟ ನಂತರ ಯೇಸು ಬೆಥಾನ್ಯಕ್ಕೆ ಬರ್ತಾರೆ. ಆಗ ಮೂರನೇ ವಚನದಲ್ಲಿ ಈ ರೀತಿ ಇದೆ, ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಯ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು.
And it was a very, very expensive perfume.
ಅದು ಬಹಳ ಬೆಲೆ ಉಳ್ಳಂತ ತೈಲ.
And Judas Iscariot, who was the businessman among his disciples, he immediately evaluated that perfume and he said, hey, this perfume costs 300 ಡೆನರಿ.
ಆಗ ಶಿಷ್ಯಂದಿರಲ್ಲಿ ಇಸ್ಕರಿಯುತ ಯೂದನು ವ್ಯವಹಾರಸ್ಥನಾಗಿದ್ದನು. ತಕ್ಷಣವೇ ಆ ತೈಲದ ಬೆಲೆಯನ್ನು ಕಂಡುಕೊಂಡು ಈ ರೀತಿ ಹೇಳುತ್ತಾನೆ, ಈ ತೈಲದ ಬೆಲೆ 300 ನಾಣ್ಯ ಎಂಬುದಾಗಿ.
Now one denary was the wage of a working man for one day.
ಒಂದು ನಾಣ್ಯವು ಒಬ್ಬ ಕೆಲಸಗಾರನ ಆ ದಿನದ ಒಂದು ಕೂಲಿಯಾಗಿರುತ್ತದೆ.
You know the parable of the laborers, how the master in Matthew 20 agreed with the laborers for one denary per day. What is the wage of a working man today? Say 100 rupees or whatever it is per day. This is 300 days, means if you exclude the holidays, it's 1 year's wages of a working man.
ಮತ್ತಾಯ 20ರಲ್ಲಿ ಒಂದು ಸಾಮ್ಯ ಇದೆ. ಆ ಸಾಮ್ಯದಲ್ಲಿ ಯಜಮಾನನು ಕೂಲಿ ಆಳುಗಳೊಂದಿಗೆ ಒಂದು ದಿನಕ್ಕೆ ಒಂದು ಪಾವಲಿಯಂತೆ ಒಪ್ಪಂದ ಮಾಡಿಕೊಳ್ತಾನೆ. ಇಂದು ಒಬ್ಬ ಕೂಲಿ ಆಳಿನ ಕೂಲಿ 100 ರೂಪಾಯಿ ಅಥವಾ ಮತ್ತೊಂದಿರಬಹುದು. ಇಲ್ಲಿ 300 ದಿನ ಅಂತ ತೆಗೆದುಕೊಂಡ್ರೆ ರಜೆಗಳನ್ನ ಕಳೆದು ಒಬ್ಬ ಆಳಿನ ವರ್ಷದ ಕೂಲಿ ಅದು.
1 year's wages of a working man.
ಕೆಲಸ ಮಾಡುವಂತ ಒಬ್ಬ ಆಳಿನ ವರ್ಷದ ಕೂಲಿ ಅದು.
Mary took that, it's probably a major part of her life savings, went and bought this expensive perfume and poured it at Jesus' feet, and Judas Iscariot says,
Mariyalu tana jeevitada ulitayada dodda bhagavanna tegedukoltaale, hogi beleyullanta tailavanna tartaale, adanna Yesuvina paadada bali suriyuttaale. ಆಗ ಇಸ್ಕರಿಯುತ ಯೂದ ಈ ರೀತಿ ಹೇಳ್ತಾನೆ,
ವಾಟ್ ಎ ಕ್ರೇಜಿ ವೇಸ್ಟ್,
ಎಂತಹ ಹುಚ್ಚುತನದ ವ್ಯರ್ಥ ಇದು ಎಂಬುದ ಹೇಳ್ತಾನ ಅವನು.
ವಿ ಕುಡ್ ಹ್ಯಾವ್ ಯೂಸ್ ದಿಸ್ 300 ಡೆನರಿ ಟು ಗಿವ್ ಟು ದ ಪೂರ್ ಪೀಪಲ್,
ನಾವು ಈ 300 ನಾಣ್ಯಗಳನ್ನು ತೆಗೆದುಕೊಂಡು ಬಡವರಿಗೆ ಕೊಡಬಹುದಾಗಿತ್ತು ಎಂಬುದ ಹೇಳ್ತಾನೆ.
ದಿಸ್ ಹಿ ಸೆಡ್ ವರ್ಸ್ 6 ನಾಟ್ ಬಿಕಾಸ್ ಹಿ ಕೇರ್ಡ್ ಫಾರ್ ದ ಪೂರ್ ಬಟ್ ಬಿಕಾಸ್ ಹಿ ವಾಸ್ ಎ ಥೀಫ್ ಅಂಡ್ ಹಿ ಕೆಪ್ಟ್ ದ ಮನಿ ಬಾಕ್ಸ್ and he used to pilfer from it, and Jesus knew it.
Arne vachanadalli ee reetiyagi helalpattide, avanu badavarigoskara chintisiddakkagi alla, aadare avanu kallanagiddu hanada cheelavana ittukondu adaralli haakiddannu tegedukolluvanagiddanu anta. Idu Yesu swamige tilidanta vishayavagittu.
And Jesus said, leave her alone, Judas. He didn't say, get behind me, Satan.
Nantara Yesu ee reetiyagi heltare, ikeyanna bittu bidu iskariyuta yudane anta. ಇಲ್ಲಿಂದ ತೊಲಗಿ ಹೋಗು ಸೈತಾನನೇ ಎಂಬುದ ಹೇಳಲಿಲ್ಲ ಅಲ್ಲಿ.
ಇಟ್ಸ್ ಎ ವೆರಿ ಜೆಂಟಲ್ ಕರೆಕ್ಷನ್, ಜೂಡಸ್ ಲೀವ್ ಹರ್ ಅಲೋನ್.
ಬಹಳ ಮೃದುವಾದ ತಿದ್ದುವಿಕೆಯಾಗಿತ್ತದು. ಯೂದನೇ ಈಕೆಯನ್ನ ಬಿಟ್ಟು ಬಿಡು ಅಷ್ಟೇ.
ವರ್ಸ್ 7, ಶಿ ಹಸ್ ಡನ್ ಇಟ್ ಫಾರ್ ದ ಡೇ ಆಫ್ ಮೈ ಬರಿಯಲ್. ಅ ಲಾಟ್ ಆಫ್ ಪೀಪಲ್ ವಿಲ್ ಕಮ್ ಟು ಅನಾಯಿಂಟ್ ಮೀ ಆನ್ ದ ಸಾಬತ್ ಆನ್ ದ ಸಂಡೇ ಮಾರ್ನಿಂಗ್ ಟು ಅನಾಯಿಂಟ್ ಮೀ ಅಂಡ್ ದೇ ವಿಲ್ ಡಿಸ್ಕವರ್ ದೇ ನೆವರ್ ಗೆಟ್ ದಿ ಆಪರ್ಚುನಿಟಿ ಬಟ್ ದಿಸ್ ವುಮನ್ ವೈಸ್ಲಿ ಡಿಡ್ ಇಟ್ ಬಿಫೋರ್ ದಟ್. So she's the only woman who will get a chance to anoint my body.
7ನೇ ವಚನದಲ್ಲಿ ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಈಕೆಯು ಇದನ್ನು ಇಟ್ಟುಕೊಂಡಿದ್ದಾಳೆ. ಅನೇಕರು ಸಬ್ಬತ್ ದಿನ ಅಂದರೆ ಭಾನುವಾರದಂದು ನನ್ನನ್ನು ಅಭಿಷೇಕಿಸಲು ಬರ್ತಾರೆ, ಆದರೆ ಅವರು ಗ್ರಹಿಸಿಕೊಳ್ತಾರೆ ನಮಗೆ ಅಷ್ಟಾಗಿ ಅವಕಾಶ ಸಿಗೋದಿಲ್ಲ ಅಂತ. ಆದರೆ ಈಕೆಯು ಬಹಳ ಜ್ಞಾನದಿಂದ ನಡೆದುಕೊಂಡಿದ್ದಾಳೆ, ಯಾಕಂದ್ರೆ ಈಕೆ ಒಬ್ಳಿಗೆ ಮಾತ್ರ ಅವಕಾಶ ಸಿಗುವಂತದ್ದು ನನ್ನ ದೇಹವನ್ನು ಅಭಿಷೇಕಿಸಲು ಅಂತ.
Anoint the body of Jesus when you have the opportunity. If you postpone it, you won't get a chance at all.
Kristana dehavanna abhishekisuvanta avakashavanna sadbalake madkolri, neevu adana munduke hakidre adara avakasha sigo sadhyate illa.
The women who postponed it went to the tomb on the Sunday morning and they couldn't get a chance. Mary did it before.
Mundakke hakidanta striyu banuvara belagge samadhi belage hodaga akege avakasha siglilla, ಆದರೆ ಮರಿಯಳು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಳು.
When you get a chance to serve the Lord, serve him.
ಕರ್ತನಿಗೆ ಸೇವೆ ಮಾಡುವಂತ ಅವಕಾಶ ನಿಮಗೆ ದೊರೆತಾಗ ಆಗ ಸೇವೆ ಮಾಡ್ರಿ.
You may not get the chance later on.
ನಂತರ ನಿಮಗೆ ಅವಕಾಶ ಸಿಗದೇ ಇರಬಹುದು.
You may not get it next week.
ಮುಂದಿನ ವಾರ ಕೂಡ ಸಿಗದೇ ಇರಬಹುದು.
She has done it for my burial and the poor, Judas, you always have the poor with you, but you won't always have me.
ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಈಕೆಯು ಇದನ್ನು ಇಟ್ಟುಕೊಂಡಿದ್ದಾಳೆ, ಯಾಕಂದರೆ ಯೂದನೇ ಬಡವರು ಯಾವಾಗಲೂ ನಿನ್ನ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿನ್ನ ಬಳಿ ಇರುವುದಿಲ್ಲ. ಅಷ್ಟೇ.
ವಾಸ್ ದಟ್ ಸಚ್ ಎ ಬಿಗ್ ರಿಬ್ಯೂಕ್?
ಇದು ದೊಡ್ಡ ಒಂದು ಗದರುವಿಕೆನಾ?
ಬಟ್ ನೌ ಸೀ ದ ಪ್ಯಾರಲಲ್ ಪ್ಯಾಸೇಜ್ ಇನ್ ಮ್ಯಾಥ್ಯೂ 26.
ಇದಕ್ಕೆ ಸಮನಾದ ಮತ್ತೊಂದು ವಿಷಯವನ್ನ ಅಂದರೆ ಭಾಗವನ್ನ ಮತ್ತಾಯ 26ರಲ್ಲಿ ನೋಡಿರಿ. ನಾವು ಸುವಾರ್ತೆಗಳನ್ನು ಒಟ್ಟಾಗಿ ಇಟ್ಟಾಗ
ಯು ಸೀ ದ ಸೇಮ್ ಥಿಂಗ್ ದೇರ್ ಮ್ಯಾಥ್ಯೂ 26. This woman in Bethany, and Jesus was in Bethany, verse 6, and a woman came with a vial of costly perfume, verse 7, and poured it on his head, probably on his head and his feet as well.
ಇದೆ ತರದ ಒಂದು ವಿಷಯವನ್ನ ಅಲ್ಲಿ ನೋಡ್ತೇವೆ. ಮತ್ತಾಯ 26, ಯೇಸು ಬೆಥಾನ್ಯಕ್ಕೆ ಬರ್ತಾರೆ. ಆರನೇ ವಚನದಲ್ಲಿ ಅಲ್ಲಿ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ತೈಲದ ಭರಣಿಯೊಂದಿಗೆ ಬಂದು ಆತನ ತಲೆಯ ಮೇಲೆ ಹೊಯ್ತಾಳೆ. ಯೇಸುವಿನ ಪಾದಕ್ಕೂ ಕೂಡ ಆಕೆಯು ಹೊಯ್ದಿರಬಹುದು.
And they said, why is this waste? But this perfume could have been sold for a very high price and the money given to the poor. That was actually Judas who said it.
ಈ ನಷ್ಟವು ಯಾವ ಉದ್ದೇಶಕ್ಕೆ? ಯಾಕಂದರೆ ಈ ತೈಲವನ್ನ ಹೆಚ್ಚಿನ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂತ ಇಸ್ಕರಿಯುತ ಯೋಧನೆ ಹೇಳಿದನ ಅದನ್ನ.
And Jesus said, why do you bother this woman? She's done a good deed. You always have the poor with you. It's the same passage as in John 12, but you don't always have me because she poured this perfume on my body to prepare me for my burial. And I tell you, wherever this is gospel is preached, this thing that this woman has done will be preached everywhere.
ಆಗ ಯೇಸು ಇದನ್ನ ನೋಡಿ ತಿಳಿದವನಾಗಿ, ಈ ಸ್ತ್ರೀಗೆ ನೀವು ಯಾಕೆ ತೊಂದರೆ ಪಡಿಸ್ತೀರಿ? ಯಾಕೆಂದರೆ ಈಕೆಯು ನನಗಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಯೋಹಾನ 12ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಇಲ್ಲೂ ಕೂಡ ಹೇಳಲಾಗಿದೆ, ಬಡವರು ಯಾವಾಗಲೂ ನಿಮ್ಮ ಸಂಗಡ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವುದಿಲ್ಲ. ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಲೋಕದಲ್ಲಿ ಎಲ್ಲೆಲ್ಲಿ ಸುವಾರ್ತೆ ಸಾರಲ್ಪಡುವುದು ಅಲ್ಲೆಲ್ಲ ಈ ಸ್ತ್ರೀಯು ಮಾಡಿದ್ದಕ್ಕೂ ಸಹ ಜ್ಞಾಪಕಾರ್ಥವಾಗಿರುವುದು ಅಂತ.
Then, listen to this. As soon as Judas got this gentle correction,
nantara kelisukolri iskariyuta yudanu ee bruduvada tidduvikeyanna sweekarisikonda taruvaya,
then he got so worked up He says, I've had enough of this fellow.
ನಂತರ ಯೂದನು ಬಹಳ ಬೇಸರಗೊಂಡು ಕೋಪಗೊಂಡು ಈ ಮನುಷ್ಯನ ಕಾಲದಾಗ ಸಾಕಾಗಿದೆ ನಂಗೆ ಅಂತ ಹೇಳ್ತಾನೆ.
He went rush to the chief priest, verse 14, and said, tell me how much you'll give me. I'll betray him. I'm sick and tired of this fellow correcting me in front of everybody like this.
14ನೇ ವಚನದಲ್ಲಿ ಯೂದನು ತಕ್ಷಣವೇ ಪ್ರಧಾನ ಯಾಜಕರ ಬಳಿಗೆ ಹೋಗಿ ಕೇಳ್ತಾನೆ, ಹೇಳ್ರಿ ನನಗೆ ಎಷ್ಟು ಕೊಡ್ತೀರಾ ಅಂತ. ನನಗೆ ಈತನ ಕಾಲದಲ್ಲಿ ಸಾಕಾಗೋಗಿದೆ, ಎಲ್ಲರ ಎದುರುಗಡೆ ನನಗೆ ಈತನು ತಿದ್ದುವಿಕೆಯನ್ನು ಮಾಡ್ತಾನೆ ಅಂತ ಹೇಳ್ತಾನೆ ಲೋಗಿ. ಯೇಸು ಏನಂತ ಹೇಳ್ತಾರೆ, ಸೈತಾನನು ಅಂತ ಕರೀತಾರಾಗ
ಜೆಂಟಲ್ ಕರೆಕ್ಷನ್,
ಬಹಳ ಮೃದುವಾದ ತಿದ್ದುವಿಕೆಯನ್ನ ಮಾಡ್ತಾರಲ್ಲಿ ಯೇಸು ಸ್ವಾಮಿ, ಆದ್ರೆ ಅದನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ ಯೂದನ ಕೈಯಲ್ಲಿ.
That he went and betrayed Jesus for 30 pieces of silver.
ಆದರೆ ಆತನು ಬಹಳ ಕೋಪಗೊಳ್ತಾನೆ, 30 ಬೆಳ್ಳಿಯ ನಾಣ್ಯಗಳಿಗೆ ಯೇಸು ಸ್ವಾಮಿಯನ್ನು ಒಪ್ಪಿಸಿಕೊಡ್ತಾನೆ, ಹಿಡ್ಕೊಡ್ತಾನೆ.
He didn't want the money because later on we read he went back and threw it back there.
ಆತನಿಗೆ ಹಣ ಬೇಕಾಗಿರಲಿಲ್ಲ, ಯಾಕಂದ್ರೆ ನಂತರದಲ್ಲಿ ನಾವು ನೋಡ್ಕೊಳ್ತೇವೆ ಆತನು ಹೋಗಿ ಹಣವನ್ನು ಎಸಿತಾನೆ ಅಂತ.
He wanted revenge on this person who dared to correct him in public. You get the message?
ಜನರ ಎದುರುಗಡೆ ತನ್ನನ್ನು ಧೈರ್ಯವಾಗಿ ತಿದ್ದಿದಂತ ಯೇಸುವಿನ ಕಡೆಗೆ ಆತನು ಮುಯಿ ತೀರಿಸಲು ನೋಡ್ತಾನೆ. ಇಲ್ಲಿ ಸಂದೇಶ ಸಿಕ್ತಾ ನಿಮಗೆ ಏನು ಅಂತ,
Judas also failed. Peter also failed.
ಇಸ್ಕರಿಯುತ ಯೂದನು ಸಹ ಸೋತನು, ಪೇತ್ರನು ಸಹ ಸೋತನು.
Why is it Peter became the leader of the apostles? And why is it that Jesus said about Judas, it is better if he was never born?
ಯಾಕೆ ಪೇತ್ರನು ಅಪೋಸ್ತಲರ ನಾಯಕನಾಗಿ ಹೊರಹೊಮ್ಮಿದನು, ಯಾಕೆ ಇಸ್ಕರಿಯುತ ಯೂದನಿಗೆ ಯೇಸು ಸ್ವಾಮಿ ನೀನು ಹುಟ್ಟದೇ ಇದ್ರೆ ಒಳ್ಳೇದಿತ್ತು ಎಂಬುದಾಗಿ ಹೇಳಿದರು?
Imagine Jesus saying about somebody, it's better if he was never born.
ಯೇಸು ಸ್ವಾಮಿ ಒಬ್ಬರ ಬಗ್ಗೆ ನೀನು ಹುಟ್ಟದೇ ಇದ್ರೆ ಒಳ್ಳೇದಿತ್ತು ಎಂಬುದಾಗಿ ಹೇಳುವಂತದ್ದನ್ನ ಕಲ್ಪಿಸಿಕೊಳ್ಳ್ರಿ.
If you cannot receive correction, it is better if you were never born.
ನೀವು ತಿದ್ದುವಿಕೆಯನ್ನು ಸ್ವೀಕರಿಸಿಕೊಳ್ಳಲು ಸಿದ್ಧರಾಗಿಲ್ಲ ಅಂದ್ರೆ ನೀವು ಹುಟ್ಟದೇ ಇದ್ದಿದ್ರೆ ಬಹಳ ಒಳ್ಳೇದಿತ್ತು. ನಾನು ನಿಮಗೆ ಅದನ್ನು ಹೇಳಕ್ ಇಷ್ಟಪಡ್ತೀನಿ.
If you can see correction as the words of eternal life, it will lead you to a greater anointing in the days to come.
ನೀವು ನಿತ್ಯ ಜೀವದ ವಾಕ್ಯಗಳಂತೆ ತಿದ್ದುವಿಕೆಯನ್ನು ನೋಡೋದಾದ್ರೆ ದೊಡ್ಡ ಅಭಿಷೇಕಕ್ಕೆ ನಿಮ್ಮನ್ನ ಇದು ನಡೆಸುತ್ತದೆ ಮುಂದೊಂದು ದಿನ.
Dear brothers and sisters,
ಪ್ರಿಯ ಸಹೋದರ ಸಹೋದರಿ,
God will correct us, he will discipline us because he loves us.
ದೇವರು ನಮ್ಮನ್ನ ತಿದ್ದುತ್ತಾರೆ, ಶಿಕ್ಷಿಸುತ್ತಾರೆ, ಯಾಕಂದರೆ ಅವರು ನಮ್ಮನ್ನ ಪ್ರೀತಿಸುವ ಉದ್ದೇಶದಿಂದ.
Why could he correct Peter so strongly? Because he knew that Peter would not get offended.
ಯಾಕೆ ಯೇಸು ಪೇತ್ರನನ್ನ ಬಹಳ ಬಲವಾಗಿ ಗದರಿಸಿದರು, ಯಾಕೆಂದ್ರೆ ಗೊತ್ತಿತ್ತು ಯೇಸುವಿಗೆ ಪೇತ್ರನು ಬೇಸರ ಪಟ್ಟುಕೊಳ್ಳೋದಿಲ್ಲ ಅಂತ.
Why did he correct Judas so gently? Because he knew a little bit is enough to cause him offense.
ಯಾಕೆ ಇಸ್ಕರಿಯುತ ಯೂದನಿಗೆ ಯೇಸು ಬಹಳ ಮೃದುವಾಗಿ ತಿದ್ದಿದ್ರು, ಯಾಕೆಂದ್ರೆ ಯೇಸುವಿಗೆ ಗೊತ್ತಿತ್ತು, ಯಾಕೆಂದ್ರೆ ಸ್ವಲ್ಪ ಈತನಿಗೆ ತಿದ್ದಿದ್ರು ಬಹಳ ಬೇಗ ಬೇಸರಗೊಳ್ಳುತ್ತಾನೆ ಅಂತ.
I want to ask you sisters, when your husband says some small thing, trivial thing to you, do you get offended? Such a small word.
ನಾನು ಸಹೋದರಿಯರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಗಂಡ ಒಂದು ಸಣ್ಣ ವಿಷಯವನ್ನ ಹೇಳಿದ್ರೆ ನೀವು ಬೇಸರವನ್ನ ಮಾಡ್ಕೊಳ್ತೀರಾ? ಸಣ್ಣ ಪದ.
What about your husbands? If your wife says something very small, you get offended?
ನಾನು ಗಂಡಂದ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹೆಂಡತಿ ಸಣ್ಣ ವಿಷಯವನ್ನ ಅಥವಾ ಸಣ್ಣ ಸಂಗತಿಯನ್ನು ಹೇಳಿದ್ರೆ ನೀವು ಬೇಸರವನ್ನ ಪಟ್ಕೊಳ್ತೀರಾ?
Or are you made of the tough stuff that Peter was made of, that you can take correction and say, yes darling, you're right, I think I needed that word from you, I was wrong, thank you for being my helper. God appointed you to be my helper. Thank you for being my helper.
ಅಥವಾ ಪೇತ್ರನು ಮಾಡಿದಂತೆ ದೊಡ್ಡ ತಪ್ಪನ್ನು ನೀವು ಮಾಡಿರಬಹುದು, ನಿಮಗೆ ತಿದ್ದುವಿಕೆ ಅವಶ್ಯಕತೆ ಇರುತ್ತೆ, ಆಗ ನಿಮ್ಮ ಹೆಂಡತಿ ಬಂದು ನಿಮ್ಮನ್ನು ತಿದ್ದುವಾಗ ಹೌದು ಪ್ರಿಯಳೆ ಈ ಮಾತು ನಿನ್ನಿಂದ ನನಗೆ ಬೇಕಾಗಿತ್ತು, ಕೃತಜ್ಞತೆಗಳು, ನೀನು ನನಗೆ ಸಹಾಯಕಳಾಗಿದ್ದಕ್ಕಾಗಿ, ದೇವರು ಅದನ್ನ ಸಹಾಯಕಳಾಗಿ ನಿನ್ನನ್ನು ನೇಮಿಸಿದ್ದಾರೆ ಎಂಬುದಾಗಿ ಹೇಳ್ತೀರಾ?
Dear brothers and sisters,
ಪ್ರಿಯ ಸಹೋದರ ಸಹೋದರಿ,
God gives us many helpers.
ದೇವರು ನಮಗೆ ಅನೇಕ ಸಹಾಯಕರುಗಳನ್ನು ಕೊಟ್ಟಿದ್ದಾರೆ.
Have you noticed that?
ನೀವು ಅದನ್ನ ಗುರುತಿಸಿದ್ದೀರಾ?
The same word that God used for Eve in Genesis chapter 2, I will make a helper for Adam.
ಆದಿಕಾಂಡ ಎರಡನೇ ಅಧ್ಯಾಯದಲ್ಲಿ ದೇವರು ಹವ್ವಳಿಗೆ ಇದೇ ಮಾತನ್ನು ಉಪಯೋಗಿಸಿದ್ದಾರೆ ಗೊತ್ತಾ, ನಾನು ಆದಾಮನಿಗೆ ಒಬ್ಬ ಸಹಾಯಕಳನ್ನ ಇಡಬೇಕು ಅಥವಾ ನೇಮಿಸಬೇಕು ಎಂಬುದಾಗಿ.
It is the same word that Jesus used for the Holy Spirit in John 14.
ಯೋಹಾನ 14ನೇ ಅಧ್ಯಾಯದಲ್ಲಿ ಯೇಸು ಕೂಡ ಪವಿತ್ರಾತ್ಮನಿಗಾಗಿ ಈ ಮಾತನ್ನ ಹೇಳಿದ್ದಾರೆ.
I will pray the Father and he will give you another helper.
ನಾನು ತಂದೆಗೆ ಪ್ರಾರ್ಥಿಸುತ್ತೇನೆ, ಆತನು ನಿಮಗೆ ಮತ್ತೊಬ್ಬ ಸಹಾಯಕನನ್ನ ಕೊಡುವನು ಎಂಬುದಾಗಿ.
Do you appreciate the Holy Spirit when he corrects you? It's a help. He's a helper.
ಪವಿತ್ರಾತ್ಮನು ನಿಮ್ಮನ್ನ ತಿದ್ದುವಾಗ ನೀವು ಆತನನ್ನ ಪ್ರಶಂಸಿಸುತ್ತೀರಾ, ಅದು ಒಂದು ಸಹಾಯ, ಆತನು ನಿಮಗೆ ಸಹಾಯಕನಾಗಿದ್ದಾನೆ.
Do you appreciate your wife whom God has given you to help you?
ದೇವರು ನಿಮಗೆ ಸಹಾಯ ಮಾಡಲೆಂದು ಕೊಟ್ಟಂತ ಹೆಂಡತಿಯನ್ನ ಪ್ರಶಂಸಿಸುತ್ತೀರಾ ನೀವು?
Do you appreciate your husband whom God has given you to help you?
ದೇವರು ನಿಮಗೆ ಸಹಾಯ ಮಾಡಲು ಕೊಟ್ಟಂತ ಗಂಡಂದಿರನ್ನ ನೀವು ಪ್ರಶಂಸಿಸುತ್ತೀರಾ ಹೆಂಡತಿರು?
What about your children? Do you appreciate your father and mother whom God has given you to help you to become better human beings?
ಅದರಂತೆ ಮಕ್ಕಳಿಗೆ ನೀವು ಉತ್ತಮ ಮನುಷ್ಯರಾಗಲು ದೇವರು ನಿಮಗೆ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳನ್ನ ನೀವು ಪ್ರಶಂಸೆ ಮಾಡ್ತೀರಾ? ಅವರು ನಿಮಗೆ ಸಹಾಯಕರಾಗಿರುತ್ತಾರೆ ಮತ್ತು ನಿಮಗೆ ಸಹಾಯ ಮಾಡ್ತಿರ್ತಾರೆ.
Not to be like the godless young people of today who are heading onwards to hell.
ಇಂದು ನರಕಕ್ಕೆ ಮುಖ ಮಾಡಿದಂತ ಅನೇಕ ದೈವಿಕತೆ ಇಲ್ಲದಂತ ಯೌವನಸ್ಥರ ರೀತಿ ನಿಮ್ಮನ್ನ ನಿಮ್ಮ ತಂದೆ ತಾಯಿಗಳು ಬೆಳೆಸ್ತಾ ಇರೋದಿಲ್ಲ.
When they tell you to, when your dad and mom tell you to give up that rock music, are you willing to listen?
ನಿಮ್ಮ ತಂದೆ ತಾಯಿ ನಿಮಗೆ ಆ ಒಂದು ರಾಕ್ ಸಂಗೀತವನ್ನ ಬಿಡು ಅಂತ ಹೇಳುವಾಗ ನೀವು ಬಿಡಲು ಮನಸ್ಸು ಮಾಡ್ತೀರಾ ಅಥವಾ ಸಿದ್ಧ ಇದ್ದೀರಾ?
When they tell you to come home at a certain time, girls especially, are you willing to listen?
ನೀವು ಮನೆಗೆ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ನಿಮ್ಮ ತಂದೆ ತಾಯಿಗಳು ನಿಮಗೆ ಹೇಳುವಾಗ, ವಿಶೇಷವಾಗಿ ಹುಡುಗಿಯರಿಗೆ, ನಿಮಗೆ ಕೇಳುವಂತ ಹೃದಯ ಇದೆಯಾ?
When your parents tell you to dress a little more modestly, not to wear those tight fitting clothes like other worldly girls do, are you willing to listen?
ನೀನು ಸಭ್ಯವಾದಂತ ವಸ್ತ್ರವನ್ನ ಅಥವಾ ಬಟ್ಟೆಯನ್ನ ಹಾಕು, ಲೋಕದವರಂತೆ ಮೈಗೆ ಹತ್ತಿಕೊಂಡಂತೆ ಇರುವ ಬಟ್ಟೆಗಳನ್ನ ಹಾಕೋಬೇಡ ಅಂತ ಹೇಳುವಾಗ ನಿಮಗೆ ಕೇಳುವಂತ ಮನಸ್ಸಿದೆಯಾ ಮಕ್ಕಳೇ?
You believe that they've got your good at heart? Do you believe that they want to save you from the calamity that's facing young people today?
ನಿಮ್ಮ ಬಗ್ಗೆ ನಿಮ್ಮ ತಂದೆ ತಾಯಿಗಳು ಒಳ್ಳೆಯ ಹೃದಯವನ್ನ ಹೊಂದಿಕೊಂಡಿರುವಂತದ್ದನ್ನ ನೀವು ನಂಬುತ್ತೀರಾ? ಇಂದು ಲೋಕದ ಎಷ್ಟೋ ಯೌವನಸ್ಥರು ಕೇಡನ್ನ ಎದುರಿಸುತ್ತಿರ್ತಾರೆ, ಅಂತದ್ದರಿಂದ ನಿಮ್ಮನ್ನ ರಕ್ಷಿಸಿ ಕಾಪಾಡ್ತಿರ್ತಾರೆ, ನಿಮ್ಮ ತಂದೆ ತಾಯಿ ಅದನ್ನ ಗಮನಿಸ್ತೀರಾ?
When they give you advice concerning whom you should marry, are you willing to listen? Are you stubborn?
ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರನ್ನ ಮದುವೆ ಆಗಬೇಕು ಎಂದು ನಿಮ್ಮ ತಂದೆ ತಾಯಿಗಳು ಸಲಹೆ ನೀಡುವಾಗ ಅದನ್ನ ಕೇಳುವಂತ ಮನಸ್ಸು ನಿಮಗಿದೆಯಾ ಅಥವಾ ಮೊಂಡುತನ ಮೇರಿತೀರಾ?
You know, I'll tell you something. If you are stubborn, one day, it may take a few years, you will reap what you have sown.
ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಮೊಂಡುತನವನ್ನ ಮಾಡಿದ್ರೆ ಇವತ್ತಲ್ಲ ಕೆಲವು ವರ್ಷಗಳ ನಂತರ ನೀವೇನ್ ಬಿತ್ತಿದ್ದೀರಲ್ಲ ಅದನ್ನ ಕೊಯ್ತೀರಾ.
Yeah, that's true.
ಹೌದು, ಅದು ಸತ್ಯ.
You may reap one day in your children when you get married what you are sowing with your father and mother today.
ನೀವು ಮದುವೆಯಾದ ನಂತರ ನೀವು ಬಿತ್ತಿದ್ದನ್ನ ನಿಮ್ಮ ಮಕ್ಕಳಲ್ಲಿ ಕೊಯ್ಯುತ್ತೀರಿ. ಇಂದು ನಿಮ್ಮ ತಂದೆ ತಾಯಿಯಲ್ಲಿ ಬಿತ್ತಿದಂತ ಬೀಜವನ್ನ ಕೊಯ್ತಾ ಇದ್ದಿರಲ್ಲ ಆ ರೀತಿ.
It's good for us to humble ourselves. Even if you don't agree with something, be gracious to your parents.
ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳುವಂತದ್ದು ಬಹಳ ಉತ್ತಮ. ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಕರುಣೆ ಉಳ್ಳವರಾಗಿರಿ.
Humble yourself.
ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳ್ರಿ.
Particularly if your parents are God fearing and in the church.
ಪ್ರತ್ಯೇಕವಾಗಿ ನಿಮ್ಮ ತಂದೆ ತಾಯಿ ಸಭೆಯಲ್ಲಿ ದೇವರಿಗೆ ಭಯಪಡುವಂತವರಾಗಿದ್ದರೆ.
Certainly you got to listen to what they have to say. If you disagree, be very gracious. Don't become a headache at home.
ಆಗ ನಿಶ್ಚಯವಾಗಿ ನೀವು ಅವರು ಹೇಳುವಂತದ್ದನ್ನ ಕೇಳಬೇಕಾಗುತ್ತೆ. ಒಂದು ವೇಳೆ ಒಪ್ಪಿಗೆ ಇಲ್ಲ ಅಂದ್ರೂ ಕೂಡ ಕರುಣೆ ಉಳ್ಳವರಾಗಿರ್ರಿ. ಮನೆಗೆ ಮತ್ತು ಅವರಿಗೆ ತಲೆನೋವು ತರಬೇಡ್ರಿ.
They correct you for your good.
ಅವರು ನಿಮ್ಮನ್ನ ತಿದ್ದುತ್ತಾರೆ, ಅದು ನಿಮ್ಮ ಒಳ್ಳೆಯದಕ್ಕೆ.
One day when you leave home and you set up your own home, do what you like.
ಒಂದು ದಿನ ನೀವು ಆ ಮನೆಯನ್ನ ಬಿಟ್ಟು ನಿಮ್ಮದೇ ಆದಂತ ಸ್ವಂತ ಮನೆಯನ್ನ ಮಾಡಿಕೊಂಡಾಗ ಹೊರಗಡೆ ನಿಮಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ರಿ.
But as long as you're at home, listen to your dad and mom. You will live long. It'll go well with you.
ನೀವು ನಿಮ್ಮ ಪೋಷಕರ ಮನೆಯಲ್ಲಿರುವಷ್ಟು ದಿನ ಅವರ ಮಾತನ್ನ ಕೇಳ್ರಿ, ನಿಮಗೆ ಬಹುಕಾಲ ಸಿಗುತ್ತದೆ ಮತ್ತು ಒಳ್ಳೇದಾಗತ್ತೆ ನಿಮಗೆ.
Listen to your boss at work.
ಕೆಲಸದ ಸ್ಥಳದಲ್ಲಿ ನಿಮ್ಮ ಯಜಮಾನರ ಮಾತನ್ನ ಕೇಳ್ರಿ.
Listen to the elders, at least the ones you respect.
ಸಭಾ ಹಿರಿಯರ ಮಾತನ್ನ ಕೇಳಿಸ್ಕೊಳ್ರಿ, ಅದರಲ್ಲೂ ನಿಮಗೆ ಯಾರ ಬಗ್ಗೆ ಗೌರವ ಇದೆಯಲ್ಲ ಅವರ ಮಾತನ್ನ ಕೇಳಿಸ್ಕೊಳ್ರಿ.
They seek your good.
ಇವರುಗಳು ನಿಮ್ಮ ಒಳ್ಳೆಯದನ್ನ ಬಯಸುತ್ತಿರುತ್ತಾರೆ.
There are great plans that God had for Peter, but they could be fulfilled only if he was radically corrected, otherwise he would destroy himself.
Devaru petrinigagi bahala adbhutavada yojanena hakkondidru, aatanu tidduvikeyana bahala teevravagi padadukondiddakkagi aa yojanena pureesalu sadhyavayitu, illavadare petrannu nashavagi bidtiddanu.
God could fulfill those plans.
Devaru aa yojanegalanna pureesalu shaktaragiddaru.
There were great plans that God had for Judas Iscariot. And I think part of that plan was to write the epistles.
Iskariyuta yudanigu kuda devaru bahu dodda yojaneyana hakkondidru. Aa yojaneya ondu bhaga yavadagittappa antandre patrikegalanna bariyuvantaddu.
Judas Iscariot messed up that whole plan of God.
Adare Iskariyuta yudanu devara yojaneyanna bahala doddadagi nashta maadikondanu.
Because he could not receive correction.
Yakandare aatanu tidduvikeyana swikara maadkollilla.
So God said, you missed it, Judas. I have to find somebody else to write the epistles, and he picked up Paul.
Aga devaru iskariyuta yudane helidru, yudane neen adana tappiskondiddi na mattobrana kandkobeku andaga paulana sikkidanu.
Paul got the privilege that Judas would have got.
Paulanige ee saubhagyavu dorakitu, iskariyuta yudanu adana tappisikondanu.
Learn to receive correction with humility, with brokenness, and say to God, Lord, these are the words of eternal life.
Tidduvikeyanna deenateyinda muriyalpaduvikeyinda sweekarisikolluvudanna kaliri mattu helri devare ivu nitya jeevada vakyagalagive anta.
You know how strongly Paul corrected some people in Corinth? Let me read that if you are not familiar with it. 1 Corinthians 5.
Korinthadalliruva kelavarige Paulanu eshtu balavagi tiddidanu embada nimge gotta? Nimge gottilla andre 1 Korintha 5ne adhyayadalli torisikoduttane.
Somebody who sinned in Corinth, Paul says, 1 Corinthians 5:5, I have decided. Paul was not an elder in Corinth. There were other elders in Corinth, but Paul was an apostle.
ಕೊರಿಂಥದಲ್ಲಿ ಒಬ್ಬನು ಪಾಪ ಮಾಡಿರ್ತಾನೆ, ಅಲ್ಲಿ ಪೌಲನು 1 ಕೊರಿಂಥ 5ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನಾನು ನಿರ್ಧಾರ ಮಾಡಿದ್ದೇನೆ ಅಂತ. ಆ ಸಭೆಗೆ ಆತನು ಹಿರಿಯನಾಗಿರಲಿಲ್ಲ, ಬೇರೆ ಹಿರಿಯರಿದ್ರು, ಆದರೆ ಪೌಲನು ಅಪೋಸ್ತಲನಾಗಿದ್ದನು. ಆ ಸಭೆಯನ್ನ ಪೌಲನು ಕೊರಿಂಥದಲ್ಲಿ ಸ್ಥಾಪಿಸಿದ್ದನು. ಪೌಲನು ಅಲ್ಲಿರುವಂತ ಹಿರಿಯರಿಗಿಂತ ಮೇಲಿದ್ದನು, ಹಾಗಾಗಿ ಈ ರೀತಿ ಹೇಳ್ತಾನೆ, ನಾನು ನಿರ್ಧಾರ ಮಾಡಿದ್ದೇನೆ.
ಐ ಡೋಂಟ್ ನೀಡ್ ಟು ಕನ್ಸಲ್ಟ್ ಯು ಎಲ್ಡರ್ಸ್ ಆನ್ ದಟ್ ಬಿಕಾಸ್ ಯು ಗೈಸ್ ಆರ್ ನಾಟ್ strict enough.
ಪೌಲನು ಹೇಳ್ತಾನೆ, ಹಿರಿಯರೇ ನಿಮ್ಮನ್ನ ನಾನು ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವಿನ್ನೂ ಅಷ್ಟು ಕಟ್ಟುನಿಟ್ಟಾಗಿ ಇಲ್ಲ ಎಂಬುದಾಗಿ.
I have decided to deliver that man to Satan.
ನಾನು ನಿರ್ಧಾರ ಮಾಡಿದ್ದೇನೆ ಆ ಮನುಷ್ಯನನ್ನ ಸೈತಾನನಿಗೆ ಒಪ್ಪಿಸಿಕೊಡಬೇಕು ಅಂತ.
This sounds like Jesus. I have decided to deliver that person to Satan so that he will get sick in his body. And as his body decays, he'll wake up. And then he will repent.
Aga Paulanu helutane, nan nirdhara madidini aa manushyananna saitananige oppisi kodabekanta, higagi avana dehavu kailege biddu avana shariravu nashavaguttade, higadaga avanu eddeluttane mattu nantara manasantara paduttane.
And his soul will be saved.
ಆಗ ಅವನ ಆತ್ಮವು ರಕ್ಷಣೆ ಹೊಂದುವುದು.
That was Paul's goal. Why was he so strict in his correction?
ಅದು ಪೌಲನ ಗುರಿಯಾಗಿತ್ತು. ಯಾಕೆ ಪೌಲನ ತಿದ್ದುವಿಕೆಯು ಬಹಳ ಕಟ್ಟುನಿಟ್ಟಾಗಿತ್ತು?
So that in the final day he'll go to heaven.
ಯಾಕಂದ್ರೆ ಕಡೆಯ ದಿನದಲ್ಲಿ ಆತನು ಪರಲೋಕಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ
I don't want this fellow to go to hell.
ಈ ಮನುಷ್ಯನು ನರಕಕ್ಕೆ ಹೋಗಬಾರದು ಎಂಬುದಕ್ಕಾಗಿ.
The only way to save him is to get Satan to give him some sickness.
ಆತನನ್ನು ರಕ್ಷಿಸುವ ಸಲುವಾಗಿ ಆತನನ್ನ ಸೈತಾನನಿಗೆ ಒಪ್ಪಿಸಿ ಕೊಡಬೇಕಾಯಿತು. ಸೈತಾನನಿಂದ ಆತನಿಗೆ ಕಾಯಿಲೆನ ಬರಗೊಡಿಸಬೇಕಾಗಿತ್ತು.
You know, I have sometimes told parents who got rebellious children, I said, will you pray that God will break your children's legs in some car accident so that they wake up?
ತಿರುಗಿ ಅಥವಾ ಎದುರು ಬೀಳುವಂತ ಮಕ್ಕಳನ್ನ ಹೊಂದಿರುವಂತ ಪೋಷಕರಿಗೆ ನಾನು ಕೆಲವೊಮ್ಮೆ ಹೇಳ್ತೇನೆ, ನಿಮ್ಮ ಮಕ್ಕಳು ಅಪಘಾತಕ್ಕೊಳಗಾಗಿ ಅವರ ಕಾಲುಗಳನ್ನು ಕಳೆದುಕೊಳ್ಳುವಂತೆ ಪ್ರಾರ್ಥಿಸುತ್ತೀರಾ ದೇವರಲ್ಲಿ? ಹೀಗಿದ್ದಾಗ ಅವರು ಎಚ್ಚರಗೊಳ್ಳಬಹುದು ಅಂತ?
ಓ ಬ್ರದರ್ ಜಾಕ್, ನೋ ನೋ ನೋ, ನಥಿಂಗ್ಸ್ ಲೈಕ್ ದಟ್. ಓಕೆ, ಯು ವಿಲ್ ಲೆಟ್ ದೆಮ್ ಗೋ ಟು ಹೆಲ್ ವಿತ್ ಟೂ ಸ್ಟ್ರಾಂಗ್ ಲೆಗ್ಸ್?
ಆಗ ಅವರು ಹೇಳುತ್ತಾರೆ, ಇಲ್ಲ ಇಲ್ಲ ಸಹೋದರರೇ, ಆ ರೀತಿ ಆಗಬಾರದು ಅಂತ. ಆಗ ನಾನು ಅವರಿಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಬಲವಾದ ಕಾಲನ್ನು ಹೊಂದಿಕೊಂಡು ನರಕಕ್ಕೆ ಹೋಗ್ಬೇಕಾ ಅಂತ.
ಐ ಸೇ ಐ ವಿಲ್ ಪ್ರೇ ಲೈಕ್ ದಟ್.
ನಾನು ಆ ರೀತಿಯ ಪ್ರಾರ್ಥನೆಯನ್ನು ಮಾಡ ಬಯಸುತ್ತೇನೆ ಅಂತ ಅವರಿಗೆ ಹೇಳುತ್ತೇನೆ.
ಐ ಸೀ ಎನಿ ಮೈ ಚಿಲ್ಡ್ರನ್ ಗೋಯಿಂಗ್ ಅಸ್ಟ್ರೇ, ಐ ವಿಲ್ ಸೇ ಲಾರ್ಡ್ ಗಿವ್ ದೆಮ್ ಅ, ಡೋಂಟ್ ಕಿಲ್ ದೆಮ್, ಗಿವ್ ದೆಮ್ ಅ ರೋಡ್ ಆಕ್ಸಿಡೆಂಟ್, ಬ್ರೇಕ್ ದೇರ್ ಲೆಗ್ಸ್, ಸಮ್ಥಿಂಗ್, ಹೆಲ್ಪ್ ದೆಮ್ ಟು ವೇಕ್ ಅಪ್.
ಒಂದು ವೇಳೆ ನನ್ನ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ರು ಅಂದ್ರೆ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ದೇವರೇ ಅವರಿಗೆ ಅಪಘಾತವನ್ನ ಮಾಡು, ಸಾಯಿಸಬೇಡ, ಕಾಲನಾದರೂ ತೆಗಿ ಅಥವಾ ಇನ್ನೇನಾದರೂ ಮಾಡು, ಅದರಿಂದ ಅವರು ಎಚ್ಚೆತ್ತುಕೊಳ್ಳಬಹುದು ಅಂತ.
ದಟ್ಸ್ ವಾಟ್ ಪೌಲ್ ವಾಸ್ ಪ್ರೇಯಿಂಗ್.
ಅದನ್ನೇ ಪೌಲನು ಇಲ್ಲಿ ಪ್ರಾರ್ಥಿಸುತ್ತಿರುವಂತದ್ದು.
ಲಾಟ್ ಆಫ್ ಪೇರೆಂಟ್ಸ್ ಡು ನಾಟ್ ಲವ್ ದೇರ್ ಚಿಲ್ಡ್ರನ್ ಎನಫ್. ಎಸ್,
ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಅಷ್ಟಾಗಿ ಪ್ರೀತಿಸುತ್ತಿಲ್ಲ, ಅವರ ವಿಷಯವಾಗಿ ಮೃದು ಧೋರಣೆಯನ್ನು ಹೊಂದಿದ್ದಾರೆ.
ಸೈಕಾಲಜಿ, with all your psychology you'll send your children to hell.
ಮನೋವಿಜ್ಞಾನವನ್ನ ಅನೇಕರು ಹಿಂಬಾಲಿಸುತ್ತಾರೆ, ಅದೇ ಮನೋವಿಜ್ಞಾನದಿಂದ ತಮ್ಮ ಮಕ್ಕಳನ್ನ ಪೋಷಕರು ನರಕಕ್ಕೆ ಕಳುಹಿಸುತ್ತಾರೆ.
The Bible says don't spare him for his crying, you'll save his soul from hell.
ಸತ್ಯವೇದ ಹೇಳುತ್ತೆ, ಆತನು ಅಥವಾ ಅವಳು ಅತ್ತಾಗ ಕರಗಬೇಡ, ಆಗ ಅವರ ಆತ್ಮವನ್ನ ನರಕದಿಂದ ರಕ್ಷಿಸುತ್ತೆ ಅಂತ.
That's how Saul Paul was.
ಅದೇ ರೀತಿ ಪೌಲನು ಸಹ ಮಾಡಿದನು.
I've delivered him over to Satan, he must get sick in his body and as he's sinking he'll wake up. And his soul will be saved in the final day.
Avanana saitananige oppisi kodtane, aatanu kaile bilabeku, aaga avanu muluguvaga echchetkoltane anta. Aa riti aatana aatma kade dinadalle rakshana honduvudu.
And do you know that happened? Put him out, he says.
Nimage gotta, aa riti aitu. Avanana horage haakri embada Paulan helidanu.
Put him out.
Aatanana horage haakri.
Here it says, put that man, last part of verse 13. Out of the church.
ಇಲ್ಲಿ 13ನೇ ವಚನ ಕಡೆ ಭಾಗ ಹೇಳುತ್ತೆ, ಅವನನ್ನ ಸಭೆಯಿಂದ ಹೊರಗೆ ಹಾಕಿರಿ ಎಂಬುದಾಗಿ.
Wicked man. He calls a believer a wicked man.
ಇಲ್ಲಿ ಒಬ್ಬ ವಿಶ್ವಾಸಿಯನ್ನ ದುಷ್ಟನು ಅಥವಾ ಕೆಡುಕನು ಎಂಬುದಾಗಿ ಕರೆಯಲ್ಪಡುತ್ತೆ.
How would you feel if an apostle said, put that wicked sister, that wicked brother out of the church?
ಈ ದುಷ್ಟ ಸಹೋದರ ಅಥವಾ ಸಹೋದರಿಯನ್ನ ಸಭೆಯಿಂದ ಹೊರಗೆ ಹಾಕಿರಿ ಎಂಬುದಾಗಿ ಅಪೊಸ್ತಲನು ಹೇಳುವಾಗ ನಿಮಗೆ ಏನಂತ ಅನ್ಸುತ್ತೆ?
You wouldn't think he was so Christ-like, right?
ಪೌಲನು ಕ್ರಿಸ್ತನ ರೀತಿ ಅಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಿರಲ್ವಾ?
He was more Christ-like than all these psychology following elders.
ಮನೋವಿಜ್ಞಾನವನ್ನ ಹಿಂಬಾಲಿಸುವಂತ ಮಿಕ್ಕ ಸಭಾ ಹಿರಿಯರಿಗಿಂತ ಈತನು ಕ್ರಿಸ್ತನ ರೀತಿಯ ಮನುಷ್ಯನಾಗಿದ್ದನು.
Because you see the result in the second chapter. Epistle to the Corinthians chapter 2, he says,
yakandre adra palitamshavanna nodri 2 korinta 2ne adhyayadalli.
Yeah, 2 Corinthians 2, he says, now that man, 2 Corinthians 2:6, he has been punished enough, now forgive him. Verse 7, comfort him. 2 Corinthians 2:7, and reaffirm your love for him and bring him back into the fellowship.
2 Corinthians 2:6 ಈ ರೀತಿ ಹೇಳುತ್ತೆ, ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದವರಿಂದ ಉಂಟಾದ ಆ ಶಿಕ್ಷೆಯೇ ಸಾಕು, ಇನ್ನು ಮೇಲೆ ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದನು, ಆದ್ದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನ ತೋರಿಸಿರಿ ಮತ್ತು ನಿಮ್ಮ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಳ್ಳ್ರಿ ಅಂತ ಹೇಳುತ್ತಾರೆ.
See his love for this man. The whole purpose of the correction was finally to bring him back and to make him a glorious brother.
ಈ ಮನುಷ್ಯನಿಗಾಗಿ ಹೊಂದಿದ್ದ ಪ್ರೀತಿಯನ್ನ ನೋಡ್ರಿ, ಎಲ್ಲಾ ತಿದ್ದುವಿಕೆಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಆತನನ್ನ ಹಿಂತಿರುಗಿ ಸಭೆಗೆ ಕರೆದುಕೊಂಡು ಬಂದು ಸಭೆಯಲ್ಲಿ ಅದ್ಭುತ ಸಹೋದರನನ್ನಾಗಿ ಮಾಡುವುದಾಗಿತ್ತು. ಅದೇ ಪೌಲನ ತಿದ್ದುವಿಕೆಯ ಮೂಲ ಉದ್ದೇಶ. ಒಳ್ಳೆಯ ಆತ್ಮದಲ್ಲಿ ತಿದ್ದುವಿಕೆಯನ್ನ ಸ್ವೀಕರಿಸಿಕೊಳ್ಳುವುದನ್ನ ಕಲ್ತ್ಕೊಳ್ರಿ.
ರಿಮೆಂಬರ್ ದ ವರ್ಡ್ಸ್ ಆಫ್ ಜೀಸಸ್, ಆಸ್ ಮನಿ ಆಸ್ ಐ ಲವ್ ಐ ರಿಬ್ಯೂಕ್.
ಯೇಸುವಿನ ಮಾತನ್ನ ಕೇಳಿಸಿಕೊಳ್ಳ್ರಿ, ನಾನು ಪ್ರೀತಿಸುವಂತವರನ್ನ ಗದರಿಸ್ತೀನಿ ಮತ್ತು ಶಿಕ್ಷಿಸ್ತೀನಿ ಎಂಬುದಾಗಿ.
Is it possible, dear brother, sister, that in past years there has been an imbalance in this area? We don't know how to receive correction properly. We received it, but not as the words of eternal life.
ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಸಮತೋಲನವನ್ನ ಕಳೆದುಕೊಂಡಿದ್ರ? ನಮಗೆ ಗೊತ್ತಿಲ್ಲದೇನೆ ಇರಬಹುದು ಹೇಗೆ ತಿದ್ದುವಿಕೆಯನ್ನ ಸ್ವೀಕರಿಸಿಕೊಳ್ಳುವುದು ಅಂತ. ಒಂದ್ ವೇಳೆ ತಿದ್ದುವಿಕೆಯನ್ನ ಸ್ವೀಕಾರ ಮಾಡಿಕೊಂಡಿದ್ರು ಕೂಡ ಅದನ್ನ ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಪರಿಗಣನೆ ತೆಗೆದುಕೊಳ್ಳದೆ ಇರಬಹುದು ನಾವು.
Is it possible that some of you elders don't love your flock enough to correct them?
ಸಭಾ ಹಿರಿಯರೇ, ನಿಮ್ಮ ಸಭೆಯಲ್ಲಿರುವಂತ ಗುಂಪನ್ನ ತಿದ್ದುವಂತ ಮಟ್ಟಿಗೆ ನೀವು ಅವರನ್ನ ಪ್ರೀತಿಸದೇ ಇರುವಂತ ಸಾಧ್ಯತೆ ಇದೆ.
Don't correct people you're angry with, please. You're angry, go and work out your own salvation.
ದಯಮಾಡಿ ಕೋಪಗೊಂಡು ಅಥವಾ ಕೋಪದಿಂದ ಅವರನ್ನ ತಿದ್ದಬೇಡ್ರಿ. ನೀವು ಕೋಪಗೊಳ್ಳುವುದೇ ಆದರೆ ಅವರ ಬಗ್ಗೆ ಮೊದಲು ನಿಮ್ಮ ರಕ್ಷಣೆ ಕುರಿತು ಕಾರ್ಯ ಮಾಡಿಕೊಳ್ಳ್ರಿ.
Never. I've always said, when you're angry, keep your mouth shut.
ನಾನು ಯಾವಾಗಲೂ ಹೇಳ್ತೀನಿ, ನೀವು ಯಾವಾಗಲಾದರೂ ಕೋಪ ಮಾಡಿಕೊಂಡ್ರೆ ನಿಮ್ಮ ಬಾಯಿಯನ್ನ ಮುಚ್ಚಿಕೊಂಡಿರಬೇಕು ಅಂತ.
Don't even speak in the meeting when you're angry.
ನೀವು ಕೋಪಗೊಂಡಿದ್ರೆ ಕೂಟದಲ್ಲಿ ಮಾತನಾಡಬೇಡ್ರಿ.
And if you're angry with a brother, you are not fit to correct him.
ನೀವು ಒಬ್ಬ ಸಭೆಯಲ್ಲಿರುವಂತಹ ಸಹೋದರನ ಮೇಲೆ ಕೋಪಗೊಂಡಿದ್ರೆ ನೀವು ಆತನನ್ನ ತಿದ್ದುವಷ್ಟು ಅರ್ಹತೆ ಹೊಂದಿಲ್ಲ.
If you're angry with a sister, you are not fit to correct her.
ನೀವು ಒಬ್ಬ ಸಹೋದರಿಯ ವಿಷಯವಾಗಿ ಕೋಪಗೊಂಡಿದ್ರೆ ಆಕೆಯನ್ನ ತಿದ್ದಲು ನೀವು ಅರ್ಹತೆಯನ್ನ ಪಡ್ಕೊಂಡಿಲ್ಲ.
You can only correct those you love. Jesus said, as many as I love, I discipline.
ನೀವು ಯಾರನ್ನ ಪ್ರೀತಿಸ್ತಿರಲ್ಲ ಅಂತವ್ರನ್ನ ಮಾತ್ರ ನೀವು ತಿದ್ದಲು ಅರ್ಹರು. ಯಾಕಂದ್ರೆ ಯೇಸು ಹೇಳಿದ್ದಾರಲ್ವಾ, ನಾನು ಯಾರನ್ನ ಶಿಕ್ಷಿಸ್ತೇನೆ ಅಂದ್ರೆ ಯಾರನ್ನ ಪ್ರೀತಿಸ್ತೇನಲ್ಲ ಅವ್ರನ್ನ.
Not as many as I'm angry with.
ನಾನು ಎಷ್ಟು ಜನರ ಮೇಲೆ ಕೋಪವನ್ನು ಹೊಂದಿದ್ದೇನಲ್ಲ ಅಷ್ಟು ಜನರನ್ನ ಶಿಕ್ಷಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಲಿಲ್ಲ.
That's what happens to some elders. They're angry with somebody. Say, get out of the church.
ಕೆಲವು ಸಭಾ ಹಿರಿಯರು ಆ ರೀತಿಯಾಗಿದ್ದಾರೆ. ಅವರು ಯಾರದಾದ್ರ ಬಗ್ಗೆ ಕೋಪವನ್ನ ಹೊಂದಿದ್ರು ಅಂದ್ರೆ ಅವ್ರಿಗೆ ಹೇಳ್ತಾರೆ, ಸಭೆಯನ್ನ ಬಿಟ್ಟು ಹೋಗ್ರಿ ಅಂತ.
That's the devil. You're an accuser. You're not following the spirit of Christ.
ಅದು ದೆವ್ವದ ಆತ್ಮ. ನೀವು ದೂಷಣೆ ಮಾಡುವವರಾಗಿರ್ತೀರಿ, ನೀವು ಕ್ರಿಸ್ತನ ಆತ್ಮವನ್ನ ಹಿಂಬಾಲಿಸುವವರಾಗಿಲ್ಲ.
But if you have prayed for that person and you've thought about it, think about it, thought about it for weeks, and then with prayer you correct that person, that could be in the spirit of Christ.
ಆದರೆ ನೀವು ಆ ವ್ಯಕ್ತಿಯ ವಿಷಯವಾಗಿ ಪ್ರಾರ್ಥಿಸಿದ್ದೇ ಆದಲ್ಲಿ ಆ ವ್ಯಕ್ತಿಯ ಕುರಿತಾಗಿ ನೀವು ಕೆಲವು ವಾರಗಳ ಮಟ್ಟಿಗೆ ಯೋಚನೆ ಮಾಡ್ತೀರಿ, ನಂತರ ಪ್ರಾರ್ಥನೆಯಿಂದ ಆ ವ್ಯಕ್ತಿಯನ್ನ ತಿದ್ದುತ್ತೀರಿ, ಅದು ಕ್ರಿಸ್ತನ ಆತ್ಮದಿಂದ.
And you can save many souls from eternal damnation.
ಆಗ ಆ ಒಂದು ನಿತ್ಯತ್ವದ ನಾಶನದಿಂದ ಅನೇಕ ಆತ್ಮಗಳನ್ನು ರಕ್ಷಿಸಬಹುದಾಗಿದೆ.
If you love people enough to correct them, and if you love people more than you love your own honor for being known as a gentle, nice brother who will never hurt anybody, who will never say anything rude to anyone. If you want to seek that brother, be a politician.
ನೀವು ಜನರನ್ನ ತಿದ್ದುವಷ್ಟು ಮಟ್ಟಿಗೆ ಅವರನ್ನ ಪ್ರೀತಿಸಬೇಕು. ನೀವು ನಿಮ್ಮ ಸ್ವಯಂ ಗೌರವಕ್ಕಿಂತ ಜನರನ್ನ ಪ್ರೀತಿಸುವುದಾದ್ರೆ ಅದರರ್ಥ ಇವರು ಮೃದುವಾಗಿ ಮಾತನಾಡ್ತಾರೆ, ಯಾರಿಗೂ ನೋವು ಮಾಡೋದಿಲ್ಲ ಅಂತ ಅನ್ಸ್ಕೋಬೇಕು ಅಂದ್ರೆ ನೀವು ರಾಜಕಾರಣಿ ಆಗಲಿಕ್ಕೆ, ನೀವು ರಾಜಕಾರಣಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತೀರಷ್ಟೇ.
Don't become an elder in a church.
ಆಗ ಸಭೆಯಲ್ಲಿ ಹಿರಿಯರಾಗಿರಬೇಡ್ರಿ.
Don't defile the church of Jesus Christ. You've chosen the wrong profession.
ಯೇಸು ಕ್ರಿಸ್ತನ ಸಭೆಯನ್ನ ಹಾಳು ಮಾಡಬೇಡ್ರಿ, ನೀವು ತಪ್ಪಾದ ವೃತ್ತಿ ಮಾರ್ಗವನ್ನ ಆರಿಸಿಕೊಂಡಿದ್ದೀರಿ.
You should go to the political field, not the church of Jesus Christ.
ನೀವು ರಾಜಕಾರಣದ ಜಾಗಕ್ಕೆ ಹೋಗಬೇಕು, ಯೇಸು ಕ್ರಿಸ್ತನ ಸಭೆಗೆ ಬರಬಾರದು.
The church of Jesus Christ, there's no room for this type of flattery and, you know, acting nice. If somebody needs correction, he needs correction.
ಕ್ರಿಸ್ತನ ಸಭೆಯಲ್ಲಿ ಯಾವಾಗಲೂ ಒಬ್ಬರನ್ನು ಹೊಗಳುವಂತದ್ದು, ಮೃದುವಾಗಿ ಮಾತನಾಡುವಂತದ್ದು, ಇದಕ್ಕೆ ಜಾಗ ಇಲ್ಲ. ಒಬ್ಬರಿಗೆ ತಿದ್ದುವಿಕೆಯ ಅವಶ್ಯಕತೆ ಇದೆ ಅಂತಂದ್ರೆ ಅದನ್ನು ಮಾಡಬೇಕಾಗತ್ತೆ. ನಾವು ಪ್ರಾರ್ಥಿಸಿಕೊಳ್ಳೋಣ.
Our heads before God.
ದೇವರ ಎದುರುಗಡೆ ನಾವು ನಮ್ಮ ತಲೆಯನ್ನ ಬೊಗ್ಗಿಸಿದವರಾಗಿ,
Say, Lord, help me in the area where I'm imbalanced to restore the balance.
ಕರ್ತರೆ ನನಗೆ ಸಹಾಯ ಮಾಡ್ರಿ, ನಾನು ಯಾವ ಕ್ಷೇತ್ರದಲ್ಲಿ ಸಮತೋಲನವನ್ನ ಕಳೆದುಕೊಂಡಿದ್ದೇನಲ್ಲ ಆ ಸಮತೋಲನವನ್ನ ಹೊಂದಲು ಸಹಾಯ ಮಾಡ್ರಿ.
Think of times in the past.
ಹಿಂದಿನ ಕಾಲದ ಬಗ್ಗೆ ಯೋಚಿಸ್ರಿ.
When you got offended with correction.
ತಿದ್ದುವಿಕೆಯಿಂದ ನೀವೇನ್ ಬೇಸರ ಪಟ್ಕೊಂಡಿದ್ರಲ್ಲ ಅದ್ರ ಬಗ್ಗೆ.
Your face became long for the next few days or the next few months. You followed Judas Iscariot for months.
ನಿಮ್ಮ ಮುಖವು ಕಳೆಗುಂದಿ ಕೆಲವು ದಿನಗಳು, ಮುಂದಿನ ಕೆಲವು ತಿಂಗಳುಗಳು ಅದೇ ರೀತಿ ಇತ್ತು ಅಂದ್ರೆ ನೀವು ಇಸ್ಕರಿಯೂತ ಯೂದನನ್ನ ತಿಂಗಳುಗಟ್ಟಲೆ ಹಿಂಬಾಲಿಸಿದ್ದೀರಿ.
But you're still in the church.
ಆದರೂ ಕೂಡ ಇನ್ನೂ ಸಭೆಯಲ್ಲಿದ್ದೀರಿ ನೀವು.
God is giving you one more opportunity.
ದೇವರು ನಿಮಗೆ ಮತ್ತೊಂದು ಅವಕಾಶವನ್ನ ದಯಪಾಲಿಸುತ್ತಿದ್ದಾರೆ.
Turn, repent, be thankful, so that your soul can be saved in the final day.
ತಿರುಗಿಕೊಳ್ಳ್ರಿ, ಮಾನಸಾಂತರ ಪಡ್ರಿ, ಕೃತಜ್ಞತೆ ಉಳ್ಳವರಾಗಿರ್ರಿ, ಇದರಿಂದ ಕಡೆಯ ದಿನದಲ್ಲಿ ನಿಮ್ಮ ಆತ್ಮವು ರಕ್ಷಣೆ ಹೊಂದುವ ಸಾಧ್ಯತೆ ಆಗುತ್ತೆ.
Heavenly Father, help us all.
ಪರಲೋಕದ ತಂದೆಯೇ ನಮಗೆಲ್ಲರಿಗೂ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.